然后使那个电灯下，那个电灯来，就把它给它给它给它给，那么三天里给它给冻住，温度低下，温度低下，温度高，毛那么低下，别的要不然你给它低下过来，不然不然把它给它，那现在很多人现在也在过来。ಐದು ಜ್ಞಾನೇಂದ್ರಿಯ, ಐದು ಕರ್ಮೇಂದ್ರಿಯ, ಒಂದು ಮನಸ್ಸು. ಇಷ್ಟಿದ್ರೆ ಪೂರ್ಣ ಐದು ಜ್ಞಾನೇಂದ್ರಿಯ ಜ್ಞಾನ ಕಾರ್ಯ ಪೂರ್ತಿ ಬರುತ್ತೆ. ಐದು ಕರ್ಮೇಂದ್ರಿಯ ಎಲ್ಲ ಕೆಲಸವನ್ನು ಮಾಡುತ್ತೆ. ಮನಸ್ಸು ಪೂರ್ಣವಾದ ಹತೋಟಿ ಮಾಡ್ತಕ್ಕಂಥ ಕೇಂದ್ರ ಇಂದ್ರಿಯ. ಹತ್ತಿದ್ರೆ ಪೂರ್ಣ ಸಾಧನೆ. ಹನ್ನೊಂದು ಇಂದ್ರಿಯ ಇರೋದು ಮನುಷ್ಯನಿಗೆ ಮಾತ್ರ, ಬೇರೆ ಯಾವ ಪ್ರಾಣಿಗಳಿಗೂ ಕೂಡ ಹನ್ನೊಂದು ಇಂದ್ರಿಯಗಳಿಲ್ಲ. ಅದರಲ್ಲೂ ಕೂಡ ಬುದ್ಧಿ, ಬುದ್ಧಿಯಂತೂ ಮನುಷ್ಯನ ಅಸಾಧಾರಣವಾದಂಥ ಸಾಮರ್ಥ್ಯ. ಅಂತ ದೇಹ ಬರಬೇಕಾದ್ರೆ ಎಷ್ಟು ಜನ್ಮ ಪುಣ್ಯ ಮಾಡಿರಬೇಕು. ತತ್ರಾಪಿ ಜನ್ಮ ಶತಕೋಟಿಷು ಮಾನವತ್ವಂ. ಈ ಮಾತು ಅರ್ಥ ಮಾಡಿಕೊಂಡ್ರೆ ನಮ್ಮ ದೇಹದ ಮಹಿಮೆ. ತತ್ರಾಪಿ ಜನ್ಮ ಶತಕೋಟಿಷು ಮಾನವತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ಬ್ರಾಹ್ಮಣತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ವೈಷ್ಣವತ್ವ, ತತ್ರಾಪಿ ಜನ್ಮ ಶತಕೋಟಿಷು ಮತ್ಪರ. ಇಷ್ಟು ಮುಂದೆ ಬಂದಿರತಕ್ಕಂಥ ಹಂತಲ್ಲಿ ನಾವಿದ್ದೇವೆ. ಇನ್ನೇನು ಫೈನಲ್ ಸ್ಟೇಜ್ ಅಂತ ಆ ಸ್ಥಿತಿಯಲ್ಲಿ ಇರ್ತಕ್ಕಂಥ ಪವಿತ್ರವಾದ ದೇಹ. ಇನ್ನು ಎರಡನೇದಾಗಿ ದೇಶ. ದೇಶ ಅಂದರೆ ವಾಸ ಮಾಡ್ತಕ್ಕಂಥ ಸ್ಥಳ. ಒಟ್ಟು 14 ಲೋಕಗಳು, ಅದರಲ್ಲಿ ಬ್ರಹ್ಮಾಂಡದ 7 ದ್ವೀಪಗಳು, 7 ಸಮುದ್ರಗಳು, ಅದರಲ್ಲಿ ಜಂಬೂ ದ್ವೀಪ, ಅದರಲ್ಲಿ ಭರತ ವರ್ಷ, ಭರತ ಖಂಡ. ಅದರಲ್ಲಿ ನಾವು ಇದ್ದೇವೆ ಅಂದರೆ ಎಷ್ಟು ಶ್ರೇಷ್ಠವಾದ ವಿಷಯ ಅಂತ ಮಧ್ಯಯುಗದಲ್ಲಿ ಹೇಳ್ತಾರೆ. ಅಲ್ಲಿರ್ತಕ್ಕಂಥ ಸ್ಥಳ ಎಷ್ಟು ಪವಿತ್ರವಾದ ಸ್ಥಳ, ದೇಹಕ್ಕೆ ಎಷ್ಟು ಅತ್ಯುನ್ನತವಾದಂಥ ಮಹತ್ವ ಇದೆಯೋ, ಅಲ್ಲಿರ್ತಕ್ಕಂಥ ದೇಹ ಎಲ್ಲ ದೇಹಗಳಿಗಿಂತ ಮನುಷ್ಯ ದೇಹ, ಬ್ರಾಹ್ಮಣ ವೈಷ್ಣವ ಹೇಗೋ, ಎಲ್ಲ ಪ್ರದೇಶಗಳಿಗಿಂತ ಸದ್ವೀಪ ವಾರಿಣಿ ಸಪ್ತಕ ಭೂತ ದಾತ್ರ್ಯ ಮಧ್ಯೇಕಿ ಕರ್ಮಭೂಮಿ ಭಾರತ ನಾಮಖಂಡೇ. ಸ್ವರ್ಗಾದಿ ಲೋಕಗಳು ಕೂಡ ಭೂಲೋಕದ ಮುಂದೆ ಅಲ್ಲ. ಯಾಕೆಂದ್ರೆ ಸಾಧನೆ ಮಾಡಲಿಕ್ಕೆ ಬರ್ತಾ ಇದ್ದಾವೆ, ಅವೆಲ್ಲ ಫಲದ ಲೋಕಗಳೇ ಹೊರತು ಯಾವುದೇ ಆಫೀಸ್ನಲ್ಲಿ ಸೀಟ್ ಕೊಡಿ ಅಂದರೆ ಏನಾಗ್ತದೆ, ಓದೋಕ್ಕೆ ಸೀಟ್ ಕೊಡ್ತಾರಲ್ಲಿ, ಕೆಲಸ ಕೊಡ್ತಾರೆ ಹೊರತು ಓದೋದಕ್ಕೆ ಸೀಟ್ ಇಲ್ಲ. ಮತ್ತು ಓದೋದಕ್ಕೆ ಸೀಟ್ ಅಂದರೆ ಶಾಲಾ ಕಾಲೇಜುಗಳಷ್ಟೇ. ಇವತ್ತು ಜ್ಞಾನ ಸಂಪಾದನೆಯ ಕೇಂದ್ರ ಅಂದರೆ ಭರತಖಂಡ. ಅಂತ ಭರತಖಂಡದಲ್ಲಿದ್ದೆ, ಭರತಖಂಡ ಡಿಫೈನ್ ಮಾಡಿದ್ದಾರೆ ಎಲ್ಲಿಯವರೆಗೂ ಅಂತ. ಒಳ್ಳೆ ದೇಶ ಆಯಿತು. ಇನ್ನು ಕಾಲ, ಯಾವ ಕಾಲದಲ್ಲಿ ನಾವಿದ್ದೇವೆ ಅಂತ ಪ್ರಶ್ನೆ. ಅಂತ ಕಾಲದ ಮಹಿಮೆ ಹೇಳುತ್ತಾ ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ಕೃತಯುಗದಿಂದ ಪ್ರಾರಂಭ ಮಾಡಿ ಕಲಿಯುಗದ 4 ಯುಗಗಳಲ್ಲಿ ಬೇರೆ ಯಾವ ಪಂಥದಲ್ಲೂ ಈ ಕ್ಲಾಸಿಫಿಕೇಷನ್ ಇಲ್ಲ. ವ್ಯತ್ಯಾಸ ಯಾತಕ್ಕೆ ಅಂತ ಹೇಳ್ತಾರೆ. ಹಗಲು ರಾತ್ರಿ 2 ಒಂದಾದ್ರೆ ಹಗಲು ರಾತ್ರಿ ಅಂತ ಯಾಕೆ ಕರೀತಾರೆ? ಸೂರ್ಯ ಇದ್ದಾಗ ಹಗಲು, ಇಲ್ಲೋದ ರಾತ್ರಿ ಅಂತ ವ್ಯವಸ್ಥೆ ಹೇಗಿದೆಯೋ, ನಮ್ಮ ಪ್ರತಿಯೊಂದು ಕಾಲಕ್ಕೊಂದು ಮಹತ್ವ ಇದೆ. ಇವತ್ತು ನಾವು ಚೈತ್ರ ವೈಶಾಖ ಅಂತ ಹೇಳ್ತೇವೆ, ಅದಕ್ಕೊಂದು ಮಹತ್ವ ಇದೆ. ಜನವರಿ ಫೆಬ್ರವರಿ ಅದಕ್ಕಿಲ್ಲ. ಪ್ರತಿಯೊಂದು ಮಾಸಕ್ಕೂ ಕೂಡ ನಮ್ಮ ಇದರಲ್ಲಿ ಮಹತ್ವ ಇದೆ. ಪ್ರತಿಯೊಂದು ದಿವಸಕ್ಕೆ, ತಿಥಿಗೊಂದು ಮಹತ್ವ ಇದೆ, ಕಾಲಕ್ಕೊಂದು ಮಹತ್ವ ಇದೆ. ಗ್ರಹ ಕಾಲಗಳಿಗೆ ಕಾಲ ಬೇರೆ ಅದರಲ್ಲಿಲ್ಲ, ನಮ್ಮಲ್ಲಿ ಮಾತ್ರ ಇರೋದು. ಅಂದರೆ ಕಾಲದ ಮಹತ್ವವನ್ನು ಇವತ್ತು ತುಂಬ ಅಡ್ವಾನ್ಸ್ಡ್ ಅಂತ ಕರ್ಕೋತಾರೆ, ಅವ್ರು ಯಾರೂ ತಿಳ್ಕೊಂಡಿಲ್ಲ. ಆ ಅರ್ಥದಲ್ಲಿ ಭರತಖಂಡದ ಒಂದು ಕಾಲದ ಪರಿಕಲ್ಪನೆ ಇವತ್ತಿಗೂ ಸಹ ಅತ್ಯಂತ ಪರಿಪೂರ್ಣವಾದದ್ದು. ಅದರಲ್ಲಿ ನಾವಿರ್ತಕ್ಕಂಥದ್ದು ಕಲಿಯುಗ. ಏನು ವ್ಯತ್ಯಾಸ? ಹಗಲು ರಾತ್ರಿ ವ್ಯತ್ಯಾಸ ಯಾವಾಗ? ಕೃತಯುಗದಲ್ಲಿ ಪೂರ್ಣ ಜ್ಞಾನ. ಧರ್ಮ 4 ಪಾದದಲ್ಲಿರುತ್ತೆ ಅಂತ ಹೇಳಿದ್ದಾರೆ. 4 ಪಾದ, ತಪ ಶೌಚಂ ದಯಾ ಸತ್ಯಂ ಅಂತ ಕರೆದಿದ್ದಾರೆ. ತಪ ಶೌಚಂ ದಯಾ ಸತ್ಯಂ, 4 ಧರ್ಮಕ್ಕೆ ಪೂರ್ಣ 4 ಕಾಲಿದ್ದ ಹಾಗೆ. ನಮಗೆ 4 ಕಾಲ ಪ್ರಾಣಿಗಳಿಗೆ ಅರ್ಥ ಆಗೋದಿಲ್ಲ, ವೆಹಿಕಲ್ಗೆ ಅರ್ಥ, 4-wheelers ಅಂತ ಅರ್ಥ ಆಗ್ತದೆ. 4-wheelersಲ್ಲಿ 1 ವೀಲ್ ಹೋದರೂ ಮುಗಿದೋಯ್ತು. ಆದರೆ ಇವತ್ತು ಪೂರ್ಣ ಇರತಕ್ಕಂಥದ್ದು ತಪಸ್ಸು, ಶೌಚ, ದಯಾ, ಸತ್ಯ ಅಂತಕ್ಕಂಥ 4. ತಪಸ್ಸು ಅಂದರೆ ದೇಹದಂಡನೆ ಮಾಡ್ತಕ್ಕಂಥ ಏಕಾಸಿ ವ್ರತಗಳು. ಸತ್ಯಂ ಅಂದರೆ ಸತ್ಯವಚನ ಶಾಸ್ತ್ರ. ದಯಾ ಕಾರುಣ್ಯ. ಕೊನೆಗೆ ತಪ ಶೌಚಂ. ಶೌಚ ಅಂದರೆ ಮಡಿ ಮೇಲಿಗೆ ಕಾನ್ಸೆಪ್ಟ್, ಬೇರೆ ಯಾವ ಸ್ಥಳದಲ್ಲೂ ಇಲ್ಲ, ಬಲಿ ಮಾತ್ರ ಇರೋದು. ನಮಗೆ ಆ್ಯಕ್ಚುಲಿ ಅದು ತಮಾಷೆ ಅಂದ್ಕೊಂಡ್ರೆ ಅದು ಶ್ರೇಷ್ಠವಾದಂಥ ನಮ್ಮ ಆರೋಗ್ಯಾದಿಗಳಿಗೆ ಪೂರ್ಣ ಪ್ರಮಾಣದ ಅನುಕೂಲ ಮಾಡಿಕೊಡ್ತಕ್ಕಂಥದ್ದು ಅಂದರೆ ಈ ಶೌಚ. ಆಸ್ಪತ್ರೆಗಳು ICU ಅರ್ಥ ಆಗುತ್ತೆ, ನಿಮ್ಗೆ ಎಲ್ಲರನ್ನೂ ಬಿಡೋದಿಲ್ಲ, ಅಲ್ಲೊಂದು ಮಡಿ ಬೇಕು. ಮಡಿ ಇಲ್ದವ್ರು ಆಸ್ಪತ್ರೆ ಸೇರ್ತಾರೆ, ಅಲ್ಲಿ ಮಡಿ ಮಾಡಿ ಮತ್ತೆ ಬರ್ತಾರೆ, ಮತ್ತೆ ಮೇಲೆ ಮತ್ತೆ ಒಳಗೆ ಹೋಗ್ತಾನೆ. ಹಾಗಾಗ್ತದೆ ಅಲ್ಲಿರೋದನ್ನೇ ಮನೆಯಲ್ಲಿ ಮೇಂಟೈನ್ ಮಾಡಿದರೆ ಅದೇ ಮಡಿ ಅಟ್ಟೆ. ಕಂಡ ವಸ್ತುವನ್ನು ಮುಟ್ಟದೇ ಇರೋದು ಇತ್ಯಾದಿಗಳು. 4 ಇದ್ರೆ ಧರ್ಮ ಪೂರ್ಣ ಪ್ರಮಾಣದಲ್ಲಿರ್ತದೆ. ಅಂಥ ಯುಗ ಕೃತಯುಗ. ಆಮೇಲೆ ತ್ರೇತ, ಒಂದು ಭಾಗ ಹೋಯ್ತಲ್ಲಿ, ಒಂದು ಕಾಲ ಹೋಯ್ತು. ದ್ವಾಪರ ಯುಗಕ್ಕೆ 2 ಕಾಲ,
ಕಲಿಯುಗದಲ್ಲಿ ಮೂರು ಕಾಲು, ಒಂಟಿ ಕಾಲಿನ ಧರ್ಮ ಅಂದ್ರೆ ಕಲಿಯುಗ ಅಂತ ಕರೀತಾರೆ. ಒಂಟಿ ಕಾಲು ಅಂದ್ರೆ ಒಂದೇ, ಕಾಲಿಲ್ಲ ಅಂದ್ರೂ ಒಂದೇ. ಒಂದು ಕಾಲಿಲ್ಲ ಅಂದ್ರೂ ಇಲ್ಲ, ಮೂರು ಕಾಲಿಲ್ಲದ ಯುಗ ಅಂದ್ರೆ ಕಲಿಯುಗ. ಮತ್ತೆ ಅದು ಕೆಟ್ಟ ಯುಗ ಆಯ್ತಲ್ಲ ಅಂದ್ರೆ ಕೆಟ್ಟ ಯುಗ ಅಲ್ಲ, ಸಾಧನೆ ಭಾರಿ ಒಳ್ಳೆ ಯುಗ. ಇಂಥ ಹೊತ್ತಿನಲ್ಲೂ ಸಾಧನೆ ಮಾಡಿದ್ರೆ ಪುಣ್ಯ ಜಾಸ್ತಿ ಅಂತ ಅರ್ಥ. ಎಲ್ಲ ಅನುಕೂಲಗಳಿಂದ ಸಾಧನೆ ಮಾಡ್ತಾರೆ, ಏನು ಮಹಾ ಎಲ್ಲ ಇತ್ತು ಮಾಡಿದ ಅಂತ. ಏನು ಇಲ್ಲದಾಗ ಮಾಡಿದಾಗ ಅಷ್ಟೇ ಅಲ್ಲ, ಎದುರೆಲ್ಲ ಕೂಡ ಅಂಥ ಹೊತ್ತಲ್ಲಿ ಮಾಡಿದಾಗ ಸಾಧನೆಗೆ ಬಹಳಷ್ಟು ಮಹತ್ವ ಇದೆ. ಈಜೋದು, ನದಿಯಲ್ಲಿ ಈಜೋದು, ಪ್ರವಾಹದ ಎದುರು ಈಜೋದು ಅಂದರೆ ಹೇಗೋ ಹಾಗೆ. ಅದು ಕಷ್ಟ, ಆದರೆ ಸಾಮರ್ಥ್ಯ ಇದ್ದಾಗ ಅದು ಅಸಾಧ್ಯ ಅಲ್ಲ. ಕಲಿಯುಗ ಅಂದ್ರೆ ಹಾಗೆ, ಧರ್ಮಕ್ಕೆ ಪ್ರತಿಕೂಲವಾದ ವಾತಾವರಣದಲ್ಲಿ ಪೂರ್ಣ ಪ್ರಾಣ ಧರ್ಮ ಮಾಡತಕ್ಕಂಥ ಅವಕಾಶ ಇದೆ ಅಂದರೆ ಅದು ದೊಡ್ಡ ಪುಣ್ಯದ, ಅದು ಮಾಡೋ ಪ್ರಯತ್ನದಲ್ಲಿರುತ್ತೆ. ಅದು ಕಾಲ ಪ್ರಶಂಸ. ಈ ಕಾಲದ ಮಹಿಮೆ ತಿಳ್ಕೋಬೇಕಾದ್ರೆ ಒಟ್ಟು ಕಾಲವನ್ನು ನೋಡಿದ್ರು. ಆ ಕಾಲದ ಪರಿಕಲ್ಪನೆ ವಿಜ್ಞಾನ ಹುಡುಕ್ತಾನೆ ಇದೆ, ಯಾವಾಗ ಶುರುವಾಯಿತು ನಮ್ಗೆ ಜ್ಞಾನ ಹೇಳಿ ಆಗಿಬಿಟ್ಟಿದೆ. ಆಗಲಿ ಜಗತ್ ಸೃಷ್ಟಿಯಾಗಿ ಎಷ್ಟು ದಿವಸ ಆಯಿತು, ಪಾಪ ಅವ್ರು ಲೆಕ್ಕ ಹಾಕ್ತಾ ಇದ್ದಾರೆ. ಅವ್ರಿಗೆ ನಮ್ಮ ಲೆಕ್ಕ ಗೊತ್ತಿಲ್ಲ, ಗೊತ್ತಿರೋ ನಮಗೆ ಹೇಳೋದಕ್ಕೆ ಬರೋದಿಲ್ಲ, ಆದ್ದರಿಂದ ಅವ್ರಿಗೆ ಅರ್ಥನೇ ಆಗ್ತಿಲ್ಲ. ಹುಡುಕ್ತಾನೆ ಇದ್ದಾರೆ ಪಾಪ, ಅವ್ರು ಎಷ್ಟು ಕಷ್ಟಪಟ್ಟು ಹುಡುಕ್ತಾರೋ ಅದನ್ನು ರೆಡಿಮೇಡ್ ಆನ್ಸರ್ ನಮಗೆ ಕೊಟ್ಟಾಗಿದೆ ಈಗಾಗಲೇ. ಪರಮಾತ್ಮ ಸೃಷ್ಟಿ ಮಾಡಿದಾಗ ಒಟ್ಟು ಕಾಲ ಎಷ್ಟಿದೆ, ಈಗ ಎಷ್ಟು ಕಾಲ ಆಗಿದೆ, ಎರಡನ್ನು ಕರೆಕ್ಟಾಗಿ ಹೇಳ್ತದೆ. ಪರಮಾತ್ಮ ಸೃಷ್ಟಿಯನ್ನು ಪ್ರಾರಂಭ ಮಾಡಿ ಬ್ರಹ್ಮದೇವರು ಸೃಷ್ಟಿಯನ್ನು ಮೊಟ್ಟ ಮೊದಲಿಗೆ ಮಾಡ್ತಾರೆ. ಪರಮಾತ್ಮ ಮೊಟ್ಟ ಮೊದಲು ಯಾರು ಸೃಷ್ಟಿ ಆಗ್ತಾರೋ ಕೊಟ್ಟ ಕೊನೆಗೆ ಹೋಗೋದು ಅವರೇ. ಅಂದರೆ ಬ್ರಹ್ಮದೇವರ ಆಯುಷ್ಯ ಪೂರ್ಣ ಆಯುಷ್ಯ, ಪರಕಾಲ ಅಂತ ಅವರ ಕಾಲಕ್ಕೆ ಪರಕಾಲ. ಆ ಪರಕಾಲದ ಕಾನ್ಸೆಪ್ಟನ್ನು ಭಾಗವತ ಪುರಾಣ, ಹರಿವಂಶ, ವಿಷ್ಣು ಪುರಾಣ ಎಲ್ಲ ವಿವರಣೆ ಕೊಡ್ತಾ ಹೋಗ್ತಾರೆ. ನಮಗೆ ಸಾಮಾನ್ಯವಾದ ಕಾಲ ನಮಗೆ ಗಂಟೆ ಲೆಕ್ಕನೇ ಜಾಸ್ತಿ, ನಿಮಿಷ ಅಂದರೆ ಹೆಚ್ಚು, ಕೊನೆ ಸೆಕೆಂಡ್ ಅಷ್ಟೇ. ನಮ್ಗೆ ಇನ್ನೂ ಹೆಚ್ಚು, ದಿವಸಕ್ಕೆ 24 ಗಂಟೆ ಅಂತ ಅಷ್ಟೇ ಲೆಕ್ಕ ಹೇಳಿದರೆ 60 ಗಳಿಗೆ ಅಥವಾ 30 ಮುಹೂರ್ತ. 60 ಗಳಿಗೆಯಲ್ಲಿ 30 ಗಳಿಗೆ ಹಗಲು, 30 ಗಳಿಗೆ ರಾತ್ರಿ, ಅದು ಯಾವರೇಜ್. ಕೆಲವೊಂದು ಹೆಚ್ಚು ಕಡಿಮೆ ಆಗ್ತದೆ, ಬೇಸಿಗೆ ಇದ್ದಾಗ ಹೆಚ್ಚು ಕಡಿಮೆ ಆಗುತ್ತೆ, ಸರಾಸರಿ. ಅದರಲ್ಲಿ 15 ಮುಹೂರ್ತ ಹಗಲು, 15 ಮುಹೂರ್ತ, 2 ಗಳಿಗೆ 1 ಮುಹೂರ್ತ, ಇದು ಒಂದು ಲೆಕ್ಕ. ಅದರಲ್ಲಿ ಮತ್ತೆ ವಿಗಡಿಗೆಗಳು, 60 ವಿಗಡಿಗೆ ಆದರೆ 1 ಗಳಿಗೆ, ಮತ್ತೆ ಅದಕ್ಕೆ ಕಲಾ ತ್ರುಟಿ, ತ್ರುಟಿ ಯುಗಾಯತೆ ತಾಮ ಪಶ್ಯತಾಮ್ ಭಗವದ್ ಹೇಳ್ತೇವೆ, ಮೈನ್ಯೂಟೆಸ್ಟ್ ಕಾಲ ತ್ರುಟಿ, ಅಲ್ಲಿಂದ ಲೆಕ್ಕ ಶುರುವಾಗುತ್ತೆ. ಅದರಿಂದ ನಾವು 2 ಗಳಿಗೆ ಆದರೆ 1 ಮುಹೂರ್ತ, 30 ಮುಹೂರ್ತ ಆದರೆ 1 ದಿವಸ, ಅದರಲ್ಲಿ 15 ಮುಹೂರ್ತ ಆದರೆ ಹಗಲು, 15 ಮುಹೂರ್ತ ಆದರೆ ರಾತ್ರಿ, ಹಗಲು ರಾತ್ರಿ ಅಂತ. ಹಗಲು ರಾತ್ರಿ ಒಂದಾದರೆ 1 ದಿವಸ. ದಿನಕ್ಕೆ ಹಗಲು ಅಂತನೂ ಅರ್ಥ, 24 ಗಂಟೆ ಅಂತನೂ ಅರ್ಥ. ಡೇ ಹೋಲ್ ಡೇ ಅಂತೀವಲ್ಲ ಹಾಗೆ, ಡೇ ಟೈಮ್ ನೈಟ್ ಟೈಮ್ ಅಂದಾಗ ಡೇ ಅಂತೀವಿ, ಒನ್ ಡೇ ಅಂದಾಗಲೂ ಡೇ ಅಂತ ಕರೀತೇವೆ. ಹಗಲು ಅಂದರೆ ಆ ರೀತಿ ಅಂತ. 7 ಹಗಲು ರಾತ್ರಿ ಆದರೆ 1 ವಾರ ಅಂತ. 2 ವಾರ ಆದರೆ 1 ಪಕ್ಷ ಅಂತ. 2 ಪಕ್ಷ ಆದಾಗ 1 ತಿಂಗಳು, 2 ತಿಂಗಳಾದಾಗ 1 ಋತು, ಎಲ್ಲ ಎರಡೆರಡೇ ಬರೋದು ನೋಡಬೇಕು, ಎರಡೆರಡು. ಆಮೇಲೆ 3 ಋತು ಆದಾಗ 1 ಅಯನ, 2 ಅಯನ ಆದರೆ 1 ವರ್ಷ, ದಕ್ಷಿಣ ಅಯನ, ಉತ್ತರ ಅಯನ. ಇದು ಎಷ್ಟು ವ್ಯವಸ್ಥೆ ಮಾಡಿದ್ದಾರೆ, ದಕ್ಷಿಣ ಅಯನ ಉತ್ತರ ಎರಡು ಎರಡೆರಡು ಎತ್ತಕ್ಕೆ ಮಾಡಿದರು ಅಂದರೆ ಕಾಲವನ್ನು ಪಕ್ಷಿ ಗರುಡ ಕಾಲಕ್ಕೆ ಅಭಿಮಾನಿದೆ. ಗರುಡ 2 ರೆಕ್ಕೆಗಳಿಂದ ಮುಂದೆ ಆಗ ಹೋಗುತ್ತೋ, ಈ 2 ಕಾಲದ ಯೂನಿಟ್ಟಿಂದ ನಮಗೆ ಕಾಲ ಪ್ರವಾಹ ಮುಂದೆ ಹೋಗ್ತಾ ಇದೆ. ಆಗ ಕಾಲ ನಿಯಾಮಕ ಯಾರು? ಒಬ್ಬನ ಅಭಿಮಾನಿ ಗರುಡ. ನಿಯಾಮಕ ಯಾರು? ಗರುಡನ ಮೇಲೆ ಕೂತವನು, ಗರುಡ ವಾಹನ. ಅದು ಗರುಡ ವಾಹನ ಅಂದರೆ ಕಾಲ ನಿಯಾಮಕ ಅಂತ ಭಗವಂತನಿಗೆ. ಗರುಡ ಯಾವುದೋ ಪಕ್ಷಿ ಮೇಲೆ ಕೂತವನು ಅಂತ ಅರ್ಥ ಅಲ್ಲ, ಇಡೀ ಕಾಲವನ್ನೇ ನಿಯಮನ ಮಾಡ್ತಾ ಹೋಗ್ತಾನೆ. ಕಾಲದ ಮೇಲೆ ಕೂತಿದ್ದಾನೆ ಪರಮಾತ್ಮ ಅಂದರೆ ಕಾಲಾತೀತನಾದವನು, ಕಾಲಾತೀತನಾದವನು. ವರ್ಕರ್ಸ್ ಟೈಮ್ ಲಿಮಿಟ್ಸ್ ಇದೆ, ಯಜಮಾನನಿಗಿಲ್ಲ, ಯಾವಾಗ ಬರ್ತಾನೆ ಯಾವ ಬೇಕಾದ್ರೂ ಹೋಗ್ತಾರೆ, ಟೈಮ್ ಅವನಿಗೆ ಇದಿಲ್ಲ, ರಿಸ್ಟ್ರಿಕ್ಷನ್ಸ್ ಇಲ್ಲ. ವರ್ಕರ್ಗಿದೆ, ಎಲ್ಲರಿಗೂ ಕಾಲದ ಬಂಧನ ಇದೆ, ಪರಮಾತ್ಮನಿಗಿಲ್ಲ. ಕಾಲ ನಿಯಾಮಕನಾಗಿ ಕಾಲದ ಮೇಲೆ ಪರಮಾತ್ಮ ಇದ್ದ. ಗರುಡ ವಾಹನ ಅಂದರೆ ಅರ್ಥ ಇದೆ. ಶೇಷಶಾಯಿ ಅಂದರೆ ಹಾಗೆ ಮೃತ್ಯು, ಹಾವು ಅಂದರೆ ಸಾವು ಇದ್ದಾನೆ, ಅದರ ಮೇಲೆ ಆರಾಮ್ ಮಲಗಿದ್ದಾನೆ ಅಂತ ಕೇಳಿದರೆ ಮೃತ್ಯುವಿನ ಮೇಲೆ ಇರೋದ್ರಿಂದ ಅಬೌ ಡೆತ್ ಅಂತ. ದೇವರು ಕಾಲಾತೀತ ಮರಣಾತೀತನಾದ್ದರಿಂದ ಅವನು ಅನಾದಿ ಮತ್ತು ನಿತ್ಯ, ಸರ್ವತ್ರ ವ್ಯಾಪ್ತ, ಎಲ್ಲ ಅರ್ಥಗಳು ಅಂಥ. 2 ಅಯನಗಳಾದರೆ ದಕ್ಷಿಣಾಯನ ಪೂರ್ತಿ ಮಳೆ ಸುರಿಸೋದು, ಉತ್ತರಾಯಣ ಮೇಲಕ್ಕೆ ನೀರು ತಗೊಳ್ಳೋದು. ನಾವು ಟ್ಯಾಂಕ್ ಫಿಲಪ್ ಮಾಡಿ ವಾಟರ್ ಬಿಡ್ಕೋತೀವಲ್ಲ, ಸೂರ್ಯನ ಕಿರಣ ಎಷ್ಟು ಹಾಟ್ ಇದೆ ಗೊತ್ತಲ್ಲ, ಎಲ್ಲ ವ್ಯಾಪಾರಟ್ಟ ಮೇಲೆ ಹೋಗ್ಬೇಕು. ಇದು ಉತ್ತರಾಯಣ, ದಕ್ಷಿಣ ಎಲ್ಲ ವಾಪಸ್ ಕೊಡ್ತಾನೆ ಬಂದ ಮೇಲೆ. ನೀವು ಎಳೆಯೋದು ವಾಪಸ್ ಕೊಡೋದು ಅಂದರೆ ಕಾಲಕ್ಕೆ. ಇದೆಲ್ಲ ಬೇರೆ ದೇಶದಲ್ಲಿಲ್ಲ ಅಂತ ಮೊದಲೇ ಹೇಳಿದ್ದೇನೆ, ಬೇರೆ ಯಾವ ಮತದಲ್ಲೂ ಇಲ್ಲ, ದೇಶದಲ್ಲೂ ಇಲ್ಲ, ನಮ್ಮ ಕೇವಲ ಭಾರತೀಯ ಸಂಸ್ಕೃತಿಯಲ್ಲಿ ಮಾತ್ರ ಇರೋದು, ವೈದಿಕ ಸಂಸ್ಕೃತಿಯಲ್ಲಿ ಮಾತ್ರ ಇರೋದು. ಇಂಥ ವರ್ಷಗಳು 120 ಅದು ಕಲಿಯುಗದ ವರ್ಷ ಪೂರ್ಣ ಆಯುಷ್ಯ. 120 ಸಾಮಾನ್ಯ 100 ವರ್ಷ ಅಂದರೆ ಯಶಸ್ವಿ ತಿಳ್ಕೊಂಡಿರ್ತೇವೆ, 100 ವರ್ಷ ಆಗ್ತದೆ. ಅಂಥ ವರ್ಷಗಳು ನಾಲ್ಕಷ್ಟದ 32,000 ವರ್ಷ ಆದರೆ, ನಾಲ್ಕಷ್ಟದ 32,000 ವರ್ಷವಾದರೆ ಕಲಿಯುಗ, ಕಲಿಯುಗದ ಪೂರ್ಣ ಪ್ರಮಾಣ ಅಷ್ಟು. ಹೀಗಾಗಿರೋದನ್ನು ಕೇವಲ 5,120 ಅಷ್ಟೇ. ಕಲಿಯುಗ ಎಷ್ಟಿದೆ ಮುಂದೆ ನೋಡಬೇಕು. ಕಲಿಯುಗ ನಾವಿವತ್ತು ಬೇಸಿಗೆ ಕಾಲ ಅಂತ ಕರೆದ್ರೆ ಬೆಳಗ್ಗೆ ಇನ್ನೂ 6 ಗಂಟೆ ಇದ್ದಾಗ ಲೆಕ್ಕಷ್ಟೇ. 6 ಗಂಟೆಗೆ 50 ಡಿಗ್ರೀಸ್ ಇದೆ ಅಂದರೆ ಮಧ್ಯೆ 12 ಗಂಟೆಗೆ ಎಷ್ಟಾಗಬಹುದು ಯೋಚನೆ ಮಾಡಬಹುದು. ಕಲಿಯುಗ ಮುಂದೆ ಎಷ್ಟೆಷ್ಟು ಕೆಡಬಹುದು ಅನ್ನೋದಕ್ಕೆ ಸೂಚನೆ ಅಷ್ಟೇ. ಯುಗಧರ್ಮವೆಲ್ಲ ಇರುತ್ತೆ. ಇಂಥ ಕಲಿಯುಗಕ್ಕೆ 2ರಷ್ಟು ದ್ವಾಪರ ಯುಗ, ಕಲಿಯುಗದ 3ರಷ್ಟು ತ್ರೇತಾಯುಗ, ಕಲಿಯುಗದ 4ರಷ್ಟು ಕೃತಯುಗ. ಅಂದರೆ ಎಷ್ಟಾಯ್ತು ಅಲ್ಲಿಗೆ? 43,20,000 ವರ್ಷ. 43,20,000 ವರ್ಷ ಆದರೆ ಮಹಾಯುಗ ಅಂತ ಕರೀತ. 4 ಯುಗ ಒಟ್ಟಿಗೆ ಸೇರಿಸಿದಾಗ ಮಹಾಯುಗ, ಯುಗ ಮಹಾಯುಗ ಅಂತ. ಮಹಾಯುಗದ ಒಂದು ಯೂನಿಟ್ ಯಾತಕ್ಕೆ ನೆನಪಿರಬೇಕು ಅಂದರೆ, ಕೃಷ್ಣನನ್ನ ಪುತ್ರತ್ವೇನ ಪಡೆಯಲಿಕ್ಕೆ ವಸುದೇವ ದೇವಕಿಯರು ಹಿಂದಿನ ಜನ ಎಷ್ಟು ತಪಸ್ಸು ಮಾಡಿದ್ರಂದ್ರೆ 43,20,000 ವರ್ಷ ತಪಸ್ಸು ಮಾಡಿದ್ರಂತೆ. ಆಗ ಅವರಿಗೆ ಅಂತ ಯೋಗ ಬಂತು. ಏನು ಸುಕೃತವ ಮಾಡಿದಳು ಯಶೋದೆ ಅಂದರೆ, ಯಶೋದೆಯಿಂದ ಅವರು ಎಷ್ಟು ಸಾಧನೆ ಮಾಡಿದ್ದು ಕೃಷ್ಣ ಅವರಿಗೆ ಅಷ್ಟತ್ರದಲ್ಲಿ ಸಿಕ್ಕ ಅನ್ನೋದಕ್ಕೆ ತಪಸ್ಸಿನ ಪ್ರಮಾಣನ ಭಾಗವತ ಪುರಾಣ ಹಾಗೆ ಹೇಳ. ಅಂತ ಮಹಾಯುಗಗಳು 71.something ಆಗುತ್ತೆ. ಅಂದರೆ 43,20,000 × 71 ಅಷ್ಟು ಮಾಡಿ ಎಷ್ಟಾಗತ್ತೆ? ಅದು ಒಂದು ಮನ್ವಂತರ ಅಂತ ಕರೀತಾರೆ, ಒಂದು ಮನ್ವಂತರ. ಅಂಥ ಮನ್ವಂತರ 14 ಆದರೆ ಬ್ರಹ್ಮದೇವರಿಗೆ ಒಂದು ಹಗಲು. ಎಷ್ಟು ಕಾಲ ಇರೋ ಬ್ರಹ್ಮದೇವರಿಗೆ ಅಂತ? ಇದು 14 ಆಗಬೇಕು ಅಂದರೆ 43,20,000 × 71 × 14 ಆಗಬೇಕು. ಅಲ್ಲಿಗೆ ಬ್ರಹ್ಮದೇವರು ಒಂದು ಹಗಲು ಅಷ್ಟೇ ಕಳೆದ್ರೆ ಅದು ಬ್ರಹ್ಮದೇವರ ರಾತ್ರಿ, ಅಲ್ಲಿ ಒಂದು ದಿವಸ ಅವರಿಗೆ. ಅಂಥದ್ದು 360 ಆದರೆ ಬ್ರಹ್ಮದೇವರಿಗೆ 1 ವರ್ಷ, ಅಂಥದ್ದು 100 ಆದರೆ ಅವರಿಗೆ 1 ಪೂರ್ಣ ಪರ ಕಾ ಪರ ಹೈಯೆಸ್ಟ್ ಕಾಲ ಪೂರ್ತಿ ಆದರೆ ಅದು 50 ಆದರೆ ಪರ ಅರ್ಧ ಪರಾರ್ಧ. 100ಕ್ಕೆ 2 ಅರ್ಧ ಆಗೋದ್ರಿಂದ ಪ್ರಥಮ ಪರಾರ್ಧ ದ್ವಿತೀಯ ಪರಾರ್ಧ ಅಂತ ಎರಡನೇ ಲೆಕ್ಕ. ಪ್ರಥಮ ಪರಾರ್ಧ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್. ಫಸ್ಟ್ ಹಾಫ್ ಮುಗಿದಿದೆ ಬ್ರಹ್ಮದೇವರ ಕಾಲದಲ್ಲಿ. ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಶುರುವ ಫಸ್ಟ್ ಡೇ, ಸೆಕೆಂಡ್ ಹಾಫಲ್ಲಿ ಫಸ್ಟ್ ಡೇ ಇಲ್ಲಿದೆ. ಶ್ವೇತ ವರಾಹ ಕಲ್ಪ ಅಂತ ಕರೀತಾರೆ ಅವತ್ತಿನದಲ್ಲಿ. ಕಲಿಯುಗದಲ್ಲಿ ಫಸ್ಟ್ ಡೇ ಇದು, ಅದಕ್ಕೆ ಯುಗಾದಿ. ಇದರ ನಿಯಮನ ಮಾಡೋದಲ್ಲಿ ಯಾರುತ್ತೆ? ವಿಷ್ಣು ಸಹಸ್ರನಾಮ ಹೇಳುತ್ತೆ, ಯುಗಾದಿಕೃತ್ ಯುಗಾವರ್ತ. ಯುಗಾದಿಕೃತ್ ಕಾಲ ಆಟೋಮೆಟಿಕ್ ಅಲ್ಲ, ಯಾವುದೋ ಎಲ್ಲವೂ ಭಗವದ್ ಅಧೀನ. ಜಗತ್ತಿನಲ್ಲಿ ಏನೇನಿದೆ ಎಲ್ಲವೂ ದೇವರ ಅಧೀನ. ಕಾಲನಿಯಾಮಕನಾಗಿ ಭಗವಂತ ಇದ್ದಾನೆ. ಇದು ಕಾಲದ ಪರಿಕಲ್ಪನೆ. ಬ್ರಹ್ಮದೇವರ ಕಾಲ ನೆನೆಸ್ಕೊಂಡ್ರೆ ಅದು ಹೆಚ್ಚು ಕಾಲ ಇರತಕ್ಕಂಥ ಬ್ರಹ್ಮದೇವರು ಜೀವೋತ್ತಮರು. ಅದು ಹೆಚ್ಚು ಕಾಲ ಇರತಕ್ಕಂಥವ್ರು ಬ್ರಹ್ಮದೇವರಾದ್ದರಿಂದ ಅವರು ಜೀವೋತ್ತಮರು. ಅಂಥ ಒಂದು ಬ್ರಹ್ಮದೇವರ ಕಾಲ ಅಷ್ಟು ದೊಡ್ಡ ಕಾಲ ಇದೆಯಲ್ಲ. ಪರಮಾತ್ಮನಿಗೆ ಎಷ್ಟು ಗೊತ್ತಾದ್ರು ಒಂದು ರೆಪ್ಪೆ ಹಾಕಷ್ಟಂತಷ್ಟೇ. ಹೀಗಂದ್ರೆ ಸಾಕು, ಹೀಗಂದ್ರೆ ಒಂದು ಬ್ರಹ್ಮ ಚೇಂಜ್ ಅಂತ ಅರ್ಥ. ಒಂದ್ಸರಿ ಪರಮಾತ್ಮ ಹೀಗೆ ಕಣ್ಣು ಮುಚ್ಚಿದ್ರೆ ಬ್ರಹ್ಮದೇವರು ಹೊರಟು. ದೇವರ ಕಾಲ ಎಷ್ಟಿರ್ಬೇಕಾಗಿದೆ? ಎಷ್ಟು ಸತ್ ಕಂಡು ಹಿಡಿತಾನೆ ದೇವರು ಅಂತ ಕೇಳಬಾರದಂತೆ. ಯಾಕೆಂದ್ರೆ ಆ ಲೆಕ್ಕ ನಮಗೆ ಲೆಕ್ಕ ಹೇಳೋದು ಕಟ್ಟೆ ಹೊರತು ದೇವರಿಗೆ ಅದು ಕಾಲ ಲೆಕ್ಕನೇ ಇಲ್ಲ. ಅದು ಉಪಚಾರ ಅರ್ಥ, ಲೆಕ್ಕಕ್ಕೆ ಹೇಳಿದ್ದೆ ಹೊರತು ಲೆಕ್ಕಕ್ಕಿಲ್ಲ. ಲೆಕ್ಕಕ್ಕೆ ಹೇಳಿದ್ದು ಲೆಕ್ಕಕ್ಕಿಲ್ಲ. ಇದು ದೇವರ ಕಾನ್ಸೆಪ್ಟ್. ಆಗ ದೇವರಲ್ಲಿ ಜೀವ ಎಲ್ಲಿ ಅರ್ಥ ಆಗುತ್ತೆ? ಕಾಲದ ಪರಿಮಾಣದಲ್ಲೇ ಇಡೀ ನಮ್ಮ ಆಚಾರ್ಯರ ಸಿದ್ಧಾಂತ ಪೂರ್ತಿ ಕಾಣುತ್ತೆ. ಈ ಕಾಲದ ಮುಂದೆ ನಾವು ಎಷ್ಟು ಸಣ್ಣವರು ಅಂತ. ಕಾಲ ಪರಮಾತ್ಮದ ಎಷ್ಟು ಸಣ್ಣದ ಮತ್ತೆ? ಲಕ್ಷ್ಮೀನಾರಾಯಣರಿಬ್ಬರೇ ಕಾಲಾತೀತ. ಲಕ್ಷ್ಮೀನಾರಾಯಣರಿಬ್ಬರೇ ಚೇಂಜ್ ಆಗದೇ ಇರ್ತಕ್ಕಂಥವ್ರು ಇಬ್ಬರೇ ಇಬ್ಬರಾದ್ರಿಂದಾಗಿನೇ ಅಕ್ಷರ ಪುರುಷರು ಉಳಿದವರಲ್ಲ. ಅಕ್ಷರರು ಪರಮಾತ್ಮ ಪುರಾಣ ಪುರುಷೋತ್ತಮ, ಅಕ್ಷರಾಕ್ಷರ ಪುರುಷೋತ್ತಮ ಅಂತ ಕರೀತಾರೆ. ನಮ್ಮ ಕಾಲಮಾನದ ಲೆಕ್ಕದಲ್ಲೇ ದೇವರ ಹಿರಿಮೆ, ಆತನ ಸರ್ವೋತ್ತಮತ್ವ ಎಲ್ಲ ಬಂದೋಗಿ. ದೇಶನೂ ಹಾಗೆ. ಇಡೀ ಜಗತ್ತು ಬ್ರಹ್ಮಾಂಡದ ಮುಂದೆ ಹೇಗಿದೆ ಅದೊಂದು ಯೋಚನೆ ಮಾಡಿ. ನಮ್ಮ ಬ್ರಹ್ಮಾಂಡ ಎಷ್ಟು ದೊಡ್ಡದು ನೋಡ್ತಾ ಹೋಗ್ಬಿಟ್ಟು ಪರಮಾಶ್ಚರ್ಯ ಆಗಿಬಿಡುತ್ತೆ. ಆದರೆ ಇಡೀ ಬ್ರಹ್ಮಾಂಡ ಶೇಷದೇವರ ತಲೆಯ ಮೇಲೆ 1,000 ಹೆಡೆಗಳವರು. ಒಂದು ಹೆಡೆ ಮೇಲೆ ಒಂದು ಚಿಕ್ಕ ಸಾಕ್ಷಿ ಕಾಳನೆಷ್ಟು ಇದೆ ಅಂದರೆ ಇಲ್ಲಿ ಬಂತು. ಶೇಷದೇವರ ಒಂದು ಕಾಲದ ಸ್ಥಿತಿ ಇಲ್ಲಿ ಬಂತು. ಇನ್ನು 999 ಹೆಡೆ ಖಾಲಿ ಅವರಿಗೆ. ಒಂದು ಹೆಡೆ ಮೇಲೆ ಇಷ್ಟೇ ಎಷ್ಟು ಕೂತಿದೆ ಸುಮ್ಮನೆ ಲೆಕ್ಕ ಇಲ್ಲ, ಸೊಳ್ಳೆ ಕೂತ ಕೂತಿದೆ ಅಷ್ಟೇ. ಶೇಷದೇವರು ಎಷ್ಟು ದೊಡ್ಡವರಾಗ್ತಾರೆ ಅಂತ ಇಡೀ ಶೇಷದೇವರನ್ನ ಅವರ 1,000 ಹೆಡೆಗಳ ಸಮೇತ ತಮ್ಮಲ್ಲಿ ಹೊತ್ತಿರತಕ್ಕಂಥದ್ದು ವಾಯುದೇವರು ಗುರು ರೂಪದಲ್ಲಿ. ಅವರೆಷ್ಟು ದೊಡ್ಡವರು ಇರ್ತಾರೆ? ಆವಕಚ್ಚಪ ರೂಪದಿಂದ ಲಂಡೋದ ಕದಿ ಗೋವಿ ಧರಿಸಿದ ಶೇಷ 3 ತಿಂಗಳು. ಇಷ್ಟು ದೊಡ್ಡವರು ವಾಯುದೇವರು. ಅದು ಇಡೀ ವಾಯುದೇವರನ್ನು ಪರಮಾತ್ಮ ತನ್ನ ಪೂರ್ವ ರೂಪದ ಪುಚ್ಛದಲ್ಲಿ ಧರಿಸಿದ್ದಾನೆ ಅಂದರೆ ದೇವರು ಹೇಗಿರುತ್ತೆ? ಅದನ್ನು ಯಾರು ಧರಿಸಲಿಲ್ಲ, ಮತ್ತೆ ತಾನೇ ಇನ್ನೊಂದು ಕುರುವನ್ನ ತಾನು ಧರಿಸಿದ್ದಾನೆ. ಅಂದರೆ ಕಾಲದ ಲೆಕ್ಕದಲ್ಲೂ ಹರಿಯ ಸರ್ವೋತ್ತಮ, ದೇಶದ ಲೆಕ್ಕದಲ್ಲೂ ಹರಿಯ ಸರ್ವೋತ್ತಮ. ಈ ಸೃಷ್ಟಿಕ್ರಮ ಮಾಡಿದ್ದು ಪೂರ್ತಿ ಭಗವಂತನೇ, ವಿಷ್ಣುವೇ. ಅದರಲ್ಲಿ ಬ್ರಹ್ಮದೇವರಿಂದ ಸೃಷ್ಟಿ ಇದು ಎಷ್ಟು ಮಟ್ಟಿ ಬಂದಿದೆ, ಯಾವ ಜ್ಯೋತಿಶಾಸ್ತ್ರದಿಂದಲೂ ಕೂಡ ಇದನ್ನು ಬಿಡೋದಿಲ್ಲ. ಜ್ಯೋತಿಶಾಸ್ತ್ರದಿಂದ ಬಿಟ್ಟುಬಿಡಿ, ಕೆಲವು ಅಂಗಡಿಯಲ್ಲಿ ಸುಮ್ಮನೆ ದಾರಿಯ ಪುಸ್ತಕ ಮಾಡ್ತಿರ್ತಾರೆ, ಯಾವುದೋ ಜ್ಯೋತಿಷ್ ಪುಸ್ತಕ ಶುರು ಮಾಡಬೇಕಾದ್ರೆ ವಿಷ್ಣು ಬ್ರಹ್ಮಾಂಡ ಸೃಷ್ಟಿ ಮಾಡಿ ಶುರು ಮಾಡ್ತಾರೆ ಮತ್ತು ಬೇರೆ ದೇವರ ಹೆಸರು ಹೇಳೋದಿಲ್ಲ. ಅದು ಅಷ್ಟು ಸತ್ಯ, ಅಷ್ಟು ಸತ್ಯವಾದಂಥ ಜಗತ್ತೇ ಒಪ್ಪಿರ್ತಕ್ಕಂಥ ಸತ್ಯ ಅದು. ಸಿದ್ಧ ಪರಮಾತ್ಮ ಯುಗಭೇದ ಇಟ್ಟು ಸಾಧನೆಗೆ ಅನುಕೂಲ ಮಾಡಿಕೊಡ್ತಾ ಬರ್ತಾನೆ. ಕೃತಜ್ಞರಲ್ಲಿ ಪೂರ್ಣವಾಗಿ ಎಷ್ಟು ಅವಕಾಶ ಮಾಡಿದ್ದಾನೆ ಅಂದರೆ ಪುಣ್ಯ 20, ಪಾಪ 0. ಬರೀ ಪುಣ್ಯವಂತರೇ. ಸತ್ಯಯುಗ ಅಂತ ಇನ್ನೊಂದು ಹೆಸರು, ಬರೀ ಪುಣ್ಯವಂತ, ಒಬ್ಬ ಪಾಪಿಷ್ಟ ಇಲ್ಲ ಅಂತ. ಅಂದರೆ ಹಿರಣ್ಯಕಶಿಪು ಆಯುಗದಲ್ಲಿ ನೆನಪಿಟ್ಕೊಳ್ಳಿ, ಹಗಲುಗಳತನ ಇದ್ದಾಗ ಅಷ್ಟೇ, ಹಗಲಿನಲ್ಲಿ ಕತ್ತಲೆ ಇಲ್ಲ ಅಂತೀವಲ್ಲ ಹಾಗೆ. ಸಾಧನೆ ಮಾಡೋರಿಗೆ 100% ಸ್ಕೋಪ್ ಇರತಕ್ಕಂಥ ಅವಕಾಶ ಕೃತಯ. ಆ ಕಾಲ ಎಷ್ಟು ಸರಿಯಾಗಿದೆ ಎಲ್ಲ ನಿಮ್ಗೆ ಅರ್ಥ ಆಗಲಿ. ಅನೇಕ ರೀತಿ ಹೇಳ್ತಾರೆ, ಹಗಲು ಅಂದರೆ ಸೂರ್ಯನ ಬೆಳಕೊಂದು ಪೂರ್ಣ ಅರ್ಥ ಆಗ್ತದೋ, 20 ಪುಣ್ಯ 0. ಆ ಇದರಲ್ಲಿ ಮನುಷ್ಯರ ಎತ್ತರ ಎಷ್ಟಿರ್ತಿತ್ತು ಅಂದರೆ 28 ಮೊಳ ಇರ್ತಿದ್ರಂತೆ, 28 ಮೊಳ ಎತ್ತರ ಅವರು ಆಗಿನ ಕಾಲಕ್ಕೆ. ಈಗ ನಮ್ಗೆ ಅರ್ಥ ಆಗಿದೆ, ಡೈನಾಸಾರ್ ಕಲ್ಪನೆ ಇದ್ದವರೇ ಅರ್ಥ ಆಗಲ್ಲ. ಇನ್ನೊಂದು ಕಡೆ ಡೈನಾಸಾರ್ ಆಗಿತ್ತು ಮೇಲೆ ಮನುಷ್ಯ ಪ್ರಪೋರ್ಷನೇಟ್ ಆಗಿ ಎತ್ತರ ಇರಬೇಕಾಗಿನ ಕಾಲಕ್ಕೆ. ಪ್ರಪೋರ್ಷನೇಟ್ ಎಲ್ಲ ಜಾಸ್ತಿ ಆಗಿ ಬಂದರೆ ಪ್ರಪೋರ್ಷನೇಟ್ ಎಲ್ಲ ಡೌನ್ ಆಗ್ತಾ ಬರೋದು. ಕಲಿಯುಗದ ಕೊನೆ ವಿಶಿಷ್ಟ ಎತ್ತರ ಇರ್ತಾರಂತಷ್ಟೇ, ಕಲಿಯುಗದ ಕೊನೆ ಹೈಟ್ ಕೂಡ ಎಲ್ಲ ಕಡಿಮೆ ಆಗಿದೆ. ಎರಡನೇದಾಯಿತು, ಆಗಿನ ಕಾಲಕ್ಕೆ ಮನುಷ್ಯನ ಪೂರ್ಣ ಆಯುಷ್ಯ 1,00,000 ವರ್ಷ ಅಂತ ಹೇಳ್ತಾರೆ. ಧರ್ಮಿಷ್ಠನಾಗಿ ಬದುಕೋದ್ರಿಂದ ಅವನ ಆಯುಷ್ಯ ಜಾಸ್ತಿ. ನಮ್ಮಲ್ಲೂ ಸರಿಯಾಗಿ ಕೆಲಸ ಮಾಡೋದನ್ನ ತೆಗೆದಾಗ ಕರೆಸ್ತಿಲ್ಲ, ಎಷ್ಟು ದಿವಸ ಬೇಕಾದ್ರೂ ಅಂತ ಹೇಳ್ತಾರೆ. ಸರಿಯಾಗಿ ಕೆಲಸ ಮಾಡ್ತಾರೆ, ಬಿಟ್ಕೊಳ್ಳೋಕೆ ಮನಸ್ಸೇ ಬರೋದಿಲ್ಲ. ಕೃತಜ್ಞದಲ್ಲಿ ಹಾಗಿರ್ತಿದ್ರಲ್ಲ, 1,00,000 ವರ್ಷ ಆಯುಷ್ಯ. ಅಲ್ಲಿ ವ್ಯಾಪಾರಕ್ಕೆ ಈ ಕಾಯಿನೂ ಉಪಯೋಗಿಸಲ್ಲ, ಇಲ್ಲೇ ಇಲ್ಲ. ರತ್ನಮಯೋ ವ್ಯಾಪಾರ, ರತ್ನಗಳನ್ನು ಎಕ್ಸ್ಚೇಂಜ್ ಮಾಡ್ತಿದ್ರು ಅಂತ ಮಟ್ಟಿಗೆ. ರತ್ನಗಳನ್ನೇ ಕೊಡೋದು ಬಿಡಿ, ನಂಬಲಕ್ಕೆ ಅಸಾಧ್ಯ ಅಂತ ತಿಳ್ಕೊಬೇಡಿ. ವಿಜಯನಗರದ ಕಾಲದಲ್ಲೇ ಮುತ್ತು ರತ್ನಗಳನ್ನು ಬೀದಿಯಲ್ಲಿ ಮಾರದಿದ್ರು, ಅಳದು ಅಂತ ಹೇಳ್ತಾರೆ. ಇದು ಕಲಿಯುಗದಲ್ಲಿ ಹೇಗಿದ್ರೆ ಕೃತಯುಗದಲ್ಲಿ ಹೇಗಿರೋದು ಅಂತ ಒಂದು ಸಂಭ್ರಮ. ಮಳೆ ಇಂದ ಧಾನ್ಯ ಎಷ್ಟು ಬರ್ತಿತ್ತು ಗೊತ್ತಾ? ಸಪ್ತವಾರಂ ಧಾನ್ಯೋತ್ಪತ್ತಿ, ವರ್ಷಕ್ಕೆ 7 ಸಲ ಬೆಳೆ ಬರ್ತಿತ್ತು. ಅಂದ್ರೆ ಅನ್ನದ ಅಭಾವ ಇರೋ ಚಾನ್ಸೇ ಇಲ್ಲ, ವರ್ಷಕ್ಕೆ 7 ಸಲ. ಮತ್ತೆ ಫಿಕ್ಸ್ಡ್ ಕರೆಕ್ಟ್ ಆಗಿರೋದು ಹೇಳ್ತಾರೆ. ತಿನ್ಬಿಟ್ಟು ನೀರಿಗೆ ನೀರು ಗ್ಯಾರಂಟಿ ಬರುತ್ತೆ ಅಂತೀವಲ್ಲ, ಹಾಗೆ ದಿವಸ ಗ್ಯಾರಂಟಿ. 24 ಅವರ್ಸ್ ವಾಟರ್ ಇವಲ್ಲ, ಬೆಂಗಳೂರಲ್ಲಿ 24 ಅವರ್ಸ್ ವಾಟರ್ ಇರ್ತಿತ್ತು, ಈಗ ಯಾರು ನಂಬೋದೇ ಇಲ್ಲ. 24 ನೀರು ಹರಿದೋಗ್ತಾ ಇತ್ತು, ಯಾರು ಕೇಳೋರೇ ಇದ್ದಿಲ್ಲ ಅಷ್ಟರ ಮಟ್ಟಿಗೆ. ಈಗ ಅದರ ವಿದ್ಯುತ್ ಈಗಾಗತ್ತೆ ಅಂತ ಆಗ ನಂಬ್ತಿದ್ದಿಲ್ಲ, ಹಾಗಿತ್ತು ಅಂತ ಈಗ ನಂಬೋದಿಲ್ಲ. ನಾವು ಎಲ್ಲ ಸುಳ್ಳು ಹೇಳ್ತಾರೆ ಅಂತ ತಿಳ್ಕೊಂಡ್ಬಿಡುತ್ತೆ. ಒಂದು 50 ವರ್ಷಕ್ಕೆ ಟ್ರೆಮೆಂಡಸ್ ಚೇಂಜ್ ಅಂತ ಕೃತಜ್ಞದಲ್ಲಿ ಹೇಗಿರೋದು. ಪರಿಶುದ್ಧ ವಾತಾವರಣ, ಕೊಡೆಗೆ ಹೆಸರು ಕೂಡ ಇಲ್ಲ ಅಂತ ಶುದ್ಧಿ ಕಾಲ. ರತ್ನಮಯ ವ್ಯಾಪಾರ, ಎತ್ತರ 28 ಮೊಳ. ಈ ರೀತಿ ಇದ್ದ ಅಲ್ಲಿಗೆ 4 ಕಾಲಿನ ಧರ್ಮ ಇದ್ದಿತ್ತು. ತ್ರೇತಾಯುಗದಲ್ಲಿ 1 ಕಾಲ ಹೋಯಿತು. 3 ಕಾಲ ಬಂದಿದ್ದಕ್ಕೆ 15 ಪುಣ್ಯ 5 ಪಾಪ ಶುರುವಾಯಿತು. 15 ಪುಣ್ಯ 5 ಪಾಪ. ಸಡನ್ನಾಗಿ ಆಯುಷ್ಯ ಡೌನ್ ಆಯ್ತು, ಇಮ್ಮಿಡಿಯೇಟ್ ಆಗಿ. ಪಾಪ ಮಾಡಿದ ತಕ್ಷಣ ಡೌನ್ ಆಯ್ತು. ತಪ್ಪು ಮಾಡಿದ ತಕ್ಷಣ ಅವ್ನು ಕಟ್ ಮಾಡಿ, ಸಂಬಳ ಕಟ್ ಮಾಡ್ತಾರೆ, ಕೆಲಸನೂ ಕಟ್ ಮಾಡ್ತಾರೆ. ಎಷ್ಟಾಯಿತು ಅಂದರೆ 10,000 ವರ್ಷಕ್ಕೆ ಬಂತು. 1,00,000 ವರ್ಷ ಆಯುಷ್ಯ, 10,000 ವರ್ಷ ಆಯುಷ್ಯ. ಎತ್ತರ 14 ಮೊಳ, 50% ಇಳಿದು, 28 14 ಮೊಳ. ಧಾನ್ಯ 7 ಸಲ ಮಾತ್ರ ಇತ್ತಲ್ಲ, ಅದು 5 ಸಲಕ್ಕೆ ಬಂತು. 7 ಸಲ ಧಾನ್ಯ ಇಲ್ಲ, 5 ಸಲಕ್ಕೆ ಮಾತ್ರ ಬಂತು. ಈ ಕಾಲ ಹಿಂದಕ್ಕೆ ಹೇಳಿದಾಗ ನಮ್ಗೆ ಕಂಪೇರ್ ಮಾಡಲಿಕ್ಕೆ ಬರುತ್ತೆ ಎಷ್ಟು ಬದಲಾವಣೆ ಆಗಿದೆ ಅಂತ ತಿಳ್ಕೊಳ್ಳೋದಕ್ಕೆ. ಅದು ಬೇಕು ಇವತ್ತು ಬೆಲೆ ಇಷ್ಟು ಅಂತ ಹೇಳಿ, ಹಿಂದೆ ಎಷ್ಟಿತ್ತು ಅಂತ ಗೊತ್ತಾ, ಇವ್ರ ಬೆಲೆ ಅರ್ಥ ಆಗುತ್ತೆ, ಅದೆಲ್ಲರೂ ಅರ್ಥ ಆಗುತ್ತೆ. ಆಗಿನ ಕಾಲಕ್ಕೆ ಸುವರ್ಣಮಯೋ ವ್ಯಾಪಾರ, ಚಿನ್ನದ ಕಾಯಿನ್ಸ್ ಅಂತ. ರತ್ನದ ಹೋಯಿತು, ಚಿನ್ನದ ಕಾಯಿನ್ಸ್ ಬಂತು. ಎತ್ತರ 14 ಮೊಳಕ್ಕೆ ಹಿಡಿತು. ಪುಣ್ಯ 15ರಿಂದ 5 ಪಾಪ 5ಕ್ಕೆ ಬಂತು. ಇಷ್ಟೆಲ್ಲ ಆದಮೇಲೆ ಆ ಕಾಲದಲ್ಲಿ 2-3 ದಿನಕ್ಕಾದ್ರು ಇನ್ನೊಂದು ಸ್ಟೆಪ್ ಕೆಳಗೆ ಬಂತು. ಕೃತಜ್ಞದ ಮತ್ತೊಂದು ವೈಶಿಷ್ಟ್ಯ ಅಂದರೆ ಆಗಿನ ಕಾಲಕ್ಕೆ ಅಸ್ಥಿಗತಾಹ ಪ್ರಾಣ, ಮನುಷ್ಯನ ಅಸ್ಥಿಗಳಿರೋರು ಬದುಕಿರ್ತಿದ್ದ. ಅಸ್ಥಿಗತಾಹ ಪ್ರಾಣ ಅಂಥ ಅಪೂರ್ವವಾದ ಶಕ್ತಿ. ತ್ರೇತಾಯುಗದಲ್ಲಿ ಮಾಂಸಗತ ಪ್ರಾಣ ಅಂತಾಯ್ತು. ಮಾಂಸ ಹೋದರೆ ಪ್ರಾಣ ಹೋಗುತ್ತೆ ಅಂತಾಯ್ತು. ಇಷ್ಟೆಲ್ಲ ಅದರ ಮಧ್ಯೆ ಮುಂದೆ ದ್ವಾಪರ ಯುಗ ಬಂತು. ದ್ವಾಪರ ಯುಗದಲ್ಲಿ ಮನುಷ್ಯನ ಹತ್ರ 7 ಮೊಳಕ್ಕೆ ಬಂತು. 28 14 7. ಧರ್ಮ 10 ಪುಣ್ಯ 10 ಪಾಪ, 50-50. ಆಯುಷ್ಯ 1,000 ವರ್ಷಕ್ಕೆ ಬಂತು. 1,00,000 10,000 1,000 ಬಂತು. ಎತ್ತರ 14 7 ಮೊಳಕ್ಕೆ ಬಂತು. ಬೆಳೆ 3 ಸತ್ಯ ಅಷ್ಟೇ, 7 5 3 ಸತ್ ಮಾತ್ರ ಬೆಳೆ ಬಂತು. ಅಂದರೆ ನಾವು ಮಾಡೋ ಪುಣ್ಯಕ್ಕೆ ತಕ್ಕ ಎಲ್ಲ ವೇರಿ ಆಗಿ ಶುರುವಾಗ. ರಜತ ವ್ಯಾಪಾರ, ರತ್ನ ಹೋಯಿತು, ಸುವರ್ಣ ಹೋಯಿತು, ಬೆಳ್ಳಿ ಬಂತು. ಅಂದರೆ ಪ್ರಧಾನವಾಗಿ ರತ್ನ ಇದ್ದಿತ್ತು, ಪ್ರಧಾನವಾಗಿ ಬೆಳ್ಳಿ ಉಳಿದಲ್ಲ ಕಡಿಮೆ ಆಯಿತು ಅಂತ ಅರ್ಥ. ಆಗ ರಕ್ತಗತ ಪ್ರಾಣ, ಪ್ರಾಣಿಗಳ ರಕ್ತಗತ, ರಕ್ತ ಸೋರಿ ಹೋದ್ರೆ ಸತ್ತೋಗ್ತಿದ್ದ. ಅಲ್ಲಿ ಅಡಿಯ ಮುಸ್ಲಿಂ ಮೂಳೆ ಇರೋವರೆಗೂ, ಮಾಂಸ ಇರೋವರೆಗೂ, ಅಸ್ಥಿ ಇರೋವರೆಗೂ, ಇದರಲ್ಲಿ ರಕ್ತ ಇರೋವರೆಗೂ ಆಯ್ತು. ಅನಂತರ ಬಂದಿದ್ದು ಕಲಿಯುಗ. ಇದರಲ್ಲಿ ಎತ್ತರ ಬರೀ ಎರಡು ಅಷ್ಟು ಮೂರುವರೆ ಮಳ ಅಷ್ಟೇ, ಹದಿನಾಲ್ಕರದ ಏಳು, ಏಳರದ ಮೂರುವರೆ ಮಳ. ಮೂರುವರೆ ಮಳೆ ಮಳದ ಮನುಷ್ಯನೇ ಹೀಗಿರ್ಬೇಕಾದ್ರೆ ಹದಿನಾಲ್ಕು ಮಳ ಇದ್ದವ್ರು ಹೇಗಿರ್ಬೋದು, ಇಪ್ಪತ್ತೆಂಟು ಇದ್ದವ್ರು ಹೇಗಿರ್ಬೋದು? ಇಪ್ಪತ್ತೆಂಟು ಮಳದ ಅವರ ಎತ್ತರ ಅಂದರೆ ಎಷ್ಟು ಎತ್ತರ ಇರಬೇಕಾಗಿತ್ತು? ಎಲ್ಲ ಯೂನಿಫಾರ್ಮ್ ಚೇಂಜ್ ಆಗ್ತದೆ. ಇದನ್ನು ನಾವೆಲ್ಲ ಕಡೆ ನೋಡಿಲ್ಲ ಆದ್ದರಿಂದ ಅಲ್ಲಲ್ಲಿ ಯಾವಾಗಲೂ ಒಂಥರ ಉತ್ಖನನ ಮಾಡಿದ ಕೆಲವು ಸಿಗ್ತಾ ಇರುತ್ತೆ. ದೊಡ್ಡ ದೃಷ್ಟಿ ಪಂಜರದಲ್ಲಿ ಸಿಕ್ಕಾಗ ಅವಾಗ ನಾವು ಏಡಿಯ ಬರೋದು. ಹಿಂದಿನ ಯಾಕೆ ಸಿಗೋದಿಲ್ಲ, ಅಲ್ಲಿ ಮಣ್ಣಾಗಿಬಿಡುತ್ತೆ ಅದಿಷ್ಟು ಕೂಡ. ಪ್ಲಾಸ್ಟಿಕ್ ಇದ್ದಾಗಲ್ಲ, ಅದು ಪ್ಲಾಸ್ಟಿಕ್ ಇದ್ದಾಗ ಯಾವಾಗಲೂ ಹಾಗೆ ಮಣ್ಣಾಗಿಬಿಡೋದ್ರಿಂದ ಟ್ರಾನ್ಸ್ಫಾರ್ಮ್ ಆಗೋಣ ಗೊತ್ತಾಗ್ತದೆ. ಇವರು ಇಲ್ಲ ಇಲ್ಲ ಅಂತಿರ್ತಾರೆ, ಹಿಂದಿ ಅಡುಗೆ ಮಾಡಿದ್ದು ಮತ್ತೇನು ಗುರುತು, ಹಿಂದೆ ಅಡುಗೆ ಮಾಡಿಲ್ಲ ಅಂತ ಅರ್ಥ, ನಾನು ತೊಡೆದಾಕಿದ್ದಾರೆ ಅಂತ ಅರ್ಥ. ಇದ್ರ ಉಪವಾಸ ಇದ್ದು ಬಂದು ಏಕಾದಿ ಅಡುಗೆ ಮನೆ ನೋಡಿದಾಗಲೇ ಗಾಬರಿ ಆಗಿಬಿಡುತ್ತೆ ಅವ್ರಿಗೆ. ಈ ದಿವಸ ಆಗಿದ್ದರೆ ಗತಿ ಏನು, ಒಂದು ದಿವಸಕ್ಕೆ ಏನು ಗೊತ್ತಿಲ್ಲದಾಗಿರುತ್ತೆ. ಒಂದು ದಿವಸಕ್ಕೆ ಎಷ್ಟು ಚೇಂಜ್ ಆಗೋದಾದರೆ ಲಕ್ಷಾಂತರ ವರ್ಷದಲ್ಲಿ ಎಷ್ಟು ಚೇಂಜ್ ಆಗಿರುತ್ತೆ ಅಂದರೆ ಒಟ್ಟು 43 ವರ್ಷದ 20,000 ವರ್ಷದಲ್ಲಿ ಎಷ್ಟು ಕಾಲ ಕಡೆ ನಾವು ಬಂದಿದ್ದೇವೆ. ಈಗ ಕೊನೆ 43 ಲಕ್ಷ 4,32,000 ವರ್ಷದ ಹಂತದಲ್ಲಿ ನಾವಿರೋದಷ್ಟೇ. ಇಷ್ಟೆಲ್ಲ ಬದಲಾವಣೆಯಾಗಿದೆ. ಇನ್ನು ನಮ್ಮ ಕಾಲಕ್ಕೇನೆ ತಗೊಳ್ಬೇಕಾದ ಜಾಂಬವಂತ ದೃಷ್ಟಾಂತ ಅದಕ್ಕೆ ಕೊಡ್ತೀವಿ. ಎಷ್ಟು ಬದಲಾಗಿತ್ತು ಅಂತೇಳಿ ಜಾಂಬವಂತರ ಕಥೆ ಹೇಳ್ತಾರೆ, ಮುಚುಕುಂದರಾಜನ ಕಥೆ ಹೇಳ್ತಾರೆ, ಕಾಲಮಾನ ಎಷ್ಟೆಷ್ಟು ಬದಲಾಗಿತ್ತು ಅಂತ ಹೇಳೋದು ನಿದರ್ಶನಗಳನ್ನು. ಒಂದು ಕಡೆ ಹೇಳಿದ ವಿಷಯ ಏನೋ ಹೇಳಿದ್ದಲ್ಲ, ಬೇರೆ ಕಡೆಯೆಲ್ಲ ವೆರಿಫೈಯಬಲ್ ಅದು. ಇನ್ನೊಂದು ಕಡೆ ವರ್ಣನೆ ಮಾಡಿದಾಗ ಅದನ್ನೆಲ್ಲ ಕಂಪೇರ್ ಮಾಡಿದರೆ ಎಲ್ಲ ಕರೆಕ್ಟಾಗಿ ಬಂದದ್ದು. ನಮ್ಮ ಭಾರತೀಯ ಶಾಸ್ತ್ರದ ವೈಶಿಷ್ಟ್ಯ, ವೈದಿಕ ಶಾಸ್ತ್ರದ ವೈಶಿಷ್ಟ್ಯ, ಯಾವ ಪುರಾಣ ಇತಿಹಾಸ ಏನೇ ಹೇಳಿರಲಿ ಅದು ಸರಿಯಾಗಿ ನಾವು ಓದಿದರೆ ಎಲ್ಲದಕ್ಕೂ ಅರ್ಥೋಯಮೇವ ನಿಖಲೈರಪಿ ವೇದವಾಕ್ಯೈ ರಾಮಾಯಣೈ ಸಹಿತ ಭಾರತ ಪಂಚರಾತ್ರೈ ಅನ್ಯೈಶ್ಚ ಶಾಸ್ತ್ರವಚನೈ ಸಹತತ್ವ ಸೂತ್ರೈ ನಿರ್ಣೀಯತೆ ಸಹೃದಯಂ ಹರಿಣಾ ಸದೈವ. ಈ ಮಾತು ಎಲ್ಲದಕ್ಕೂ ತತ್ವ ಸಮನ್ವಯ. ಸರಿಯಾಗಿ ಗ್ರಂಥ ಓದ್ಕೊಂಡ್ರೆ ದೇವ್ರ ವಿಷಯ ಮಾತ್ರ ಅಲ್ಲ, ಉಳಿದ ಯಾವ ವಿಷಯ ಬಗ್ಗೆ ಹೇಳಿದ್ರು ಕೂಡ ಅಷ್ಟು ಪರ್ಫೆಕ್ಟಾಗಿ ಹೇಳಿರ್ತಾರೆ. ಅಷ್ಟು ಪರ್ಫೆಕ್ಷನ್ ನಮ್ಮಲ್ಲಿ. ಇವತ್ತು ಸೈನ್ಸ್ ಎಷ್ಟೇ ಅಡ್ವಾನ್ಸ್ ಆಗಿದ್ರು ಮಧ್ಯೆ ಮಧ್ಯೆ ಚೇಂಜಸ್ ಆಗ್ತಾನೆ ಇರುತ್ತೆ. ಸೊ ಆಪೋಸಿಟ್ ರಿಸಲ್ಟ್ಸ್ ಬರ್ತದೆ, ಎಷ್ಟೋ ಕಡೆ ಹೇಳಿದ್ ಪೂರ್ತಿ ಬದಲಾಯಿಸ್ಕೊಂಡ್ಬಿಡುತ್ತೆ. ನಮಗೆ ಅಂಥದ್ದು ಇಲ್ಲವೇ ಇಲ್ಲ. ಯಾಕೆ ಇವರಲ್ಲಿ ಮನುಷ್ಯನ ಜ್ಞಾನ ಇದೆ, ಅದು ದೇವರು ಕೊಟ್ಟ ಜ್ಞಾನ ಋಷಿಗಳದನ್ನು ಮುಂದೆ ತಾವು ಅನುಭವಿಸಿದ ಜ್ಞಾನ. ಆದ್ದರಿಂದ ನಮ್ಮ ಜ್ಞಾನ ಪ್ರಪಂಚ ಪಂಚಾಂಗ ಶ್ರವಣ ಅಂದರೆ ನಮ್ಮ ಇಡೀ ವೈದಿಕ ಸಂಸ್ಕೃತಿಯ ಮಹತ್ವದ ಶ್ರವಣ. ಈ ರೀತಿಯಾದ ವ್ಯವಸ್ಥೆ ಎಲ್ಲೂ ಇಲ್ಲ. ಎಷ್ಟು ಕಾಲದ ವ್ಯವಸ್ಥೆ ಇದೆ ಎಲ್ಲ ತಿಳಿಸ್ತಾ ಬರ್ತಾರೆ. ಇಂಥ ಯುಗದಲ್ಲಿ ಕಲಿಯುಗ ಪ್ರಾರಂಭ ಆಯಿತು. ಕಲಿಯುಗ ಪ್ರಾರಂಭವಾದ ದಿವಸ ಹೇಳುತ್ತಾರೆ, ದ್ವಾಪರದ ಕೊನೆಗೆ ದುರ್ಯೋಧನ ಹುಟ್ಟಿದ್ದ, ಅವನೇ ಕಲಿ. ಭೀಮಸೇನಿದೆ ಅವನು ಹೊಡೆದು, ಅವನು ಬಿದ್ದ. ಯಾವಾಗ ಬಿದ್ದೋ ಆವಾಗ ಕಲಿಯುಗ ಪ್ರಾರಂಭ ಆಯಿತು. ಸಮಾರಬ್ಧಂ ಕಲಿಯುಗಂ ಯದಾ ದುರ್ಯೋಧನ ಅಪತತ್. ದುರ್ಯೋಧನನಾಗಿ ಬಿದ್ದ, ಕಲಿಯಾಗಿ ಎದ್ದ ಅಂತ ಹೇಳ್ತಾನೆ. ಬಿಡದೇ ಇಲ್ಲ ಅವತ್ತು ಬ್ರಹ್ಮದೇವರ ವರ ಅವನಿಗೆ. ಎಷ್ಟು ಪವರ್ಫುಲ್ ಯಾತಕ್ಕಾದ ಬ್ರಹ್ಮದೇವರ ವರ. ವರದಿಂದಾಗಿ ಕಲಿಯುಗ ಪೂರ್ತಿ ಅವನೇ ರಾಜ. ಅವನ ರಾಜನಾಗಿರೋದ್ರಿಂದ ಅವನು ಅವ್ಯ ಅವನು ಕೆಟ್ಟವನಾದ್ರಿಂದ ಕೆಟ್ಟ ರಾಜ್ಯ ಅಂತ. ಪರಮಾತ್ಮ ತಾನು ಕಾಲನಿಯಾಮಕ ಅಂತ ತೋರಿಸ್ತಕ್ಕೊಂದು ಮಹತ್ವವನ್ನು ತೋರಿಸ್ತಾರೆ. ರಾಮದೇವರಾಯ ತ್ರೇತಾಯುಗ ರಾಜ್ಯಭಾರ ಮಾಡಿಬಿಟ್ಟು ವೈಕುಂಠದಂತೆ ಮಾಡಿದ್ದನು. ಕೃತಯುಗದಲ್ಲಿ ಮಾಡಿದ್ರೆ ಕಾರಣ ಹಾಕಿತ್ತು ಅಂತ ಹೇಳಿದ್ದು. ತ್ರೇತಾಯುಗದಲ್ಲಿ ಮತ್ತೆ ಕೃತಯುಗ ತಂದ ಅಂದ್ರೆ ಅರ್ಥ ಏನು? ಅದು ತನ್ನ ಶಕ್ತಿ ಅಂತ, ತನ್ನ ಶಕ್ತಿ. ದ್ವಾಪರ ಕೃಷ್ಣನಾಗಿ ಅವತಾರ ಮಾಡಿ ತೋರಿಸಿದ. ಮತ್ತು ಕಲಿಯುಗದಲ್ಲೂ ಕೂಡ ಮೊದಲು 1,000 ವರ್ಷಗಳ ಕಾಲ ಕೃತಮೇವ ಅನ್ವವರ್ತದ. ಕೃಷ್ಣ ಭೀಮರ ಇದ್ದಿದ್ದರಿಂದ ಕೃತಯುಗದ ವಾತಾವರಣನೇ ಇತ್ತು. ಇದು ಸ್ವಲ್ಪ ನೆನಪು ಮಾಡಿಕೊಂಡ್ರೆ ವಂಡರ್ ಅಂದರೆ ವಂಡರ್, ದೇವರ ಸಾಮರ್ಥ್ಯಕ್ಕೆ ಕಾಲನಿಯಾಮಕ ಅಂತ ನಿದರ್ಶನ. ಎಷ್ಟಾಗಿತ್ತು ಅಂದರೆ ಕೃತಯುಗದಂತೆ ಇತ್ತು ಅಂತ ಹೇಳೋದಿಲ್ಲ. ಕೃತಾದಪಿ ಪರಂ ಚಕ್ರೆ, ಕೃತಯುಗರು ಮೀರಿಸಿಬಿಡ್ತದೆ. ಕೃತಯುಗನ ಮೀರಿಸೋ ನಿಮಗೆ ಅರ್ಥ, ಅದೇನು ಮೀರಿಸ್ತದೆ ಅದೇ ಎಷ್ಟು ಅಂತ ಹೇಳಿದ್ರಲ್ಲ ಅಂತ ಕೇಳಿದರೆ ಹೌದು. ಕೃತಯುಗನ ಮೀರಿಸ್ತು ಅಂದರೆ ಹೇಗೆ ಅಂದರೆ, ಕೃತಯುಗದಲ್ಲಿ ಕೃತಯುಗ ಇದ್ದರೆ ಕೃತಯುಗ, ಕಲಿಯುಗದಲ್ಲಿ ಕೃತಯುಗ ಬಂದರೆ ಎಷ್ಟಾಗಲಿಲ್ಲ? ಹಗಲಲ್ಲಿ ಹಗಲು, ರಾತ್ರಿಯಲ್ಲಿ ಹಗಲು ಬಂದರೆ ಭಾರಿ ಗ್ರೇಟ್ ಅಲ್ಲ. ಆ ಥರ ಆಗಿ ನಿಮಗೆ ಸ್ಯಾಲ್ರಿ ಹೇಗೆ ಅಂತ ಕೇಳಿದರೆ, ಇವತ್ತು ನಿಮಗೆ 100,000 ಸ್ಯಾಲ್ರಿ ಇದೆ. ಇನ್ನೊಂದು 50 ವರ್ಷದಿಂದ ಬಂದಿದ್ದರೆ ಮುಗಿದೋಗ್ತದೆ ಕತೆ. ಆ 100,000ಕ್ಕೆ ಇವತ್ತು ಕೋಟಿಗಳಿಗಿಂತ ಬ್ಯಾಲಿ ಬರುತ್ತೆ. ಆ ರೀತಿ ಕೃತಯುಗದ ಮಹತ್ವ ಬಂತು. ಅಂದರೆ ಕೃತಯುಗದಲ್ಲಿ ಜಾಸ್ತಿ ಪುಣ್ಯಕ್ಕೆ ಕಡಿಮೆ ಫಲ, ಕಡಿಮೆ ಪಾಪಕ್ಕೆ ಹೆಚ್ಚು ಫಲ, ಅದು ಕೃತಯುಗದ ವಾತಾವರಣ. ಕಲಿಯುಗದಲ್ಲಿ ಉಲ್ಟಾ ಪಲ್ಟ, ಹೆಚ್ಚು ಕಡಿಮೆ ಪುಣ್ಯಕ್ಕೆ ಹೆಚ್ಚು ಫಲ, ಅದಕ್ಕೆಲ್ಲ ಭಾರಿ ಕಡಿಮೆ ಪುಣ್ಯ ಮಾಡೋದು. ಹೆಚ್ಚು ಫಲ ಹೇಗೆ ಸಿಗುತ್ತಲ್ಲ ಅಂದರೆ ಅರ್ಥ ಅಲ್ಲ, ಹೆಚ್ಚು ಪಾಪ ಕಡಿಮೆ ಫಲ. ಇದು ಭಾರಿ ಆಸೆ ಅಂದರೆ ಪಾಪ ಹೆಚ್ಚು ಮಾಡೋದು, ಪುಣ್ಯ ಕಡಿಮೆ ಮಾಡುವುದಲ್ಲ. ಅಡ್ವಾಂಟೇಜ್ ತಗೋಬೇಕು. ಈಗ ಕಡಿಮೆ ಪುಣ್ಯಕ್ಕೆ ಎಷ್ಟು ಕೊಡ್ತಾರೆ, ಜಾಸ್ತಿ ಪುಣ್ಯ ಮಾಡಿಬಿಟ್ರೆ ಕೃತಯುಗದಲ್ಲಿದ್ದೇವೆ ಅಂತ. ಇವತ್ತು ಕಾಲ ಚೇಂಜ್ ಮಾಡೋದು ನನಗೆ ಬರೋದಿಲ್ಲ, ಮನೇಲಿ ಚೇಂಜ್ ಮಾಡ್ಕೊಳ್ಳೋದು ಬರೋದು. ದೀಪ ಎಲ್ಲ ಬೀದಿ ದೀಪ ಕೊಡ್ಲಕ್ಕಾಗೋದಿಲ್ಲ, ಮನೆಯಲ್ಲಿ ದೀಪ ಸಿಗೋದಲ್ಲ, ಮನೆಯಲ್ಲಿ ದೀಪ ಹಾಡು ಬಿಲ್ ಕೊಡೋದು, ಬೀದಿ ಬಿಲ್ ಕೊಡ್ಲಕ್ಕೆ ನಮ್ಗೆ ಆಗೋದಿಲ್ಲ, ಮನೆ ಬಿಲ್ ಕೊಡಬಹುದು. ಮನೆಯ ಮಟ್ಟಿಗೆ ಹೃತಯ ಮಾಡೋ ಪದ್ಧತಿ ಹೇಳ್ಕೊಟ್ಟ. ಕೃಷ್ಣ ಭೀಮರು ಇದ್ರು ಅಂದರೆ ಅದು ಕೃತಾದಪಿ ಪರಮಚಕ್ರೆ, ಕೃತಯಗಳ ಮೀರಿಸಿಬಿಡುತ್ತೆ ಅಂತ ಹೇಳ್ತಾರೆ. ಕೃಷ್ಣ ವೇದವ್ಯಾಸ ದೇವರು, ವಾಯುದೇವರು ಮಧ್ವಾಚಾರ್ಯ, ಎಲ್ಲಿ ಸರ್ವಮೂಲ ಮೂಲ ಗ್ರಂಥಗಳಿರುತ್ತೋ ಅದು ನಿಜವಾದಂಥ ಕೃತಿಗಿಂತ ದೊಡ್ಡದಾಗಿರ್ತಕ್ಕಂಥ ಕಾಲ ಅದನ್ನು ತೋರಿಸಿಕೊಡ್ತಾರೆ. ಇಂಥ ಒಂದು ಕಾಲದಲ್ಲಿ ನಾವು ಈ ವಿಕಾರಿ ಸಂವತ್ಸರಕ್ಕೆ ಬಂದಿದ್ದೇವೆ. ವಿಕಾರಿ ಸಂವತ್ಸರದಲ್ಲಿ ವಿಳಂಬಿ ಕರೆದು ಹೆಸರು ವಿಳಂಬಿ, ವಿಳಂಬ ತಡ ಅಂತಾರೆ, ಎಲ್ಲ ನಿಧಾನವಾಗಿ ಆಗೋದು ಕಲಿಯುಗದಲ್ಲಿ, ಎಲ್ಲ ನಿಧಾನ ಎಲ್ಲ ವಿಳಂಬಿ ಸಂವತ್ಸರ ಇದ್ದಾಗ ಲೆಕ್ಕ ಲೆಕ್ಕದಲ್ಲಿ ಅದೊಂದೇ, ಎಲ್ಲ ವಿಳಂಬಿ ಸಂವತ್ಸರ ಬಂದಾಹ ಸುಗಂಧ ಮತಯ ಬಂದ ಭಾಗ್ಯ ಈ ಉಪದ್ದು ವಿಳಂಬ ಅಂದ್ರೆ ಬಂದ ಅಂತ ಅರ್ಥ. ಟ್ಯೂಬ್ಲೈಟ್ ಅಂತೇವೆ, ಸ್ಲೋ ಆಗಿ ಹತ್ತತ್ತೆ ಅಂತೆಲ್ಲ ಆಟೇವೆ, ಸ್ಲೋ ಅಲ್ಲ ಯಾವಾಗಲಿನ ಆರು ತೊಂಬತ್ತಲ್ಲಿ ಹೊತ್ತಷ್ಟು ಕಾಲ ಇದೆ. ಈಗ ವಿಕಾರಿ ವಿಕಾರ ಹೊಂದತಕ್ಕಂಥ ಕಾಲ, ವಿಕಾರ ಹೊಂದಿರೋದು ವಿಕಾರಿ. ನಮಗೆ ಒಂದು ನೆನಪಿರಲಿ, ಉಳಿದವರಿಗೆಲ್ಲ ಹೇಳಕ್ ಬರೋದಿಲ್ಲ, ಶ್ರೀಮದ್ ಆಚಾರ್ಯ ಸಿದ್ಧಾಂತ ಹೇಳಿದ್ರು ಎಲ್ಲವೂ ದೇವರ ಹೆಸರು, ಯಾವ ದೇವರ ಹೆಸರಲ್ಲ, ದೇವರ ಹೆಸರು ಯಾವುದಲ್ಲ ಹೇಳಿ ಅಂತ ಆಚಾರ್ಯ ಕೇಳಿದ. ಜಗತ್ತಿನ ದೇವರ ಹೆಸರು ಹೇಳದೇ ಇರತಕ್ಕಂಥ ಪದನೇ ಇಲ್ಲ, ಅಲ್ಲ ಶಬ್ದನೂ ಇಲ್ಲ. ಪ್ರತಿಯೊಂದು ಶಬ್ದನೂ ದೇವರನ್ನ ಹೇಳುತ್ತೆ, ಬರೀ ದೇವರನ್ನ ಹೇಳೋದಿಲ್ಲ, ದೇವರು ದೊಡ್ಡವನು ಅಂತ ಹೇಳುತ್ತೆ. ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃ ಮಾತೃಗತಿ ಅಂತ ಹೇಳುತ್ತೆ. ಗೊತ್ತು, ಪ್ಲೇನ್ ಅಂತಷ್ಟು ಮೇಲೇನೆ ಹರಬೇಕು, ಕೆಳಗಾರರು ಪ್ಲೇನ್ ಅಲ್ಲ. ದೇವರನ್ನ ದೇವರು ಅಂತ ಹೇಳಿದ್ರೆ ಮಾತ್ರ ಜಪದನೆ ಹೊರತು ಸರ್ವೋತ್ತಮ ಅಂತಾನೆ ಹೇಳಬೇಕು. ಆ ಮಾಡ್ತಕ್ಕಂಥ ಪ್ರತಿಯೊಂದು ಧ್ವನಿ ಕೂಡ ದೇವರನ್ನ ಹೇಳುತ್ತೆ ಅಂತ ಹೇಳಿ, ಹಾಗೆ ವಿಕಾರಿ ಅನ್ನ ಶಬ್ದ ಕೂಡ ದೇವರನ್ನ ಹೇಳುತ್ತೆ. ವಿಕಾರಿ, ವಿಕಾರಿ ಶಬ್ದಕ್ಕೆ ಏನರ್ಥ, ವಿಕಾರ ಹೊಂದುವುದು ಅಂತ ಅರ್ಥ, ಸಾಮಾನ್ಯ ಅರ್ಥ ವಿಕಾರ ಹೊಂದುವುದು. ನಿರ್ವಿಕಾರ ಹೊಂದುತ್ತಾನ, ನಿರ್ವಿಕಾರ ಅಕ್ಷರ ಶುದ್ಧ ನಿರ್ವಿಕಾರ ದೇವರು, ಆದ್ರೆ ವಿಕಾರಿ ಅಂತ ಹೆಸರು. ಯಾತಕ್ಕೆ ಅಂದರೆ ವಿಕಾರಿ ಎಂಬುದಕ್ಕೆ ಎರಡರ್ಥ, ವಿಕಾರ ಹೊಂದುವವನು ಒಂದರ್ಥ, ಇನ್ನೊಂದು ವಿಕಾರಕ್ಕೆ ಸ್ವಾಮಿಯಾದವನು ಇನ್ನೊಂದು ಅರ್ಥ. ಸ್ವಾತಂತ್ರ್ಯಂ ತದ್ಗತತ್ವಂಚ ಶಬ್ದ ವೃತ್ತೇಹಿ ಕಾರಣ. ದುಃಖಿ ಎಂಬುದಕ್ಕೆ ಎರಡರ್ಥ, ದುಃಖ ಪಡುವವನು ದುಃಖಕ್ಕೆ ಯಜಮಾನನಾದವನು, ಎರಡರ್ಥ. ದುಃಖ ಪಡುವವನು ಎಂಬ ಅರ್ಥದಲ್ಲಿ ನಾವು ದುಃಖಿಗಳು, ದೇವರು ದುಃಖಿ, ದುಃಖಕ್ಕೆ ಯಜಮಾನನಾದವನು ಬರ್ತ ದೇವರು ದುಃಖಿ. ವಿಕಾರ ಇರೋದು ಜಡಗಡಿ ಪೂರ್ತಿ ವಿಕಾರ, ಹಾಲು ಮೊಸರಾಗುತ್ತೆ, ಮೊಸರಾದಾಗ ಹಾಲಿಲ್ಲ, ಟ್ರಾನ್ಸ್ಫಾರ್ಮೇಷನ್ ಆಗಿರುತ್ತೆ, ಜಡಗಡಿ ಟ್ರಾನ್ಸ್ಫಾರ್ಮ್ ಆಗುತ್ತೆ. ಮಾಡಿಸೋದು ಯಾರು? ತೇನಹ ಪಯೋ ಮಂಡಂ ಭವತಿ, ದೇವರಿಂದ ವಿಕಾರ ಹೊಂದಿದ್ರೆ ದೇವರು ವಿಕಾರಿ ಒಂದರ್ಥ. ಇನ್ನು ದೇವರಿಗೆ ವಿಕಾರ ಇಲ್ಲ, ದೇಹ ಚೇಂಜ್ ಆಗುತ್ತೆ, ಅಂಥ ವಿಕಾರ ಜೀವನಿಗಿದೆ, ಅದನ್ನು ಮಾಡಿಸೋದು ಯಾರು? ದೇವರು. ಅದಕ್ಕೋಸ್ಕರ ವಿಕಾರಿ ತಾನು ವಿಕಾರಿ. ಇನ್ನೊಂದ ವಿಕಾರಿ, ಕಾರಿ ಅಂದರೆ ಮಾಡುವವನು, ವಿಕಾರಿ ಅಂದರೆ ವಿಶೇಷವಾಗಿ ಮಾಡುವವನು. ವಿ ಅಂದರೆ ಯಾರ್ಥ ಅಲ್ಲ, ಈಗ ಅವನಂತೆ ಯಾರಿಗೂ ಮಾಡಕ್ಕೆ ಬರೋದು, ಸ್ವತಂತ್ರನಾಗಿ ಮಾಡೋದ್ರಿಂದ ಸರ್ವ ದೇಶೇಷು ಕಾಲೇಶು ಸಏಕ ಪರಮೇಶ್ವರ. ಕಾಲದ ಬಂಧನ ಇಲ್ಲ, ದೇಹದ ಯಾವ ಬಂಧನ ದೇವರಿಗಿಲ್ಲ. ನಾನೇನು ಮಾಡಲಿ ಅಂತ ದೇವರು ಹೇಳೋದಿಲ್ಲ, ನಾವೇನು ಮಾಡಿದ್ರೆ ಅಯ್ಯೋ ನಾನೇನು ಮಾಡಲಿ ಅಂತ ಹೇಳ್ಬಿಡ್ಬೋದು. ಹಾಗಂದ್ರೆ ದೇವರಲ್ಲ, ಅಸಿಸ್ಟೆಂಟ್ಸ್ ಯಾರು ಹೆಲ್ಪ್ಲೆಸ್, ಯಜಮಾನನ ಹೆಲ್ಪ್ಲೆಸ್ ಅಂದರೆ ಬಿಟ್ಟೋಗ ಕೆಲಸ ಅಂತ ಹೇಳ್ತಾರೆ, ನೀವು ಮಾಡ್ತಕ್ಕೆ ಬರೋದಿಲ್ಲ ಅಂತ. ಯಜಮಾನ ಹೆಲ್ಪ್ಲೆಸ್ ಅಂತ ಹೇಳಬಾರ್ದು, ಅವನ ಅಧೀನದವರು ಯಜಮಾನ ಹೇಳಿದ್ರೆ ಮಾಡಲ್ಲ ಅಂತ. ದೇವರು ಸರ್ವತಂತ್ರ ಸ್ವತಂತ್ರನಾದ್ರಿಂದ ಯಾವ ಸ್ಥಳ ಏನು ಕಾಲ ಏನೇ ಇರಲಿ ಅದನ್ನು ಮಾಡಿ, ಏನು ಬೇಕೋ ಅದನ್ನೇ ಮಾಡ್ತಾರೆ, ಅದು ವಿಕಾರಿ ಅಂತ ಕರೀತಾರೆ. ಮತ್ತೆ ವಿಶಿಷ್ಟವಾದ ಕಾರ್ಯ, ವಿಶೇಷೇಣ ಕಾರ್ಯ ಅಥವಾ ವಿನಾಕಾರಿ. ವಿನಾ ಅಂದರೆ ವಿ ಅಂದರೆ ಗರುಡ, ಗರುಡ ಅಂದರೆ ಕಾಲ, ಕಾಲದ ಮೂಲಕ ಮಾಡಿಸ್ತಾನೆ, ಕಾಲದ ಮೂಲಕ. ಕಾಲದ ಪ್ರಭಾವ ಜನ ಗೊತ್ತಿರಬೇಕು. ಕಾಲ ಏನು ಮಾಡುತ್ತೆ ಅನ್ಬೇಡಿ, ಕಾಲ ಎಲ್ಲವನ್ನೂ ಮಾಡುತ್ತೆ, ಕಾಲ ಎಲ್ಲವನ್ನೂ ಮಾಡುತ್ತೆ. ಈಗ ಮಾವಿನಕಾಯಿ ಇದೆ, ಏನು ಮಾಡಿದ್ರೂ ಆಗೋದಿಲ್ಲ, ಕಾಲ ಬಂದು ಹಣ್ಣೆ ಕೂತ್ಬಿಡುತ್ತೆ. ಆ ಕಾಲ ಬಂದಾಗ ಕಾಯಿ ಸಿಗೋದಿಲ್ಲ, ಬರೀ ಹಣ್ಣೆ, ಆ ಸ್ಥಿತಿ ಬಂದ್ಬಿಡುತ್ತೆ. ದೇವರ ಮ್ಯಾಜಿಕ್, ಆ ಕಾಲದ ಅಧೀನ ಪರಮಾತ್ಮ ಆಗದೇನೆ ಎಲ್ಲರೂ ಅಧೀನರು. ಪರಮಾತ್ಮ ಕಾಲಾಧೀನ, ಕಾಲಕ್ಕೆ ತಕ್ಕಂತೆ. ಇವತ್ತೆಲ್ಲ ಹೇಳೋದಿಲ್ಲ ಏಜ್ ರಿಲೇಟೆಡ್ ಅಂತ ಹೇಳೋದಿಲ್ಲ, ಏಜ್ ರಿಲೇಟೆಡ್ ಡಿಫಿಷಿಯನ್ಸಿ ಅದನ್ನೇನು ಮಾಡಕ್ಕೆ ಬರೋದಿಲ್ಲ. ಮುಂದೆ ಕೊನೆ ಕಾಲವಾದರು ಅಂತ ಹೇಳ್ಬಿಡ್ತಾರೆ, ಕೊನೆ ಅರ್ಥ ಪೂರ್ತಿ ಕಾಲದ ಅಧೀನವಾದರು. ಮತ್ತು ಒಂದು ಪುಸ್ತಕದ ಮನೇಲಿ ಇಟ್ಕೊಳ್ಳಿ, ಅದು ಓದೋದು ಇಟ್ಕೊಂಡು ಇಟ್ಕೊಳ್ಳೋದು ಕಷ್ಟ, ಓದೋದು ಅಂತ ಇಲ್ಲೇ ಇಲ್ಲ. ಆಮೇಲೆ ಎಂದೋ ತೆಗಿತಾರೆ ಮುಟ್ಟಿದ್ರೆ ಹಾಗೆ ಪುಡಿ ಆಗುತ್ತೆ. ಯಾತಕ್ಕೆ? ಕಾಲದ ಪ್ರಭಾವ ಅಂತ ಆಯ್ತಾ, ಕಾಲದ ಪ್ರಭಾವ. ಇಟ್ಟು ಪದಾರ್ಥ ಎಷ್ಟೇ ಗಟ್ಟಿ ಇಟ್ಕೊಂಡ್ರು ಕೊಡಗೆ ಅರಿವಿರುತ್ತೆ, ಏಕಾದಶಿ ಉಪವಾಸ ಮಾಡಿದ್ರೆ ನಮಗೆ ದೇಹ ಸರಗುತ್ತೆ ಅಂತೀರಿ. ಮಾಡಬೇಡಿ, ಹಾಗೂ ಸರಗುತ್ತೆ, ಮಾಡಿದ್ರಲ್ಲ ಮಾಡದೆ ಹೋದ್ರೂ ಸರಗುತ್ತೆ. ಪೇಪರ್ ಬರೆದ್ರೂ ಹಾಳಾಗುತ್ತೆ, ಬರೆದೆ ಹೋದ್ರೂ ಹಾಳಾಗುತ್ತೆ. ಬರೆದ್ರೆ ಓದಿ ಜ್ಞಾನ ಬರುತ್ತೆ, ಬರೆದೆ ಹೋದ್ರೆ ಹಾಗೆ ಹಾಳಾಗುತ್ತೆ. ಅಂದರೆ ಕಾಲಕ್ಕೆ ಅಡ್ಡ ಶಕ್ತಿ ಇದೆ. ಅದಕ್ಕೆ ವಿನಾ ಗರುಡೇನ ಕಾಲ ಅಭಿಮಾನಿನ ಗರುಡೇನ ಸರ್ವಂ ಕರೋತಿ ಇತಿ ವಿಕಾರಿ. ಅವ್ರ ಮೂಲಕ ಮಾಡಿಸ್ತಾರೆ ಅಂದರೆ ಅವನೇ ಆಗಿರಬೇಕು ದೇವರು, ಇದು ದೇವರ ಶಕ್ತಿ. ಅಥವಾ ವಿ ಅಂದರೆ ಗರುಡ, ಕ ಅಂದರೆ ಬ್ರಹ್ಮವಾಯುಗಳಿಗೆ ಕ ಅಂತ, ಕಾಂದ್ರೆ ಬ್ರಹ್ಮ, ಕಾಂದ್ರೆ ವಾಯು. ಅವರಿಬ್ಬರಿಗೆ ಪರಮಾತ್ಮ ವಿಶೇಷವಾಗಿ ಏನು ಮಾಡ್ತಾನೆ, ಅನುಗ್ರಹ ಮಾಡ್ತಾರೆ, ಅವರಿಂದ ಎಲ್ಲವನ್ನೂ ಮಾಡಿಸ್ತಾನೆ. ಅದರಿಂದಾಗಿಯೇ ಅದು ದೇವರ ಮಹಿಮೆ. ಈಗ ದೇವರ ಹೆಸರನ್ನು ಹೇಳ್ತಕ್ಕಂಥ ವಿಕಾರಿ ಶಬ್ದ ಅರ್ಥ ತಿಳ್ಕೊಂಡ್ರೆ ನಮಗೆ ಆ ವಿಕಾರಿ ಸಂವತ್ಸರದ ಎಫೆಕ್ಟ್ ಆಗೋದಿಲ್ಲ. ಏನಾಗಬೇಕು, ವಿಕಾರ ಬರಬೇಕು ಅದರ ಪ್ರಕಾರ. ವಿಕಾರಿ ವಿಕಾರ ಎಲ್ಲ ವಿಕಾರ ಹೊದಬೇಕು ಅಂತ ಅರ್ಥ. ವಿಕಾರಕ್ಕೆ ಒಂದರ್ಥ ಒಳ್ಳೆ ರೂಪ ಅಂತ ಇರ್ತಾನೆ. ಅವನು ಗಂಧರ್ವ ಇದ್ದ, ಅಜ್ಜನ ಒಂದು ಬಿಟ್ಟ, ಅದರ ಪಂಜನಲ್ಲಿ ಅಗ್ನೇಯಾಸ್ತ್ರ ಬಿಟ್ಟು ಹಾಕಿದ, ಬಂಗಾರದ ಬಣ್ಣ ಇತ್ತು, ಸುಟ್ಟೋಯ್ತು ಮೈ ಚರ್ಮ ಒಂದು, ಹಾಗಾದ ಕಪ್ಪು ಬಣ್ಣ ಬಂದೋಯ್ತು, ವಿಕಾರ ರೂಪ ಬಂತು. ಕುಬ್ಜ ವಿಕಾರಿಯಾಗಿದ್ದು ಕೃಷ್ಣ ಗಂಧ ಕೊಟ್ಟು ಸ್ವರೂಪಿ ಬಂತು. ವಿಕಾರ ಅಂದರೆ ಸ್ವರೂಪ, ವಿಕಾರ ಎಂಬುದು ಕೆಟ್ಟ ರೂಪ ಅಂತ ಒಂದರ್ಥ. ಇವತ್ತು ಪರಮಾತ್ಮನಿಗೆ ಯಾರು ಶರಣವಂತವರು ವಿಕಾರ ಬರದಂತೆ ನೋಡಿಕೊಡುತ್ತಾನೆ. ಆ ಕಂಠಾಕರಣ ಕರ್ಣ ಪಿಶಾಚಿಗಳು ಕೃಷ್ಣ ಕೃಷ್ಣ ಮುಟ್ಟಿದ ದಿವ್ಯರೂಪ ಸ್ವರಾನ್ವಿತವು, ತಕ್ಷಣನೇ ಅವರು ಅತ್ಯಂತ ದಿವ್ಯರೂಪ ಪಡ್ಕೊಂಡು. ಸೊ ದೇವರನ್ನು ಬಿಟ್ಟಾಗ ವಿಕಾರ ಇರ್ತದೆ, ದೇವರನ್ನು ಬಿಟ್ಟರೆ ಹೋದಾಗ ವಿಕಾರ ಇರೋದಿಲ್ಲ. ಒಂದಾಗಿ ಇನ್ನೊಂದು ವಿಕಾರ ಅಂತ ಹೇಳಿದರೆ ಟ್ರಾನ್ಸ್ಫಾರ್ಮೇಷನ್, ಹಾಲು ಮೊಸರಾಯಿತು. ವಿಕಾರ ಬೆಳಗ್ಗೆ ಇದೇನು ವಿಕಾರ ಏನಾಗಿಲ್ಲ, ಬಟ್ ಹಾಲಿನ ರೂಪ ಹೋಗಿ ಮೊಸರಿನ ರೀತಿ ಬಂತು. ಅದೊಂದು ವಿಕಾರ, ಟ್ರಾನ್ಸ್ಫಾರ್ಮೇಷನ್. ಆ ಟ್ರಾನ್ಸ್ಫಾರ್ಮೇಷನ್ ಪರಮಾತ್ಮನ ಅಧೀನವಾದ್ದರಿಂದ ದೇವರ ಅನುಗ್ರಹ ಇದ್ದರೆ ನಾವು ಒಳ್ಳೆಯವರು ಒಳ್ಳೆಯವರಾಗೇ ಇರ್ತೇವೆ, ಕೆಟ್ಟವರಾಗಿ ಟ್ರಾನ್ಸ್ಫಾರ್ಮ್ ಆಗೋದಿಲ್ಲ. ಆ ಮೂಲಕ ನಮ್ಮ ರಕ್ಷಣೆ ಮಾಡ್ತಾನೆ ಪರಮಾತ್ಮ. ಇರೋದನ್ನು ಮೇಂಟೈನ್ ಮಾಡೋದು ಎಲ್ಲರಿಗೂ ಸಾಧ್ಯ ಇಲ್ಲ, ದೇವರು ಮಾತ್ರ ರಕ್ಷಣೆ ಮಾಡ್ತಾನೆ. ಅಶ್ವತ್ಥಾಮರಿಗೂ ಕೂಡ ದುರ್ಯೋಧನ ಸಹವಾಸ ಮಾಡಿದಾಗ ಕ್ವಾಲಿಟಿ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ, ದ್ರೋಣಾಚಾರ್ಯ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ವಿದ್ಯಾ ವಾಚಸ್ಪತಿಯವರು ದುರ್ಯೋಧನ ಕೇಳಿಸಿಕ್ಕೆ ಹಾಕ್ಕೊಂಡರು, ಆದರೆ ಬುದ್ಧವರು ಉದ್ದಿಸಿಕ್ಕೆ ಹಾಕ್ಕೊಳ್ಳಿಲ್ಲ. ದೇವರು ವಿಕಾರ ಬರದಂತೆ ನೋಡಿಕೊಂಡಾದ್ರಿಂದಾಗಿಯೇ ದೇವರನ್ನ ಆರಾಧನೆ ಮಾಡ್ತಾವರು ಯಾವ ವಿಕಾರಗಳು ಉಂಟಾಗೋದೇ ಇಲ್ಲ. ಇದು ದೇವ ವಿಕಾರಿ ಸಂವತ್ಸರದ ಅರ್ಥ ತಿಳ್ಕೊಂಡು ದೇವರು ನಿರ್ವಿಕಾರ ಆದನು ಅಂತ ಯಾರು ತಿಳ್ಕೊಳ್ತಾರೋ ಅವರು ವಿಕಾರವಾಗದಂತೆ ದೇವರಿರ್ತಾನೆ ಎಂಬುದು ಒಂದು ಅರ್ಥ ಆಗುತ್ತೆ. ಇನ್ನು ಮುಂದಿನ ಹಂತ, ನಮಗೆಲ್ಲ ಮುಖ್ಯ ಕುತೂಹಲ ಇರೋದು ಈ ಯಾರು ನೆಕ್ಸ್ಟ್ ಮಂತ್ರಿ ಆಗ್ತಾರೆ, ಪ್ರಧಾನಮಂತ್ರಿ ಅಂತ ಕಾಯ್ತಿರ್ತೀವಲ್ಲ, ನಮ್ಮದೇ ಡೌಟ್ ಬಿಟ್ಟಿಲ್ಲ, ಫಿಕ್ಸ್ ಮಾಡಿ ಹೇಳಿಬಿಟ್ಟಿದ್ದಾರಾಗಲೇ. ವಿಕಾರಿ ಸಂವತ್ಸರಕ್ಕೆ ಯಾರು ರಾಜ? ಶನಿ ರಾಜ. ಎಂದು ಯುಗಾದಿ ಆಗುತ್ತೋ ಆ ದಿವಸದ ದೇವ ಗ್ರಹನೇ ರಾಜ, ಶನಿ ರಾಜ. ಈ ವಿಕಾರಿ ಸಂವತ್ಸರ ಶನಿ ರಾಜ ಅಂತ ಅಷ್ಟ ಗೊತ್ತಾಗುತ್ತಲ್ಲ, ಶನಿ ದೆಸೆನೇ ನಮಗೆ ಡೇಂಜರಸ್ಸು. ಇನ್ನು ಶನಿ ರಾಜ ಹೋಗಲಿ, ಮಂತ್ರಿ ಯಾರಪ್ಪ ಅಂತ ಕೇಳಿದ್ರೆ ಸೂರ್ಯ. ಸೂರ್ಯ ಯಾರು ಗೊತ್ತೇನು, ಅವರು ಶನಿ ಅಪ್ಪ, ಅವ್ರ ಅಪ್ಪ ಅಂತಾನಲ್ಲ ಹಾಗೆ. ಸೂರ್ಯ ಮಂತ್ರಿ ಈತ ರಾಜ, ಶಿರಾಧಿಪತಿ ಮತ್ತೆ ಶನಿನೇ. ಎರಡು ಪೋಸ್ಟ್ ಮೂರ್ನಾಲ್ಕರೆ ಇಟ್ಕೋತಲ್ಲ ಮಂತ್ರಿ, ಚೀಫ್ ಮಿನಿಸ್ಟರ್ ಎಷ್ಟೋ ಇರ್ತಾವ ಪೋರ್ಟ್ಫೋಲಿಯೋ, ಸರಿ ಎರಡು ಇಟ್ಕೊಂಡ್ಬಿಟ್ಟಿದ್ದಾರೆ. ಬರೀ ಮೇಘಾಧಿಪರು ಶನಿನೇ, ಮಳೆಗೆ ಕೂಡ ಸರಿ ಶನಿ ಕಂಟ್ರೋಲಲ್ಲೇ. ಆಮೇಲೆ ಅರ್ಘಾಧಿಪ, ಬೆಲೆಗೆ ಬೆಲೆ ಇರೋದು ಗೊತ್ತಲ್ಲ ನನಗೆ, ಡಿ ಎ ಬಂದಾಗ ಗೊತ್ತಾಗುತ್ತೆ ಬೆಲೆ ಇರೋದು ಅಂತ ಹೇಳಿ. ಅಂದರೆ ಅದು ಶನಿ ಕೈಲೇ ಇರೋದು. ಅಂದರೆ ನಾಲ್ಕು ಇಂಪಾರ್ಟೆಂಟ್ ಶನಿ ಇಟ್ಕೊಂಡ್ಬಿಟ್ಟಿದ್ದಾನೆ. ಅದರಿಂದ ಈ ವಿಕಾರಿ ಸಂವತ್ಸರ ಯಾವ ರೀತಿಯಲ್ಲೂ ಕೂಡ ಒಳ್ಳೆಯದಲ್ಲ. ಇವತ್ತು ಪಂಚಾಂಗ ನೋಡದೆ ಹೇಳ್ಬೋದು, ಅದನ್ನು ಮತ್ತೆ ಕಾಲ ಹೇಗಿರುತ್ತೆ, ಯಾವ ಪಂಚಾಂಗನೂ ಬೇಡ, ಯಾವ ಪುರಾಣವೂ ಬೇಡ, ಹೇಳ್ತಾ ಇರೋದೆಲ್ಲ ಎದುರಿಗೆ ಕಾಣಿಸ್ತಾ ಇದೆ. ಅದರಿಂದ ವಿಕಾರಿ ಸಂವತ್ಸರ ಕಲ್ಲ, ಕೃತಕದಲ್ಲಿ ವಿಕಾರಿ ಅಂದರೆ ಒಳ್ಳೆ ಅರ್ಥದಲ್ಲಿ ವಿಕಾರಿ, ಇದು ಈ ಅರ್ಥದಲ್ಲೇ ವಿಕಾರ ಇರತಕ್ಕಂಥ ಸಂವತ್ಸರ. ಅದು ಎಲ್ಲ ಕೆಲಸನ ವಿಶಿಷ್ಟ ವಿರುದ್ಧಕಾರಿ. ಮೇಲವರೆಲ್ಲ ತಪ್ಪು ತಪ್ಪು ಮಾಡ್ತಿರ್ತಾರೆ, ಅವ್ರ ತಪ್ಪಿನ ಊರ ಡ್ರೈವರ್ ತಪ್ಪು ಮಾಡಿದ್ದೆ ಕೂತರು ಅನುಭವಿಸೋಕ್ಕೆಲ್ಲ ಹಾಗೆ. ಅವನೇ ತಪ್ಪು ಮಾಡಿದರೆ ಅವನು ತಪ್ಪು ಮಾಡಿದ್ದಾರೆ ಅಂತ ಇವನೇನಿಲ್ಲ, ಆ ತಪ್ಪು ಇವರು ಅನುಭವಿಸ್ತೇವೆ. ಯಥಾ ರಾಜ ತಥಾ ಪ್ರಜಾ. ಆದ್ದರಿಂದ ಇದರಲ್ಲಿ ಮಳೆ ಬೆಳೆ ಎಲ್ಲ ಸಂವತ್ಸರದ ಒಟ್ಟು ಫಲನೇ ನಂಬರ್ ವ. ಅದು ಸಾಮಾನ್ಯವಾದ, ಅದು ಮೈನಸ್ ಪಾಯಿಂಟ್ ಜಾಸ್ತಿ ಇರತಕ್ಕಂಥ ಸಂವತ್ಸರ ಇದೆ. ಒಂದು ಭಾಗ. ಎರಡನೇ ಭಾಗ, ರಾಜ ಶನಿ, ಸೇನಾಧಿಪತ ಆಜ್ಞೆ, ಸೂರ್ಯ ಆ ರೀತಿ, ಎಲ್ಲ ಆ ರೀತಿ ಇರೋದು. ಯಾರು ಇದರಲ್ಲಿ ಒಳ್ಳೆಯವರು ಒಂದು ಸ್ವಲ್ಪ ಇದೆ ಅವ್ರು ಮಾತು ನಡೆಯೋದಿಲ್ಲ. ಸಮಿತಿಯಲ್ಲಿ 7 ಜನ ಇದ್ದು ಒಬ್ಬ ಒಳ್ಳೆಯವರಿಂದ ಏನು ಉಪಯೋಗಕ್ಕೆ ಬರೋದಿಲ್ಲ, ಮೆಜಾರಿಟಿ ಪ್ರಕಾರ ಅದು ನಡೆಯೋದೇ ಇಲ್ಲ. ಅದರಿಂದಾಗಿಯೇ ಚಂದ್ರ ಕೆಲವೆಲ್ಲ ಒಟ್ಕೊಂಡಿದ್ರು ಕೂಡ ಕೆಲಸ ಆಗೋದಿಲ್ಲ. ಇದು ಕಾಲಬಲ ತಿಳ್ಕೊ, ಯಾತಕ್ಕೆ ತಿಳ್ಕೋಬೇಕು ಅಂತ ಪ್ರಶ್ನೆ. ಇವತ್ತು ರಾತ್ರಿ ಕರೆಂಟ್ ಇರೋದಿಲ್ಲ ಇಷ್ಟೊತ್ತಿಗೆ ಅಂದರೆ ಮತ್ತೆ ದೀಪ ಹಚ್ಚಿಗತ್ತೇವಲ್ಲ, ಹಾಗೆ ನಮಗೆ ವಾರ್ನಿಂಗ್ ಕೊಡೋದ್ರಿಂದ ಉಪಯೋಗ ಆಗುತ್ತೆ. ಕೇಳಿ ಹೇಗೋ ಇದ್ದಲ್ಲಿ ನಾವೇನು ಮಾಡೋದು ಅಂತಲ್ಲ, ಆಗ ನಾವು ರೆಮಿಡಿ ಏನು ಮಾಡ್ಬೇಕು ತಯಾರಾಗಲಿಕ್ಕೆ ಬರುತ್ತೆ. ಮೊದಲೇ ಅನೌನ್ಸ್ ಮಾಡಿ, ಮೊದಲೇ ಹೇಳಿದಂತ ಬೈತಿರ್ತಾರೆ, ಮೊದಲೇ ಹೇಳಿದ್ರೆ ನೀರು ಹಿಡ್ಕೊಂಡಿರ್ತೀವಿ, ನಾಳೆ ನೀರು ಬರೋ ಇವತ್ತೇ ಹಿಡ್ಕೊಂಡ್ಬಿಡ್ಬೋದಲ್ಲ. ಆದ್ದರಿಂದ ನಾವು ವಿಕಾರಿ ಸಂವತ್ಸರ ಡೇಂಜರಸ್ ವಾತಾವರಣ ಉಂಟಾಗೋದ್ರಿಂದ ಮೊದಲೇ ವ್ಯವಸ್ಥೆ ಮಾಡಿಕೊಂಡ್ರೆ ನಾವು ಸಂವತ್ಸರದ ಎಫೆಕ್ಟ್ ಒಳಗಾಗದಂತೆ ಇರಬಹುದು ಅಂತ. ದಾಸರು ಸತ್ಯಧರ್ಮಗಳೆಲ್ಲ ಎತ್ತಬೋಧವ ಕಾಣೆ ಅಂತ ಕನಕದಾಸರವರು ಹೇಳಬೇಕಾದ್ರೆ ಸತ್ಯಧರ್ಮ ಹುಡುಕ್ಬೇಕು, ಡಿಕ್ಷನರಿಯಲ್ಲಿ ಮಾತ್ರ ಸಿಗುತ್ತೆ ಅಂತಾರಲ್ಲ ಆ ರೀತಿ, ಅಲ್ಲಿ ಇತ್ತು ಒಂದು ಕಾಲಕ್ಕೆ ಅನ್ನೋ ರೀತಿ. ಆ ರೀತಿ ಆಗದೆ ನಮ್ಮಟ್ಟಿಗೆ ತಡ್ಕೋಬೇಕಾದ್ರೆ ಇಲ್ಲಿ ಮಾಸಲ್ಲಿರೋದು ಚೇಂಜ್ ಮಾಡೋಕ್ಕೆ ಸಾಧ್ಯ ಇಲ್ಲ. ನೆನ್ಬಿಟ್ಕೊಳ್ಳಿ, ಮಾಸಲ್ಲಿ ಚೇಂಜ್ ಮಾಡೋಕ್ಕಾಗೋದಿಲ್ಲ. ಯುಗನೇ ಹಾಗೆ, ರಾತ್ರಿ ಬೆಳಗ್ಗೆ ಮಾಡೋಕ್ಕಾಗೋದಿಲ್ಲ, ನಮ್ಮನೇಲಿ ದೀಪ ಹಚ್ಕೋಬೋದು, ಅರ್ಥ ಆಯ್ತಾ? ನಮ್ಮನೇಲಿ ದೀಪ ಹಚ್ಚಿಟ್ಕೊಂಡು ಯಾವ ಎಫೆಕ್ಟ್ ಇಲ್ಲದಂತ ಹೇಳ್ಬೋದು, ಬೇಕಾ ಹೊರಗೆ ಹೋದರೆ ಇರ್ಬಾಡೋಕ್ಕಾಗಲ್ಲ. ಸೊ ಕಲಿಯುಗದಲ್ಲಿ ನಮಗಿರೋ ಒಂದು ಅಡ್ವಾಂಟೇಜ್ ಏನಂದರೆ, ಇದು ಗೊತ್ತಿರೋದ್ರಿಂದ ನಮ್ಮ ಮನೆಯ ಮಟ್ಟಿಗೆ ಮನಸ್ಸಿನ ಮಟ್ಟಿಗೆ ನಾವು ಸರಿಯಾಗಿ ತಯಾರಿ ಮಾಡಿಕೊಂಡ್ರೆ ವಿಕಾರಕ್ಕೆ ಒಳಗಾಗದೇ ಇರಬಹುದು ಅಂತ ಅರ್ಥ. ಈ ರೆಮಿಡಿ ತರೋಳಗಳು ಇಷ್ಟು ಮಾಡಬೇಕು. ಇಂಡಿಕೇಶನ್ ಕೊಟ್ಟ ತಕ್ಷಣ ಹಾರ್ಟ್ ಶುಗರ್ ಇಲ್ಲಿಂದನೇ ಕಂಟ್ರೋಲ್ ಮಾಡ್ತಾನಾಗಲೇ, ಕರೆಕ್ಟಾಗಿ ಹೋಗಿ ಸ್ಮೂತಾಗಿ ಟರ್ನ್ ಮಾಡ್ಕೊಂಡಿರ್ಬೇಕು. ಸಡನ್ನಾಗಿ ಬಂದರೆ ಗತಿ ಏನಾಗಬೇಕು ಅಂತ ಒಳ್ಳೆಯ ಚಾನ್ಸಸ್ಸೇ ಇರೋದಿಲ್ಲ. ಅದಕ್ಕೆ ಕಾಲಕಾಲಕ್ಕೆ ಪರಮಾತ್ಮ ತಿಳಿಸಿರಬೇಕು, ತುಂಬ ಅನುಗ್ರಹ ಮಾಡ್ತಾನೆ. ಆದ್ದರಿಂದ ಸರಿಯಾಗಿ ಅರ್ಥ ಮಾಡ್ಕೊಂಡಿರ್ಬೇಕು. ನೀವು ಸಂವತ್ಸರದಲ್ಲಿ ಫಸ್ಟ್ ತಮ್ಮ ಕಣ್ಣಿ ಬೀಳೋದು ಯಾವುದು ಅಂದರೆ ಏಕಾದಶಿ, ಅದು ಶುರುವಾಗುತ್ತೆ. ಎಷ್ಟು ಎರಡು ಉಪವಾಸ ಬಂದಿದೆಯಾ ಅಲ್ಲಿಂದ ಶುರು. ಏಕಾದಶಿ ಒಂದು ಕ್ಯಾನ್ಸಲ್ ಆಗಿಲ್ಲ, ನಿಟ್ಟಿರಲಿ ಯಾವುದೂ ಕ್ಯಾನ್ಸಲ್ ಆಗಿ ಎಲ್ಲ ಏಕಾದಶಿನೂ ಇದೆ. ಆದರೆ ಎರಡು ಏಕಾದಶಿ ಸತ್ತಿ ಇಲ್ಲ, ಎರಡು ಉಪವಾಸ ಇಲ್ಲ, ಅದೊಂದು ಧೈರ್ಯವಾಗಿರ್ಬೋದು. ಮತ್ತು ಒಳ್ಳೆ ಶುಭ ಸಮಾಚಾರ ಅಂತೀವಲ್ಲ, ಒಳ್ಳೆ ವಾರ್ತೆ. ಅದರ ಜೊತೆಗೆ ಒಂದು ಉತ್ತರಾದಿ ಮಠ ರಾಯರ ಮಠ ಎರಡಕ್ಕೂ ಮಾತ್ರ ಒಂದು ಸಮಸ್ಯೆ ಇದೆ. ಕೃಷ್ಣಾಷ್ಟಮಿ ದಿವಸ ಮಾತ್ರ ಮೊದಲನೇ ದಿವಸ ಉಪವಾಸ ಆಟ, ಎರಡನೇ ದಿವಸ ರಾತ್ರಿ 12:30 ಊಟ. ಹೆಚ್ಚು ಕಡೆ ಎರಡೇ ಕಾಸಿ ಇಲ್ಲಿ ಹೋಗಿದ್ದು ಅಲ್ಲಿ ಬಂತಂತಲ್ಲ, ಇಲ್ಲಿ ಹೋಗಿ ಅಲ್ಲಿ ಬಂದಾಗ ಉಳಿದ ಮಠಗಳಿಗಿಲ್ಲ, ಉದ್ದಿ ಮಠಗಳಿಗಿಲ್ಲ, ವ್ಯಾಸರಾದಿ ಮಠಕ್ಕಿಲ್ಲ, ತಾತಪ್ಪಾರಣ ಅವರು. ಉತ್ತರಾದಿ ಮಠ ರಾಯರಗಟ್ಟು ಎರಡಕ್ಕೂ ಸೇಮ್, ಮರುದಿವಸ ರಾತ್ರಿ ಮಧ್ಯರಾತ್ರಿನೇ ಊಟ. ಆದ್ದರಿಂದ ಅಲ್ಲಿ ಬಂದು ಅಡುಗೆ ಮಾಡ್ಕೋಬಹುದು, ಇದು ಇದ್ದಾಗಲ್ಲ, ಗ್ರಹಣ ಇದ್ದಾಗಲ್ಲ. 12:30 ಊಟ ಮಾಡೋದು, ಮೊದಲು ಅಡುಗೆಯನ್ನು ಮಾಡಿಕೊಂಡು ಆಗ ನೈವೇದ್ಯ ಊಟ ಮಾಡಿದರೆ 2:30 ಊಟ ಮಾಡಬೇಕಷ್ಟೆ. 12:30 ಎರಡು ತಾಸಿನೊಳಗೆ ಅದನ್ನೆಲ್ಲ ಮುಗಿಸಿರಬೇಕು. ಇದೊಂದು ಬಿಟ್ಟರೆ ಉಳಿದಂತಹ ಸಮಸ್ಯೆ ಇಲ್ಲ. ಇನ್ನು ಮುಖ್ಯವಾಗಿ ಗ್ರಹಣಗಳು, ಇದರ 4 ಗ್ರಹಣ ಇದೆ ವರ್ಷ. 4 ಗ್ರಹಣದಲ್ಲಿ 2 ಗ್ರಹಣ ನಮ್ಮ ಇಂಡಿಯಾ ಕಾಣೋದಿಲ್ಲ. ಸೊ ಇಲ್ಲೇ ಇಲ್ಲ, ರೂಲ್ಡ್ ಔಟ್, 2 ಗ್ರಹಣ ಹೊರಟೋಯ್ತು. ಇನ್ನು ಉಳಿದ 2 ಗ್ರಹಣ ಮಾತ್ರ ಉಳಿದು, ಆಷಾಢ ಪೌರ್ಣಿಮಾ ಒಂದು ಗ್ರಹಣ, ಮಾರ್ಗಶಿರ ಕೃಷ್ಣ ಇನ್ನೊಂದು ಗ್ರಹಣ. ಕೃಷ್ಣ ಗ್ರಹಣ ಅಂತ ಹೇಳಿದ ತಕ್ಷಣ ಸೂರ್ಯಗ್ರಹಣ, ಶುಕ್ಲಗ್ರಹಣ ಅಂದರೆ ಚಂದ್ರಗ್ರಹಣ. ಆಷಾಢ ಮಾಸ ಹುಣ್ಣಿಸಿದ ಚಂದ್ರಗ್ರಹಣ ಇದೆ, ಮಧ್ಯರಾತ್ರಿ ಚಂದ್ರಗ್ರಹಣ ಇದೆ. ಒಟ್ಟು 2:58 ಇರೋದು, 11:58 ಶುರುವಾದರೆ ಅಲ್ಲಿಂದ 2:58 ಇದೆ ಆ ಗ್ರಹಣ. ಸರಿಯಾಗಿ ಮಧ್ಯರಾತ್ರಿ ಗ್ರಹಣ, ಅದು ಒಂದು ದೃಷ್ಟಿಯಿಂದ ಎಷ್ಟೋ ಜನ ಖುಷಿ, ಮರ್ಕೋಬಿಟ್ಟಿದ್ದು ಗೊತ್ತೇ ಆಗಲ್ಲ ಅಂತ ಹೇಳಿ, ಅದೇ ನಿಜವಾದ ಗ್ರಹಣ ಆಗೋದಾಗ ಮಾಡಬಾರ್ದು. ಗ್ರಹಣದ ಬಗ್ಗೆ ಮಲ್ಕೊಂಡ್ರೆ ನಿಜವಾದ ಎಫೆಕ್ಟ್ ಬಿಡೋದು, ಮಲ್ಕೊಂಡ್ರೆ ಹಾಳಾಗಿಬಿಡ್ತಾರೆ. ಎರಡನೇ ಇನ್ನೊಂದು ಜನ ತಪ್ಪು ತಿಳ್ಕೊಂಡಿರ್ತಾರೆ, ಯಾರಿಗೆ ಗ್ರಹಣ ಇರುತ್ತೋ ನಕ್ಷತ್ರಕ್ಕೆ ರಾಶಿಗೆ ಅವ್ರು ಮಾತ್ರ ಕೇರ್ತವಳಿ ಅಲ್ಲ, ಎಲ್ಲರೂ ಗ್ರಹಣ, ಅವರು ವಿಶೇಷ ದೋಷ, ಉಳಿದವರಿ ದೋಷ ಇದ್ದಿದ್ದೇನೆ, ಎಲ್ಲರೂ ಹುಷಾರಾಗಿರ್ತಾರೆ. ಪ್ರತಿಯೊಬ್ಬರು ಕೂಡ ಅದು ಗ್ರಹಣ ನೀನು ದೋಷ ಇಲ್ಲೋದಲ್ಲೋ, ನೀವು ಒಳ್ಳೆ ಅಡ್ವಾಂಟೇಜ್ ಏನು ಗೊತ್ತಾ, ಆ ಮಾಡೋ ಜಪತಪಗಳೆಲ್ಲ ಭಾರಿ ಪುಣ್ಯಕ್ಕೆ ಸಾಧನ. 100% ಪುಣ್ಯ ತಗೋಬೋದು, ಒಂದು ಲೋನ್ ಇಲ್ಲ ಇಟ್ಕೊಂಡು ಎಫ್ ಡಿ ಫುಲ್ ಬರುತ್ತೆ, ನಿಮಗೆ ಲೋನ್ ತೊಗೊಂಡ್ಬಿಟ್ರೆ ಕಡಿಮೆ ಆಗುತ್ತಲ್ಲ ಅಂತ. ಫುಲ್ ಅಡ್ವಾಂಟೇಜ್ ಒಳಗೆ ಬರೋದ್ರಿಂದ ಗ್ರಹಣ ಕಾಲ ಅಂದರೆ ಭಾರಿ ಭಾರಿ ಶ್ರೇಷ್ಠ ಕಾಲ, ಅದನ್ನು ಯಾರು ಮಲಗಿ ಕಳಿಬಾರ್ದು. ಹಿಡು ಸ್ನಾನ ಬಿಡು ಸ್ನಾನ ಮಾಡಲೇಬೇಕು, ಅದು ಚಿಕ್ಕ ಮಕ್ಕಳಿಂದ ಹಿಡಿದು ಹಣ್ಣನ್ನು ಮುದುಕರವರಿಗೂ ಅದು ಕಂಪಲ್ಸರಿ ಅಂತ ಹೇಳ್ತಾರೆ. ಅದು ಮಧ್ಯರಾತ್ರಿ ಗ್ರಹಣ. ಇನ್ನು ಮಾರ್ಗ December 26 ಡಿಸೆಂಬರ್, ಇದು ಬುಧವಾರ, ಇದು ಗುರುವಾರ ಆ ಗ್ರಹಣ. ಅದು ಸೂರ್ಯಗ್ರಹಣ. ಸೂರ್ಯಗ್ರಹಣ ಒಳ್ಳೆ ಕನ್ವೀನಿಯಂಟ್ ಅವರ್ ಬಂದಿದೆ, ಬೆಳಿಗ್ಗೆ 8:30 ಸುಮಾರು ಅದು 2:58 ಕರೆಕ್ಟಾಗಿ, ಅದು ಅಷ್ಟೇ ಇದೆ 2:58. ಕೆಲವು ಊರಿಗೆ 1 ಹೆಚ್ಚು ಕಡಿಮೆ ಆಗುತ್ತೆ ಅಷ್ಟೇ, ಯಾವರೇಜ್ ಲೆಕ್ಕದಲ್ಲಿ 2:58. ಆ ಸೂರ್ಯಗ್ರಹಣ ಈ ರೀತಿ ಬರೋದು ಭಾರಿ ಇದೆ, ಒಳ್ಳೆ ಬೆಳಗ್ಗೆ ಬಂದಿದೆ, ತುಂಬ ಅನುಕೂಲವಾದ ಕಾಲ. ಆ ಕಾಲದಲ್ಲಿ ಅತಿ ಮುಖ್ಯವಾದದ್ದು ಅಂದರೆ ಕುರುಕ್ಷೇತ್ರದಲ್ಲಿ ಬ್ರಹ್ಮಸರೋವರ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ, ಅದು ತುಂಬ ವಿಶೇಷವಾದದ್ದು. ಕೃಷ್ಣ ಆ ರೀತಿ ಸ್ನಾನ ಮಾಡಿದ್ದನ್ನು ಆಚೆ ನಿರ್ಣಯದಲ್ಲಿ ಬರೀತಾರೆ, ಭಾಗವತ್ ಪುರಾಣದಲ್ಲಿ ಬರ್ತಾರೆ. ಕುರುಕ್ಷೇತ್ರದಲ್ಲಿ ಕ್ವಚಿತ್ ರವಿಗ್ರಹೇ ಹರಿಹಿ ಅಂತ ಆಚಾರ್ಯರು ಬರೀತಾರೆ. ಒಂದು ಸೂರ್ಯ ಅಲ್ಲಿ ಹೋಗಿ ವಿಶೇಷವಾದಂಥ ಕಾರ್ಯವನ್ನು ಮರವಂತ ಮಾಡಿಸ್ತಾನೆ, ಅದನ್ನು ಅರ್ಥ ಮಾಡಿಕೊಂಡ್ರೆ ಬೆಳೆದಿಸ ಹೋಗೋದು ಕಷ್ಟ. ಮತ್ತು ಯಾವಾಗಲೂ ಸೂರ್ಯಗ್ರಹಣಕ್ಕೆ ಕುರುಕ್ಷೇತ್ರ ಸಮುದ್ರಾದಿಗಳು ಶ್ರೇಷ್ಠ, ಚಂದ್ರಗ್ರಹಣಕ್ಕೆ ನದಿಗಳು ಶ್ರೇಷ್ಠ. ಈ ಸೂರ್ಯಗ್ರಹಣ ಕುರುಕ್ಷೇತ್ರನೇ ಆಗಬೇಕು, ಅದು ಬ್ರಹ್ಮಸರೋವರನೇ ಆಗಬೇಕು. ಬ್ರಹ್ಮಸರೋವರ ನೋಡಿರ್ತಿರ್ತು, ಭಾರಿ ದೊಡ್ಡ ಸರೋವರ ಅದು. ಒಂದು ಸರ್ತಿಗೆ 100,000 ಜನ ಸ್ನಾನ ಮಾಡೋದ್ರು ಒಂದು ಜನಕ್ಕೆ, ಒಂದು ಸರ್ತಿಗೆ. ನಮ್ಮಲ್ಲಿ ಮಾಡೋದಿಲ್ಲ, 100,000 ಇರೋದಿಲ್ಲ, ಆದರೆ 100,000 ಬರೋದೇ ಇಲ್ಲ. ಅಲ್ಲಿ ನಿಮಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಸರ್ಕಾರಕ್ಕೆ, ಅಷ್ಟು ಜನ ಸತ್ತೋಗ್ತಾರೆ, ಅದೆಲ್ಲ ರ್ಯಾಪಿಡ್ನೆಸ್ ಸತ್ತೋಗ್ಬಿಡ್ತಾರೆ, ಅಷ್ಟು ಜನ ಸೇರ್ತಾರೆ. ನಮ್ಮಲ್ಲಿ ಅದೆಲ್ಲ ಅವೇರ್ನೆಸ್ ಕಡಿಮೆ, ಅಲ್ಲಿ ತುಂಬ ಜಾಸ್ತಿ. ಅದು ಈ ಕುಂಭಮೇಳಕ್ಕೆ ಜನ ಹೇಗೆ ಸೇರಿದ್ರಲ್ಲ, ಈಗಾಗಲೇ ಬುಕ್ ಆಗಿಬಿಟ್ಟಿರುತ್ತೆ ಅಲ್ಲಿ, ಒಂದು ವರ್ಷದ ಮುಂಚೆನೇ ಬುಕ್ ಆಗಿಬಿಡುತ್ತೆ, ಯಾವ ಹತ್ರದಲ್ಲೂ ಸಿಗೋದಿಲ್ಲ. ಅದು ಬೇಕಾಡ್ ಛತ್ರಗಳಿವೆ, ಅವನ್ನೇ ಫುಲ್ ಆಗಿಬಿಡುತ್ತೆ. ಅಲ್ಲಿ ಆ ಕಾಲದಲ್ಲಿದ್ದು ಆ ಸೂರ್ಯಗ್ರಹಣದ ಉಪಯೋಗ ಮಾಡಿಕೊಂಡ್ರೆ ಭಾರಿ ಪುಣ್ಯ. ಈ ಮೊದಲೇ ಅನುಕೂಲ ಏನು ಅಂದರೆ ಪ್ಲ್ಯಾನ್ ಮಾಡೋಕ್ಕೆ ಬರುತ್ತೆ, ನೀವು ತುಂಬ ದಿವಸ ಟೈಮ್ ಇರೋದ್ರಿಂದ ಸರಿಯಾಗಿ ಪ್ಲಾನ್ ಮಾಡ್ಕೊಂಡು ಅಲ್ಲಿಗೆ ಹೋಗಿ ಆ ಸಭೆ ಕೃಷ್ಣ ಸ್ನಾನ ಮಾಡಿದ್ದ ಅಂತ ಅನುಸಂಧಾನ ಮಾಡಿದರೆ ಎಷ್ಟು ಪುಣ್ಯ ಬರುತ್ತೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸರಿ 8:30 ಹೊತ್ತಿಗೆ ಹಿಡಿಯೋದ್ರಿಂದ ಅದು ಸರಿಯಾಗಿ ಕುತ್ಕೊಂಡು ಫುಲ್ ಅನ್ನಿಕ ಮಾಡ್ಬೋದು. ಒಂದು ಸೆಕೆಂಡ್ ಕೂಡ ವೇಸ್ಟ್ ಮಾಡಿ ಮತ್ತೆ ನಿಡುತ್ತಾ ಅಲ್ಲೇ ಸ್ನಾನ ಮಾಡಿದ್ ಬಿಡು, ಮತ್ತೆ ಸ್ನಾನ ಮಾಡಿ ಅಲ್ಲೇ ಕೂತು ಅಲ್ಲೇ ಸ್ನಾನ ಮಾಡಿ ಬರೋದ್ರಿಂದ ಒಂದು ಸೆಕೆಂಡ್ ಕೂಡ ವ್ಯರ್ಥವಾಗದ ಸಾಧನೆ ಮಾಡಲಿಕ್ಕೆ ಬರೋದ್ರಿಂದ ಆ ಗ್ರಹಣ ಎರಡು ಸರಿಯಾಗಿ ಉಪಯೋಗ ಮಾಡ್ಕೋಬೇಕು. ಕುರುಕ್ಷೇತ್ರದ ಸೂರ್ಯಗ್ರಹಣ ಎರಡಾಯಿತು. ಮುಂದೆ ಬರತಕ್ಕಂಥದ್ದು ಕೃಷ್ಣ ಜಯಂತಿ ಹೇಳಿದೆ, ಏಕಾದಶಿ ಆಯಿತು. ಇನ್ನು ಗ್ರಹಣದ ಬಗ್ಗೆ ಬಹಳ ಮುಖ್ಯ, ಅದು ಮುಗಿತು. ಚಾತುರ್ಮಾಸ್ಯ 11 ಜುಲೈಯಿಂದ ಪ್ರಾರಂಭ, 11 ಜುಲೈಯಿಂದ 11 ನವೆಂಬರ್ವರೆಗೂ ಚಾತುರ್ಮಾಸ್ಯ, 4 ತಿಂಗಳು ಚಾತುರ್ಮಾಸ್ಯ ಇದೆ. ಈ ಮೊದಲೇ ಚಾತುರ್ಮಾಸ್ಯ ಒಂದು ಸಮಸ್ಯೆ ಇದೆ, ಮಠಭೇದ ಇದೆ ಏಕಾದಶಿಗಳು. 12ನೇ ತಾರೀಕು ಉತ್ತರಾದಿ ಮಠಕ್ಕೆ ಮತ್ತು ದುರ್ಗಣಿತದವರೆಗೆ 12ನೇ ತಾರೀಕು ತಪ್ತಮುದ್ರಾಧಾರಣೆ ಪ್ರಥಮ ಏಕಾದಶಿ. ಇನ್ನು ವ್ಯಾಸರಾಜ ಮಠ, ರಾಘವೇಂದ್ರ ಮಠ ಎಲ್ಲ ಮಠಗಳು 13ನೇ ತಾರೀಕು ಒಂದು ನೆಕ್ಸ್ಟ್ ಡೇ ಇದೆ. ಅದೊಂದು ವ್ಯತ್ಯಾಸ ಇದೆ. ಆ ದೃಷ್ಟಿಯಿಂದ ಸ್ವಲ್ಪ ಮೊದಲೇ ಪ್ಲಾನ್ ಮಾಡಿಕೊಂಡು ಅವರವರು ಉಪಯೋಗ ಮಾಡಿಕೊಂಡಿರ್ಬೇಕು. ಯಾಕಂದರೆ ಕೆಲಸ ಇಲ್ಲ ಆದರೆ ಅಲ್ಲಿ ಮಾಡ್ಕೋತೀವಿ ಅಂತ ಇರ್ತದೆ, ಚಾನ್ಸ್ ಇರೋದಿಲ್ಲ. ಸರಿಯಾಗಿ ಮಾಡ್ಕೊಂಡು ಪ್ಲಾನ್ ಮಾಡ್ಕೊಂಡಿರ್ಬೇಕು. ಮುಗಿಯೋದ್ರಲ್ಲಿ ವ್ಯತ್ಯಾಸ ಇಲ್ಲ, ಹಾಗೆ ಗ್ರಹಣದ ಸರಿಯಾದ ಅನುಷ್ಠಾನ ಮಾಡಿ. ಋಷಿ ಪಂಚಮಿ ಮತ್ತು ವಿಷ್ಣು ಪಂಚಕ ಎರಡು. ವಿಷ್ಣು ಪಂಚಕ ಈ ವರ್ಷ ಪ್ರಾರಂಭ ಮಾಡಲಿಕ್ಕೆ ಬರೋದಿಲ್ಲ. ಹೊಸ್ತಾಗಿ ಮಾಡಿದವರು, ಶುರು ಮಾಡಿದವರು ಕಂಟಿನ್ಯೂ ಮಾಡಲಿಕ್ಕೆ ಬರುತ್ತೆ, ಹೊಸ್ತಾಗಿ ಹಿಡಿಯೋರಿಗೆ ಅವಕಾಶ ಇಲ್ಲ. ಕಾರಣ ವಿಷ್ಣು ಪಂಚಕ ಹಿಡಿಬೇಕಾದ್ರೆ ಆ ಹಿಡಿಯೋ ತಿಂಗಳು 5 ಉಪವಾಸ ಇರೋದು. ಈ ಸರ್ತಿ ಭಾದ್ರಪದದಲ್ಲೂ ಇಲ್ಲ, ಮಾರ್ಗಶಿರದಲ್ಲೂ 5 ಉಪವಾಸ ಇಲ್ಲ. ಆದ್ದರಿಂದ ವಿಷ್ಣು ಪಂಚಕ ಹಿಡಲಿಕ್ಕೆ ಬರೋದಿಲ್ಲ. ಹಿಡಿದವರು ಕಂಟಿನ್ಯೂ ಮಾಡೋದಕ್ಕೆ ಯಾವ ಬಾಧಕರಿಲ್ಲ ಮಾಡಬಹುದು. ಋಷಿ ಪಂಚಮಿ ಹಾಗೇನೆ, ಆಗಾಗ ಶುಕ್ರಾಸ್ತ ಇರೋದ್ರಿಂದ ಹೊಸ್ತಾಗಿ ಹಿಡಿಯೋರಿಗೆ ಇಲ್ಲ, ಹಿಡಿದವರು ಮುಂದುವರಿಸ್ಬೋದು. 8 ವರ್ಷ ಮಾಡೋರು ಮಾಡಕ್ಕೆ ಬರುತ್ತೆ. ಹೊಸ್ತಾಗಿ ಶುರು ಮಾಡೋರಿಗೆ ಹೆಚ್ಚು ಮಠಗಳ ಪ್ರಕಾರ ಇಲ್ಲ, ಕೆಲವರು ಶಾಂತಿ ಮಾಡಿ ಮಾಡಿಸ್ತಾರೆ, ಆಪತ್ಕಾಲದಲ್ಲಿ ಮಾಡಬಹುದು ಅಷ್ಟೇ. ಇದು ಬಹಳ ಮುಖ್ಯವಾದ ಅಂಶ. ಇನ್ನು ಸಂಕ್ರಾಂತಿಗಳು, ಕರ್ಕ ಸಂಕ್ರಾಂತಿ ಆಮೇಲೆ ಮಕರ ಸಂಕ್ರಾಂತಿ, ಎರಡು ಸಂಕ್ರಾಂತಿಗಳು ಹೆಚ್ಚು ಕಾಲ, ಎರಡು ಬೆಳಗ್ಗೆನೆ ಬರುವ ಕಾಲ, ಸಾಯಂಕಾಲದಲ್ಲಿ ಕಾಯಿನ ಸಿಟಿ ಇಲ್ಲ, ಎರಡು ಬೇಗನೆ ಬರುತ್ತೆ, ಎರಡು ಸಕಾಲದಲ್ಲಿ ಮಾಡಬಹುದು, ವ್ಯತ್ಯಾಸ ಏನಿಲ್ಲ. ಈ ಸತ್ತೆ ಮುಂದಿನ ಸಲ 14ನೇ ತಾರೀಕಲ್ಲ ಸಂಕ್ರಾಂತಿ, 15ನೇ ತಾರೀಕು, 15/1/2020ಕ್ಕೆ ಈ ಮಕರ ಸಂಕ್ರಾಂತಿ. ಇದು 16ಕ್ಕಿದೆ. ಇದು ಗ್ರಹಣ ಮರುದಿವಸ ತಕ್ಷಣನೇ ಮರುದಿವಸ ಇದೆ ಗ್ರಹಣ, ಆಮೇಲೆ ಉತ್ತರಾಯಣ. 16 ಗ್ರಹಣ, 17 ದಕ್ಷಿಣಾಯನ ಸಂಕ್ರಮಣ, ಎರಡು ಬಹಳ ವಿಶೇಷ ಪರ್ವಕಾಲ. ಇದನ್ನೆಲ್ಲ ತಿಳ್ಕೊಂಡು ಮೊದಲೇ ಸರಿಯಾಗಿ ಪ್ಲಾನ್ ಮಾಡ್ಕೊಂಡು ಮಾಡಬೇಕು. ಉಪಾಕರ್ಮದಕ್ಕೂ ವ್ಯತ್ಯಾಸ ಇದೆ, ನಿತ್ಯೋಪಕರ್ಮಕ್ಕೆ ವ್ಯತ್ಯಾಸ ಇಲ್ಲ. ನಿತ್ಯೋಪಕರ್ಮ ಶ್ರವಣ ಇವರಿಗೆ, ಹುಣ್ಣಿಮೆ ಅವರಿಗೆ, ಋಗ್ವೇದಕ್ಕೆ ಶ್ರವಣ ಅವರಿಗೆ ಹುಣ್ಣಿಮೆ, ವ್ಯತ್ಯಾಸ ಇಲ್ಲ. ಆದರೆ ನೂತನ ಉಪಾಕರ್ಮಕ್ಕೆ ವ್ಯತ್ಯಾಸ ಇದೆ. ನೂತನ ಉಪಾಕರ್ಮದವರು ಈ ಚತುರ್ದಶಿ ಶ್ರವಣ ಐದು ದಿವಸ ಋಗ್ವೇದ ಮಾಡ್ಕೊಂಡಾಗಿಲ್ಲ, ಅದನ್ನು ವಿಜಯದಶಮಿ ಮಾಡ್ಕೊಬೇಕು ನೂತನ ಉಪಾಕರ್ಮ ಮಾತ್ರ. ಯಜುರ್ವೇದಿಗಳು ಹಾಗೆ ಅದಿಲ್ಲ, ಅವರು ಅದರಲ್ಲಿ ಪಾತ್ರಪದ್ದಲ್ಲಿ ಇವರು ಮಾಡ್ಕೋಬೇಕು, ಆಶ್ರಯದಲ್ಲಿ ಅವ್ರು ಮಾಡ್ಕೋಬೇಕು. ಅದೊಂದು ವ್ಯತ್ಯಾಸ ಇದೆ. ಕಾರಣ ಅಲ್ಲಿ ನಮಗೆ ನೂತನೋಪಕಾರದ ಸ್ಪೆಷಲ್ ಇದಿರ್ಬೇಕು ಅನುಕೂಲ, ಅದಿಲ್ಲ. ಅದರಿಂದಾಗಿನೇ ವ್ಯತ್ಯಾಸ ಇದೆ. ಮೊದಲೇ ಎಲ್ಲ ಪ್ಲಾನ್ ಮಾಡ್ಕೊಂಡು ಮಾಡಬೇಕು. ಕೊನೆ ಮೊಮೆಂಟ್ಲಿ ಗೊತ್ತಾಗಿಲ್ಲ ಅಂತ ಹೇಳಿದರೆ ಅದು ಧರ್ಮಾಚರಣೆ ಅಲ್ಲ. ಈ ಸೀರಿಯಲ್ನ ಮೊದಲೇ ನೋಡ್ಕೊಂಡ್ಬಿಟ್ಟಿರ್ತಾರೆ, ವಾರಗಟ್ಟೆ ಮುಂಚೆ ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಇದು ಸೀರಿಯಲ್ಲಾಗಿ ನಾವು ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ಯಾವ ಸಮಸ್ಯೆ ಇರೋದು. ಪಂಚಾಂಗ ಶ್ರವಣದ ಉದ್ದೇಶನೇ ಆ ರೀತಿ. ಪಂಚಾಂಗ ಶ್ರವಣ ಮಾಡಿದಾಗ ತಿಥಿ ವಾರ ನಕ್ಷತ್ರಾದಿಗಳೆಲ್ಲ ಸರಿಯಾಗಿ ನಡೆಯುತ್ತೆ. ಇಲ್ಲಿ ಒಂದು ಪ್ರಶ್ನೆಗೆ ದೇವರು ತೋರಿಸ್ತಾನೆ, ತಾನು ಕಾಲನಿಯಾಮಕ ಅಂತ ಹೇಳಿ ಎರಡು ದೃಷ್ಟಾಂತ, ಒಂದು ರಾಮಾಯಣ, ಒಂದು ಮಹಾಭಾರತ, ಒಂದು ಎಕ್ಸಾಂಪಲ್ಸ್ ಬರೋದು. ರಾಮ ಪಟ್ಟಾಭಿಷೇಕಕ್ಕೆ ದಿವಸ ಫಿಕ್ಸ್ ಮಾಡಿದೆ ಅವರು, ಯಾರೋ ಪುರೋಹಿತರಲ್ಲ, ವಶಿಷ್ಠರು ಫಿಕ್ಸ್ ಮಾಡ್ತಾರೆ. ರಾಮದೇವ್ರ ಮಕ್ಕಳು ಅಂದರೆ ವಿಧಿ ಬರಹ ಬರೆಯೋರ ಮಕ್ಕಳೇ ಅವರು. ರಾಮದೇವ್ರ ಪಟ್ಟಾಭಿಷೇಕ ಅವತ್ತಾಗಬೇಕು ಅಂತ, ಅವತ್ತಾಗಲೇ ಇಲ್ಲ. ಆ ಜ್ಯೋತಿಷ ಸುಳ್ಳು ಅಂಬರಿ ಒಳ್ಳೆ ಪಾಯಿಂಟ್ ಇದ್ದವು ನೋಡಿದ್ರ, ಜ್ಯೋತಿಷ್ಯ ಹೋಯ್ತು, ಅಂಥವ್ರು ಮಾಡಿದ್ದೇ ಹೋಯ್ತು ಅಂದ್ರೆ ಇನ್ನು ಬಿಡೋದು ಜ್ಯೋತಿಷ್ಗಳು ಮಾಡಿದ್ದೆ ಏನಾಗುತ್ತೆ, ಆ ಶಾಸ್ತ್ರ ಇನ್ವ್ಯಾಲಿಡ್ ಅಂತ ತಿಳ್ಕೊಂಡ್ಬಿಡ್ತು. ತಪ್ಪದು, ವಶಿಷ್ಠ ಮುಹೂರ್ತ ಇಟ್ಟರು ಫಸ್ಟ್ ಕ್ಲಾಸ್ ಮುಹೂರ್ತ. ರಾಮದೇವ್ರ ಪಟ್ಟಾಭಿಷೇಕ ಅವತ್ತಾಗಬೇಕು ಅಂತ ಹೇಳಿದ್ರು, ಆಗಲಿಲ್ಲ. ಯಾಕಾಗಲಿಲ್ಲ, ಮುಹೂರ್ತದ ತಪ್ಪಲ್ಲ, ಮುಹೂರ್ತದ ಸ್ವಾಮಿ ಯಾರು ಪರಮಾತ್ಮ, ಅವನಿಗೆ ಬೇಡ, ಅದರಿಂದ ಆಗಲಿಲ್ಲ ಅಷ್ಟೇ ಹೊರತು. ಇವತ್ತು ಏಕಾದಶಿ ಮನೆಯಲ್ಲಿ ಏನೂ ಇಲ್ಲ ಅಂತ ಉಪವಾಸ ಮಾಡೋದಿಲ್ಲ, ಎಲ್ಲ ಇದ್ರೂ ಮಾಡಬಾರದು ಅಂತ ಮಾಡೋದಿಲ್ಲ. ದೇವ್ರ ಸಂಕಲ್ಪ, ನಾನು ರಾಜ್ಯ ಆಳೋದಿಲ್ಲ, ನಾನೀಗ ರಾವಣ ಕುಮಾರ ಕೊಂದು ಬರೋವರೆಗೂ ಆಡೋದಿಲ್ಲ, ಮುಗಿದೋಯ್ತೆ. ಎಲ್ಲ ಮಾಡಿ ಧಾರವಾಡ ಬೇಡ ಅಂದ್ರೆ ಮುಗಿದೋಯ್ತಷ್ಟೇ. ಆ ಸ್ವಾಮಿ ಅಂತ ಗೊತ್ತಾಯ್ತೀಗ, ಒಳ್ಳೆ ಮುಹೂರ್ತ ಅಂತಾಗಿತ್ತು. ಉಳಿದವರಾಗಿದ್ದರೆ ಪಟ್ಟಾಭಿಷೇಕನೇ ಆಗ್ತಿತ್ತು, ತನಗೆ ಬೇಡ ಅಂತ ಬಿಟ್ಟಿದ್ದರಿಂದ ಕಾಲ ನಿಯಾಮಕ ಅಂತ ತೋರಿಸ್ತಾರೆ, ಕಾಲ ನಿಯಾಮಕ. ಆದರೆ ಸುಳ್ಳು ಅಂತಾಗಿ ಬಿಡಬಾರ್ದಲ್ಲ, ಅದಕ್ಕೆ ಏನಾಯ್ತು ಗೊತ್ತಾ, ಕೈಕೇಯಿ ಏನು ಟ್ರೈ ಮಾಡಿದ್ರು, ಭರತನ ಪಟ್ಟಾಭಿಷೇಕ ಭರತನ ಪಟ್ಟಾಭಿಷೇಕ ಆಗಲೇ ಇಲ್ಲ ಅಂದಮೇಲೆ ರಾಮನ ರಿಸರ್ವ್ ಆಗಿದ್ದ ಹಾಗೆ ಉಳ್ಕೊಡ್ತು, ಚೇಂಜ್ ಆಗಲಿಲ್ಲ. ಫಸ್ಟ್ ಕ್ಲಾಸ್ ಮುಹೂರ್ತ ಆದ್ದರಿಂದ ಭರತನ ಪಟ್ಟಾಭಿಷೇಕ ಆಗದಂತೆ ಆಯ್ತು ಅದು. ಗೊತ್ತು ಮತ್ತೆ ಒಂದು ವರ್ಷ ಸತ್ಯನೂ ಆಯಿತು. ಹೇಗೆ ಸತ್ಯ ಆಯ್ತು ಗೊತ್ತಾ, ರಾಮನ ಪಟ್ಟಾಭಿಷೇಕ ಅಲ್ಲ, ಪಾದಕ್ಕೆ ಪಟ್ಟಾಭಿಷೇಕ, ಪಾದಕ ಪಟ್ಟಾಭಿಷೇಕ ಆಯಿತು. ಯಾರು ಪಾದಕ್ಕೆ? ರಾಮಂದೇ. ಸೊ ಮುಹೂರ್ತ ಸರಿ ಇತ್ತಂತ ಆಯ್ತಲ್ಲ. ಸೊ ಮುಹೂರ್ತ ಎಂದು ಜ್ಯೋತಿಷ್ಯ ಸುಳ್ಳಾಗೋದಿಲ್ಲ ಅಂತ ಹೇಳೋದಕ್ಕೆ ರಾಮಾಯಣ ಬೆಸ್ಟ್ ಎಕ್ಸಾಂಪಲ್. ಮತ್ತು ರಾಮನ ಕೈಯಲ್ಲಿದೆ ಮುಹೂರ್ತ ಅಂತ ಹೇಳೋದಕ್ಕೆ ರಾಮ ತಾನು ಬಿಟ್ಟಿದ್ದೆ ಹೊರತು ಬೇರೆ ಯಾವುದೂ ಅಲ್ಲ, ಇಷ್ಟಪಟ್ಟು ಹೋಗಿತ್ತು. ಆದ್ದರಿಂದ ಅದು ಮುಹೂರ್ತ ತಪ್ಪಲ್ಲ, ರಾಮನ ಸಂಕಲ್ಪ ದೊಡ್ಡದಾದ್ರಿಂದ. ಕಾಲಾಂತರ್ಗತ ಕಾಲ ನಿಯಾಮಕ ಕಾಲ ವಿಲಕ್ಷಣ ಜೀವನದ ಅನ್ನೋ ಮಹಿಮೆ ದೇವರಿಗೆ ಗೊತ್ತಾಯಿತು, ಯಾವ ಸಮಸ್ಯೆಯೂ ಇಲ್ಲ. ಇನ್ನು ಮಹಾಭಾರತಕ್ಕೆ ಬಂದರೆ ಅಲ್ಲೊಂದು ಪ್ರಸಂಗ. ರುದ್ರದೇವರಿಗೆ ಕೃಷ್ಣ ಮಾತು ಕೊಟ್ಟಿದ್ದ, 12 ವರ್ಷ ನಿನ್ನ ಕುರಿತು ತಪಸ್ ಮಾಡ್ತೇನೆ. 12 ವರ್ಷ, 12 ವರ್ಷ ಕೃಷ್ಣನಿಗೆ ಟೈಮ್ ಇರ್ತಲ್ಲ, ರುದ್ರದೇವ ಮಾಡ ಸಾಧ್ಯ ಇದೆಯಾ? ಆದರೆ ಹೋಗಿ ಕೃಷ್ಣ ಇದು ಒಂದೇ ದಿವಸ ಇದ್ದಿದ್ದು, 12 ವರ್ಷ ಅಲ್ಲ. ಒಂದು ದಿವಸ 12 ವರ್ಷ ಚೇಂಜ್ ಮಾಡ್ತಾನೆ ಕೃಷ್ಣ, ಒಂದು ದಿವಸ 12 ವರ್ಷ ಮಾಡ್ತಾನೆ. ಅದು ಕೆಲಸ ಮಾಡೋಕ್ಕೆ 12 ವರ್ಷ ಮಾಡ್ತಾರೆ, ಅದಲ್ಲ ಬೇಗ ಮಾಡೋಕ್ಕೆ ಸರ್ 12 ವರ್ಷ ಹಿಡಿತಾರಲ್ಲ, ಅದಲ್ಲ. ಕೃಷ್ಣ ಹೇಗೆ ಮಾಡೋದು ಅಂತ ಕೇಳಿದರೆ, ಗುರುನ ಕರೆದ. ಗುರು ಒಂದು ವರ್ಷಕ್ಕೆ ಒಂದು ರಾಶಿ ಅಂತ ತಿರುತ್ತೆ, ಒಂದು ವರ್ಷಕ್ಕೆ ಒಂದು ರಾಶಿ, ಒಂದೇ ದಿವಸ 12 ರಾಶಿ ತಿರುಗು ಅಂತ ಹೇಳಿದ. ಗುರು ತಿರುಗಿಬಿಟ್ಟ, 12 ವರ್ಷ ಆಗೋಯ್ತು. ಎಂಥ ಮ್ಯಾಜಿಕ್! ಈ ರೀತಿ ತಿಳ್ಕೊಂಡ್ರೆ ಕಾಲ ನಿಯಾಮಕತ್ವ ಯಾರಿಗಿದೆ, ಈ ರೀತಿ ಯಾರ್ಯಾರ ದೇವತೆಗಳು ಮಾಡೋಕ್ಕೆ ಬರೋದು. ಅದಕ್ಕೇನೆ ಸಕಲ ಗ್ರಹ ಬಲ ನೀನೆ ಸರಸೀಜಾಕ್ಷ. ಈ ಮಾತು ಎಷ್ಟು 100ಕ್ಕೆ 100 ಸತ್ಯ ಅಂತ ಅರ್ಥ ಮಾಡಿಕೊಂಡ್ರೆ, ಕಾಲ ದೇಶ ಯಾವ ಚಿಂತನೆ ಬೇಕಾದರೂ ಮಾಡಿ, ಹರಿಸರ್ವತ್ವ ಅಂತ ಅಟ್ಯಾಚ್ ಆಗೇ ಬರಬೇಕಾದ್ರೆ, ಪ್ರತ್ಯೇಕವಾಗಿ ಬರೋದು ಸಾಧ್ಯನೇ ಇಲ್ಲ. ಅದರಿಂದಾಗಿನೇ ಸರ್ವ ದೇಶೇಷು ಕಾಲೇಷು ಸ ಏಕ ಪರಮೇಶ್ವರ. ದೇವರ ಅದ್ಭುತವಾದ ಮಹಿಮೆ ಅದನ್ನು ತಿಳ್ಕೊಂಡು, ಇದೆಲ್ಲ ಯಾತಕ್ಕೆ ಉಪಯೋಗ ಅಂದರೆ, ವಿಕಾರಿ ಸಂವತ್ಸರದ ಫಲ ಏನೇ ಇದ್ರೂ ತಲೆಗೆಡಿಸ್ಕೊಳ್ಳೋಕೆ ಹೋಗಬೇಡಿ. ಯಾರು ಏಕಾದಶಿ ಉಪವಾಸ ಮಾಡ್ಕೊಂಡಿರ್ತಾರೆ, ಅಷ್ಟಾಷ್ಟು ವ್ರತ ಮಾಡ್ತಾರೆ, ಅವರಿಗೆ ಎದ್ದು ಕೃತಯುಗದ ವಿಕಾರಿ ಇದ್ದ ಹಾಗೆ ಹೊರತು ಎಂದು ಕಲಿಯುಗದ ಕೆಟ್ಟ ಎಫೆಕ್ಟ್ ಬರೋದೇ ಇಲ್ಲ. ಕೂತಲ್ಲೇ ಅನುಗ್ರಹ ಮಾಡಿಕೊಡ್ತಾರೆ. ಅದು ಎಷ್ಟೋ ಅನುಭವ ಬರುತ್ತೆ, ಅದು ಮಾಡಿ ನೋಡಿ. ನಿಮಗೆ ಪಕ್ಕದ ಮನೆ ಪ್ರಾಬ್ಲಮ್ ಇದೆ, ನಮಗಿರೋದಿಲ್ಲ, ಯಾಕೆ ಅಂದರೆ ದೇವರ ಅನುಗ್ರಹ. ಯು ಪಿ ಎಸ್ ಹಾಕ್ಸ್ಕೊಂಡಿದ್ದಾರೆ, ಲೈಟ್ ಅವರಿಗಿಲ್ಲ, ಅಷ್ಟೇ ನಮ್ಮ ಎದುರಿಗೆ ಕಾಣುತ್ತೆ. ಅದು ಇವರಿಗೆ ದುಡ್ಡು ಇತ್ತು, ಅಲ್ಲಿ ಜ್ಞಾನ ಇತ್ತು, ಇಷ್ಟೇ ಇವರಿಗೆ ಧನ, ಅಲ್ಲಿ ಜ್ಞಾನ. ಇವ್ರು ದುಡ್ಡಿಲ್ಲದೆ ಹಚ್ಚೋಳಕ್ಕೆ ಬರಲಿಲ್ಲ, ಜ್ಞಾನ ಇಲ್ಲದೆ ಮಾಡಿಸ್ಕೊಳಕ್ಕೆ ಬರೋದಿಲ್ಲ. ಸೊ ದೇವರ ಅನುಗ್ರಹ ಇತ್ತು ಅಂದರೆ, ಇವತ್ತು ರಾಯರು ಯಾವುದೋ ಯುಗದಲ್ಲಿ ಅವತಾರ ಮಾಡಿದವರಲ್ಲ, ಇದೇ ಕಲಿಯುಗದಲ್ಲೇ. ವಾದಿರಾಜರು ಇದೇ ಕಲಿಯುಗದಲ್ಲೇ ಇತ್ತು, ಪುರಂದರಾಸವಾಗಿ ಇದೇ ಕಲಿಯುಗದಲ್ಲೇ ಇತ್ತು. ಅವ್ರು ಎಂದು ಅವ್ರು ನೆನೆಸ್ಕೊಂಡ್ರೆ ಇಮ್ಯಾಜಿನ್ ಮಾಡೋಕ್ಕೆ ಸಾಧ್ಯ ಕೆಲಸ ಮಾಡ್ತಾರೆ. ಆಚಾರ್ಯರು ಬಿಟ್ಟುಬಿಡಿ, ಅವ್ರು ಎಲ್ಲ ಕಾಲಕ್ಕೆ ಏನು ಬೇಕಾದ್ರೂ ಮಾಡೋರು, ಸಾಕ್ಷಾತ್ ವಾಯುದೇವರು. ಉಳಿದು ಎಲ್ಲರೂ ಕೂಡ ಇದೇ ಕಾಲದಲ್ಲಿ ಇದ್ದು ಅಷ್ಟು ದೊಡ್ಡ ಸಾಧನೆ ಮಾಡಿದ್ದಾರೆ ಅಂದರೆ, ಕಾಲ ಎಂದೂ ಕೂಡ ನಮಗೆ ಸಾಧನೆಗೆ ಅಡ್ಡಿ ಆಗೋದಿಲ್ಲ. ನಹಿ ಕಾಲಬಲಂ ಹರಿಪಾದ ರಜೋಧುತ ಪಾಪ ಗಣೇಶು ಜನೇಶು ಸದಾ. ವಿಷ್ಣು ತೀರ್ಥರು ಭಾಗವತ ಸಾರೋದ್ಧಾರ ಬರೆದವರು ಹೇಳುತ್ತಾರೆ, ಭಾಗವತ ಧರ್ಮಸ್ತೋತ್ರ ಅಂತ ಒಂದು ಸ್ತೋತ್ರ, ಅದರಲ್ಲಿ ಬರೀತಾರೆ, ನಹಿ ಕಾಲಬಲಂ ಹರಿಪಾದ ರಜೋಧುತ ಪಾಪ ಗಣೇಶು ಜನೇಶು ಸದಾ. ಯಾರು ಹರಿಪಾದ ರಜೋಧುತ ಪಾಪ ಗಣೇಶು, ಪರಮಾತ್ಮನ ಪಾದಕಮಲದ ಧೂಳಿನಿಂದ ಯಾರು ಪಾಪ ತೊಳ್ಕೊಂಡು ಹೋಗಿಬಿಟ್ಟಿದೆ, ಅವರಿಗೆ ಕಲಿಬಲ ಏನು ಮಾಡೋದೇ ಇಲ್ಲ. ಅಮ್ಮ ಮಾತಾಡ್ತೀನಿ, ಮಹಾಭಾರತದಲ್ಲಿ ಅದೇ ಮಾತು ಬರುತ್ತೆ, ನಮಗೆ ತುಂಬ ರೆಲೆವೆಂಟ್ ಆಗಿರೋ ಪ್ರಸಂಗ. ಕಲಿ ಕಾಲಿಡ್ತಾನೆ, ಪಾಂಡವ ರಾಜ್ಯಭಾರ ಶುರುವಾಯಿತು, ಕಲಿ ಕಾಲಿಟ್ಟ, ನನ್ನ ರಾಜ್ಯ ಇದು ಅಂತೇಳಿ. ತಕ್ಷಣ ಅಸ್ತವ್ಯಸ್ತ ಆಯ್ತು ಸ್ವಲ್ಪ ಆಗಲಿ. ಧರ್ಮರಾಜ ಕೃಷ್ಣನ್ ಕೇಳಿದ, ಏನು ಮಾಡಲಿ ಅಂತ. ಭೀಮನ ಕಳಿಸು, ಸರಿ ಹೋಗುತ್ತೆ ಅಂತ ಭೀಮನ ಕಳಿಸಿದ್ವಿ. ಇಬ್ಬರು ಸೇರಿಕೊಂಡು ಹಾಳು ಮಾಡ್ತಾ ಇದ್ರು, ಕಲಿ ಬಲಿ, ಕಲಿ ಬಲಿ ಇಬ್ಬರು ಸೇರಿಕೊಂಡು ದೇಶ ಹಾಳು ಮಾಡ್ತಾ ಇದ್ರು. ಬಲಿ ಅಂದರೆ ಆ ಬಲಿ ಅಲ್ಲ, ವಾಮನ ರೂಪದ ಸಾಕ್ಷ ಬಲಿ ಅಲ್ಲ, ಇನ್ನೊಬ್ಬರು ಕೆಟ್ಟ ಬಲಿ ಇದ್ದಾನೆ. ಅವನು ಸಾಲೋರಾದ್ರೆ ಹುಟ್ಟಿದವರು ಆ ಬಲಿ, ಈತ ದಾನ ಮಾಡಿದ ಬಲಿ ಇಲ್ಲ, ಇವನು ಒಳ್ಳೆಯವನು, ಅವನು ಕೆಟ್ಟವನು, ಇವನು ಬುದ್ಧಿ ಅವನು ಕೆಡಿಸಿದ್ದಂತ ಒಳ್ಳೆ ಸೇರಿಕೊಂಡು ಇಬ್ಬರು ಸೇರಿಕೊಂಡು ಹಾಳು ಮಾಡಿದ್ರು. ಭೀಮಸೇನದವರು ಹೋದರು, ಬಲಿಂ ವಿದ್ರಾವ್ಯ ಕಲಿಂ ಪ್ರಗೃಹ್ಯ, ಬಲಿಯನ್ನು ಓಡಿಸಿದ್ರು, ಕಲಿ ಹಿಡ್ಕೊಂಬಂದರು. ಯಾಕೆಂದರೆ ಅವನು ಅಸಿಸ್ಟೆಂಟು ಮೇನು, ನಮ್ಮ ಜನ ಅಸಿಸ್ಟೆಂಟ್ ಹಿಡ್ಕೊಂಡು ಮೇನ್ ಬಿಟ್ಬಿಡ್ಬಾರ್ದು, ಮತ್ತೆ ಮೇನ್ ಸಿಕ್ಕಿಬಿಡ ಅಸಿಸ್ಟೆಂಟ್ ಲೆಕ್ಕನೇ ಇಲ್ಲ. ಯಾಕಂದ್ರೆ ಮುಖ್ಯವಾದ ಪದಾರ್ಥ ಸಿಕ್ಕಲ್ಲ, ಕರ್ಕೊಂಬಂದರು, ನಿಲ್ಲಿಸಿದ್ರು. ಆಗ ಕೇಳಿದೆ, ಏನು ಕಲಿ ಏನು ಮಾಡ್ತೀಯಲ್ಲ ಅಂತ ಧರ್ಮರಾಜ ಕೇಳಿದ. ನನ್ನ ರಾಜ್ಯದೊಳಗೆ ನೀನು ಕಾಲಿಟ್ಟು ಯಾಕೆ ಯಾಕೆ ಕೆಡಿಸ್ತಿದ್ದಿ ಅಂತ ಕೇಳಿದ. ಅವನು ಹೇಳಿದ, ಧರ್ಮರಾಜ ತಪ್ಪೋದು, ಇದು ನನ್ನ ಕಾಲ ಅಂತ ಹೇಳಿದ. ನನ್ನ ಕಾಲ ಇದು, ನಾನು ಕಲಿ, ಕಲಿಯುಗ ನನ್ನ ಕಾಲ ಇದು. ಆದ್ದರಿಂದ ನಾನು ಪ್ರಶ್ನೆ ಮಾಡಿ, ನನ್ನ ಕಾಲದಲ್ಲಿ ನೀನಾಗಿ ಬಂದಿ ಅಂತ ಕೇಳಿದ್ರು, ಎಷ್ಟು ಧೈರ್ಯ ಇರಬೇಕು ಅವನು. ಧರ್ಮರಾಜ ರಾಜ, ಅವನು ಪ್ರಶ್ನೆ ಕೇಳಿದ್ರೆ ಇವನು ಕೇಳ್ತಾನೆ, ಕಾಪಿ ಹೊಡೆದ್ರು ಕೇಳ್ತಾರಲ್ಲ, ಸಾರ್ ನೀವು ಬಂದಿದ್ದೇ ತಪ್ಪು ಅಂತ ಬೈದರೆ ಹಾಗೋ ಹಾಗೆ, ನಾವು ಕಾಕೊಂಡು ನೀವೇ ಯಾಕೆ ಬಂದ್ರಿ ಅಂತ ದುಷ್ಟ ಜನ. ಆಗ ಧರ್ಮರಾಜ ಒಂದು ಮಾತು ಹೇಳ್ತಾನೆ, ಭಾರಿ ಇಂಟ್ರೆಸ್ಟಿಂಗ್ ಒಂದು ಪ್ರಶ್ನೆ. ಈಗ ರಾಜಕ್ಕೆ ತಕ್ಕಂತೆ ಕಾಲ ಇರಬೇಕು, ಕಾಲಕ್ಕೆ ತಕ್ಕಂತೆ ರಾಜ ಇರಬೇಕು, ಇದು ಪ್ರಶ್ನೆ. ನಮಗೆ ಪ್ರಶ್ನೆ ಎಲ್ಲ ತೀರ್ಮಾನ, ಕಾಲಕ್ಕೆ ತಕ್ಕಂತೆ ಆಗಿರಬೇಕು. ಯಾಕೆ ಕಲಿಯುಗ ಆದ್ರೆ ಕಲಿಯುಗಿದ್ದಾಗೆ ಇರಬೇಕು, ಅವನು ಮೀರಿಸೇ ಇರಬೇಕು, ಆ ಥರ ಕಲಿಯನ್ನು ಹಚ್ಕೋಬೇಕು, ಆ ರೀತಿ ಇರಬೇಕು ಅನ್ಕೊಂಡ. ತಪ್ಪು, ಧರ್ಮರಾಜನ ಮಾತಿದೆ, ಆಚಾರ ಕೋಟ್ ಮಾಡ್ತಾರ. ಕಾಲೋವಾ ಕಾರಣಂ ರಾಜ್ಞಃ, ರಾಜಾವಾ ಕಾಲ ಕಾರಣಂ, ಇತಿತೇ ಸಂಶಯೋ ಬಾಹು, ರಾಜ ಕಾಲಸ್ಯ ಕಾರಣ. ಕಲಿಯೇ ತಪ್ಪು ತಿಳ್ಕೊಂಡಿದ್ದೆ, ಕಾಲಕ್ಕೆ ತಕ್ಕಂತೆ ರಾಜ ಇರಬೇಕು, ರಾಜನ ತಕ್ಕಂತೆ ಕಾಲ ಇರಬೇಕು ಅಂತ ಯೋಚನೆ ಮಾಡಬೇಡ. ಕಾಲಕ್ಕೆ ತಕ್ಕಂತೆ ರಾಜ ಅಲ್ಲ, ರಾಜರಿರ್ತಕ್ಕಂತೆ ಕಾಲ ಇರಬೇಕು ಅಂತ. ಇದು ನೆನ್ಪಿಟ್ಕೊಂಡ್ಬಿಟ್ರೆ ಸಮಸ್ಯೆನೇ ಇರೋದು. ರಾಜರಿರ್ತಕ್ಕಂತೆ ಕಾಲ ಇರಬೇಕು ಹೊರತು ನಮ್ಮಲ್ಲೇ ಇರುತ್ತೆ ನೋಡಿ. ಕೆಟ್ಟದ ಆಫೀಸ್ ಎಲ್ಲ ಕೆಟ್ಟ ಹಾಳಾಗಿ ಹೋಗಿರುತ್ತೆ, ಎಲ್ಲ ಸರಿ ಹೋಗ್ಬಿಟ್ಟಿದ್ದಕ್ಕೆ. ಏ ಆಫೀಸರ್ ಎಂದವರೆಗೂ ನಾನು ಗೊತ್ತಾಗಿ ಅಂತ ಹೇಳ್ತೇನೆ. ಸ್ಟ್ರಿಕ್ಟ್ ಆಫೀಸರ್ ಸರಿ ಹೋಗಿ, ಅದೇ ಕಾಲದಲ್ಲಿ ಬಂದವನೇ ಅದೇ ಆಫೀಸೇ, ಟೋಟಲ್ ಚೇಂಜ್. ಯಾಕೆ ಕೇಳ್ಬೇಕಾದ್ರೆ ಫಸ್ಟ್ ಯಾರು ಅಂತ ಕೇಳಿದ್ರು, ಅವನ ಹಾಗಿದ್ರೆ ಎಲ್ಲ ಸರಿ ಇರುತ್ತೆ. ಅದು ಯಾರು ದೊಡ್ಡವರಾದ್ರೆ, ಈಗ ನಮ್ಮ ಅನುಭವದಲ್ಲೇನೆ ವೆಹಿಕಲ್ ಇರುತ್ತೆ, ಡ್ರೈವರ್ ಚೆನ್ನಾಗಿ ಬಂದರೆ ಅದರಲ್ಲೇ ಹೋಗ್ತಾ ಇದ್ವಿ. ಸೂಪರ್ ಇಂಪಾರ್ಟೆಂಟ್ ಸೂಪರ್ ವೆಹಿಕಲ್ ತಂದ್ರೆ ಕೂಡ ಬರದೆ ಹೋದವರು ಗೋಡೆಗೆ ಹೊಡೆಯದು ಬಿಡೋದಿಲ್ಲ, ರೋಡ್ ಬಿಟ್ಟು ಗೋಡೆಗೆ ಹೊಡಿದೆ, ಡ್ರೈವಿಂಗೇ ಬರೋದಿಲ್ಲ. ಅದು ಡ್ರೈವಿಂಗ್ ಬಂದಾಗ ವೆಹಿಕಲ್ ಅವನ ಕಂಟ್ರೋಲ್ ಇಲ್ಲದವ್ರೆ ಅದ್ರ ಕಂಟ್ರೋಲ್ ಇವನು ಸೇರ್ತಾ. ವೆರಿ ಸಿಂಪಲ್ ಅದು. ಇದು ಮಾತು ಅರ್ಥ ಮಾಡಿಕೊಂಡ್ರೆ ಕಾಲಕ್ಕೆ ತಕ್ಕಂತೆ ರಾಜ ಇರಬೇಕು ಅಲ್ಲ, ರಾಜನ ತಕ್ಕಂತೆ ಕಾಲ ಇರಬೇಕು. ಈ ಮಾತು ನಮಗೆಲ್ಲ ದೊಡ್ಡ ಸಂದೇಶ. ಇವತ್ತು ಕಲಿ ಎಂಥ ರಾಜ ಅವನು, ಒಂದು ಯುಗಕ್ಕೆ ರಾಜ, ಸರ್ವಕಾಲಕ್ಕೂ ರಾಜ ಭಗವಂತ. ಅಂದಮೇಲೆ ದೇವರ ಹಿರಿಮೆ ದೊಡ್ಡದು, ಇವನು ಹಿರಿಮೆ ದೊಡ್ಡದು. ದೇವರನ್ನು ಯಾರು ನಂಬಿರ್ತಾರೋ ಅವರಿಗೆ ಭಯ ಇಲ್ಲ. ಅವನು ಕಲಿ ಹಿಡಿದಂತೆ ಏನು ಆಶ್ಚರ್ಯ, ಎಷ್ಟು ಧೈರ್ಯ ಗೊತ್ತ ಅವನಿಗೆ. ಧರ್ಮರಾಜ ನಿನ್ನ ಮಾತು ಒಪ್ಪಿದೆ, ಆದರೂ ಗೆಲ್ಲೋದು ನಾನೇ ಅಂತ ಹೇಳಿದ. ಯಾಕೆ ಅಂದ, ನೀನು ಹೇಳೋದೇನು, ರಾಜನಿರ್ತಕ್ಕಂತೆ ಕಾಲ ಹಿಡಿದು. ನಾನೇನು ಮಾಡ್ತೀನಿ ಗೊತ್ತಾ, ಆವಿಷ್ಯಪೂರ್ವಂ ರಾಜಾನಂ, ನಾನು ಅಟ್ಯಾಕ್ ಮಾಡೋದೆ ರಾಜನ್ನ ಅಂತ ಹೇಳ್ತಾನೆ. ರಾಜರೊಳಗೆ ಫಸ್ಟ್ ಹೋಗೋದು ನಾನು. ಕೆಟ್ಟ ಕಾನೂನು ಬರೋದೇ ಇಲ್ಲಿಂದ. ಕೆಟ್ಟ ಕಾನೂನು ಏನು ಮಾಡ್ತಾನೆ ಅವನೀಗ, ಹೌದು ಕಾನೂನೊಳಗೆ ಪ್ರೇಮಿಟ್ರ ಮಾಡ್ತಾನೆ. ಅಲ್ಲ ಬ್ರಾಹ್ಮಣ ಸರಿ ಮಾಡ್ತಾರೆ ಅಂದರೆ ವಿಪ್ರಾನ್ ಅವರೊಳಗೆ ಎಂಟರ್ ಆಗ್ತೇನೆ ಅಂತ ಹೇಳ್ತಾನೆ. ಇವರು ಡ್ರೈವರೊಳಗೆ ಬಿದ್ದರೆ ಕತೆ ಮುಗಿತ. ರಾಜನೊಳಗೆ ಎಂಟರ್ ಆಗ್ತಾನೆ, ಬ್ರಾಹ್ಮಣರೊಳಗೆ ಎಂಟರ್ ಆಗ್ತಾನೆ, ಕಲಿಯುಗದಲ್ಲಿ ಇಬ್ಬರೂ ಸೇರಿಬಿಡ್ತಾರೆ. ನೋಡಿದ್ಯಾ ಏನು ಮಾಡೋಕೆ ಯೋಚನೆ ಮಾಡುವಂತ. ಎಷ್ಟು ಧೈರ್ಯ ಕಲಿ ನಡೀತಿರೋದು ಹಾಗೆ. ಇವತ್ತು ಬ್ರಾಹ್ಮಣರಲ್ಲಿ ಕಲಿ ಪ್ರವೇಶ, ರಾಜರಲ್ಲಿ ಕಲಿ ಪ್ರವೇಶ. ರವಿಸುಬ್ರಹ್ಮಣ್ಯ ಪರಿಚಯ ಇದ್ದಾರೆ. ಒಬ್ಬ ಶಾಸಕರಾಗಿ ಎಮ್ ಎಲ್ ಎವರಾಗಿ ಇಷ್ಟು ಜನಗಳ ಜೊತೆಗೆ ಇರ್ತಕ್ಕಂಥ ಒಬ್ಬರೇ ಒಬ್ಬರು ಅಂದ್ರೆ ನಮ್ಮ ರವಿಸುಬ್ರಹ್ಮಣ್ಯ. ಆಗ ಕೃಷ್ಣ ಭೀಮರ ವಿಶೇಷವಾದ ಸನ್ನಿಧಾನ ನಡೆದಿತ್ತು. ಧರ್ಮರಾಜ ಕೇಳಿದ. ಆಗ ಧರ್ಮರಾಜ ಪ್ರಶ್ನೆ ಮಾಡಿದ್ದಕ್ಕೆ ಕಲಿ ಉತ್ತರ ಕೊಟ್ಟು, ನಾನು ಆವೇಶ ಮಾಡೋದೇ ಫಸ್ಟ್ ಇವರಲ್ಲಿ. ಆಗ ಮದೃಷ್ಟಿಪಾತೆ ಕ್ವಾ ಗುಣಾ, ನಾನು ಕಣ್ಣಾಕಿದ ಗುಣ ಎಲ್ಲಿರಬೇಕು. ಕ್ವಾ ವೇದಾಹ, ಎಲ್ಲಿ ವೇದ ಉಳಿಸ್ತೀನಿ ನಾನು ಅಂತ. ಅಂದರೆ ಎಷ್ಟು ಸನ್ಶಕ್ತಿ ತಾನೇ ಹೇಳ್ಕೊಡ್ತಾನೆ. ಆಗ ಧರ್ಮರಾಜ ಹೇಳ್ತಾನೆ, ಇಷ್ಟೆಲ್ಲ ಮಾತಾಡ್ತೀಯಲ್ಲ, ಹಾಗಿದ್ರೆ ನಾನು ರಾಜ್ಯದಲ್ಲಿ ಯಾಕೆ ಸಿಕ್ಕಿನೀನೀಗ, ಹಿಡ್ಕೊಂಡು ನಿಲ್ಲಿಸಿದ್ದೇವೆ, ಏನು ಮಾಡ್ತಿದ್ದೆ. ಆಗ ಹೇಳ್ತಾನೆ ಧರ್ಮರಾಜ, ನಿಮ್ಮ ಮಾತಿಗೆ ಎಲ್ಲ ಉತ್ತರ ಕೊಡ್ತೀನಿ, ಇದಕ್ಕೂ ಉತ್ತರ ಕೊಡ್ತೇನೆ. ನಾನು ಯಾತಕ್ಕೆ ನಾನು ನಿಮ್ಮ ಕೈಲಿ ಸಿಕ್ಕೆ, ನಿಮ್ಮ ರಾಜ್ಯನ ಹಾಳು ಮಾಡೋಕ್ಕೆ ಆಗೋದಿಲ್ಲ ಅಂದರೆ, ನೀವೆಲ್ಲ ಕೂಡ ವಾಸುದೇವಾಭಿರಕ್ಷಿತ, ಕೃಷ್ಣ ರಕ್ಷಿತ, ಕೃಷ್ಣ ರಕ್ಷಣೆ ಮಾಡಿದವರು ನನ್ನ ಆಟ ನಡೆಯೋದಿಲ್ಲ ಅಂತ. ಕೃಷ್ಣ ರಕ್ಷಣೆ ಮಾಡತಕ್ಕಂಥವ್ರು ನನ್ನ ಆಟ ನಡೆಯೋದಿಲ್ಲ. ಇದು ನಮಗೆ ಬೇಕಾದ ದೊಡ್ಡ ಉತ್ತರ ಇದೆ, ಗೊತ್ತಾಯ್ತಾ. ನನ್ನ ಇದರೊಳಗೆ ವಾಸುದೇವ ರಕ್ಷಣೆ ಮಾಡ್ತಾನಲ್ಲ, ಅವರನ್ನು ಆಕ್ರಮಣ ಮಾಡೋ ಶಕ್ತಿ ನನಗಿಲ್ಲ. ಈ ಮಾತು ಅರ್ಥ ಮಾಡ್ಕೊಂಡ್ಬಿಟ್ರೆ ನಮ್ಮ ಕಲಿಯೇ ಉತ್ತರ ಕೊಡ್ತಾ ಇದೆ. ತನ್ನ ಪಾಯಿಂಟ್ ವೀಕ್ ಪಾಯಿಂಟ್ ಕಲಿ ತಾನೇ ಹಿಡಿದ ಲೆಕ್ಕ. ಏನು ಹೇಳ್ತಾನೆ, ಯುಷ್ಮಾಸು ತೇಜೋ ಮೇ ನಹಿ, ನಿಮ್ಮಲ್ಲಿ ನನ್ನ ಸಾಮರ್ಥ್ಯ ನಡೆಯೋದಿಲ್ಲ. ನೀವು ಯತಃ ಕೃಷ್ಣ ರಕ್ಷಿತರು, ಈ ಗುಟ್ಟು ನಮಗೆ ಬಿಟ್ಕೊಟ್ಬಿಟ್ರೆ ನಮಗೆ ಅರ್ಥ ಇದೆ. ಯಾರು ಹರಿವಾಯುಗಳನ್ನು ನಡೀತಾರೋ ಅವರೇನು ಕಲಿ ಮಾಡೋಕ್ಕೆ ಬರೋದಿಲ್ಲ, ತನ್ನ ಗುಟ್ಟು ತಾನೇ ಹೇಳ್ಕೊಟ್ಬಿಟ್ಟಿದ್ದಾನೆ. ಇವತ್ತು ಅದಕ್ಕೇನೆ ಶ್ರೀಮದ್ ಇದು ಕಥೆ ಆಗಲಿಲ್ಲ, ಆಚಾರ್ಯರು ಬಂದ್ರೀಗ ಇದೇ ಕಲಿಯುಗದಲ್ಲೇ ಬಂದರು. ತತ್ವಜ್ಞಾನ ಎಂಥ ತತ್ವಜ್ಞಾನ ಕೊಟ್ಟರು ಅಂದರೆ ಅಲ್ಲಿ ಹೇಗೆ ಕೃಷ್ಣರ ರಾಜ್ಯದಲ್ಲಿ ಕೃತಕದ ವಾತಾವರಣ ಬಂತು, ಕೃತಾದಪಿ ಪರಂಚಕ್ರ ಸ್ವರೂಪಗಳ ಕೃತಕದಲ್ಲಿ ಇರಲಿಲ್ಲ, ಹೀಗಿದ್ರು ಅಂದರೆ ಎಂಥ ಗ್ರಂಥ ಆಚಾರ್ಯರು ಬರೆದರು, ಕಲಿಯುಗಕ್ಕೆ ಎಫೆಕ್ಟ್ ಆಗಲಿಕ್ಕೆ ಸಾಧ್ಯವೇ ಇತ್ತು. ಇದೇ ಕಲಿ ಜಯತೀರ್ಥರು ನ್ಯಾಯಸುಧಾದಿಗಳನ್ನು ಬರೆದರು, ಅವರಲ್ಲಿ ಕಲಿ ಪ್ರವೇಶ ಇಲ್ಲ. ಯಾತಕ್ಕೆ ಯಾಕೆ ವಾಸುದೇವ ರಕ್ಷಿತರು, ಇಬ್ಬರು ವಾಸುದೇವ, ವಾಸುದೇವ ಆಚಾರ್ಯ ಪೂರ್ವಾಶ್ರಮರು, ಇವರು ರಕ್ಷಿತರಾದ್ದರಿಂದ ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಹ ಪಾಣ್ಯಾಸ್ಮಃ. ರಾಜರಾಜರು ವ್ಯಾಸರಾಜರು ಯಾರಲ್ಲೂ ಕಲಿ ಆಟ ನಡೆಯಿಲ್ಲ. ರಾಘವೇಂದ್ರ ಸ್ವಾಮಿ ಇವತ್ತು ನಡೀತಾ ಇಲ್ಲ, ಇಷ್ಟು ಬಂದರೂ ಕೂಡ ಅವರ ಹಿರಿಮೆ ನಡೀತಾ ಇದೆ ಅಂತ ಅರ್ಥ ಮಾಡಿಕೊಂಡ್ರೆ, ಎಲ್ಲಿ ಹರಿವಾಯಿಗಳ ರಕ್ಷಣೆ ಇರ್ತದೋ ಕಲಿಪಾಠ ನಡೆಯೋದಿಲ್ಲ. ಆದ್ದರಿಂದ ಪಂಚಾಂಗ ಶ್ರವಣದ ಮುಖ್ಯವಾದ ಭಾಗ ಅಂದ್ರೆ ಅದು ಯಾರು ಅದಕ್ಕೆ ಮೊದಲಾಟ ಎಲ್ಲ ಕೂಡ ಯಾರಿಂದ, ಸರ್ವೇ ಸ್ಥಾವರ ಜಂಗಮಾಹ ಪ್ರತಿದಿನಂ ಕುರುವಂತೋ ನೋಮಂಗಲಂ, ಎಲ್ಲ ದೇವರ ಅಧೀನವಾದ್ದರಿಂದ ವೇದಾಶ್ಚ ಉಪನಿಷತ್ ಗಣಾಶ್ಚ ವಿವಿಧಾ ಸಾಂಗ ಪುರಾಣಾನ್ವಿತಾ ವೇದಾಂತ ಅಪಿ ಮಂತ್ರತಂತ್ರ ಸಹಿತಾ ತರ್ಕ ಸ್ವಕೀನಾಂಗಣಾ ಕಾವ್ಯಾಲಂಕೃತಿ ನೀತಿ ನಾಟಕ ಯುತಃ ಶಬ್ದಾಶ್ಚ ನಾನಾವಿಧಾಃ ರಾಶಿ ಕೀರ್ತನ ಪರಾಹ ಕುರುವಂತು ನೋಮಂಗ. ಈ ಮಾತು ಅರ್ಥ ಮಾಡ್ಕೊಂಡ್ರೆ ಯಾವ ಸಮಸ್ಯೆನೂ ಇರೋದಿಲ್ಲ. ಸೊ ಪಂಚಾಂಗ ಸಂವತ್ಸರ ಶ್ರವಣ ಮಾಡ್ತೇವೆ ಅಂತ ಹೇಳಿದರೆ ಇವು ಅಂಗಗಳಷ್ಟೇ, ಪಂಚ ಅಂಗಗಳು ಅಂದರೆ ಪಾರ್ಟ್ಸ್ ಅಷ್ಟೇ, ಹೋಲ್ ಪರಮಾತ್ಮ. ಅಂಗ ಅಂಗಿಗಳಲ್ಲಿ ಯಾವ್ದು ದೊಡ್ಡದು? ಅಂಗ ಆದರೆ ಪಾರ್ಟ್, ಅಂಗಿ ಅಂದರೆ ಹೋಲ್. ಇವತ್ತು ಹೋಲ್ ಪರಮಾತ್ಮನಾದ ಇಡೀ ವಿಶ್ವವೇ ಭಗವಂತನ ಅಧೀನವಾದ್ರಿಂದಾಗಿನೇ ಪರಮಾತ್ಮನ ಒಂದು ಮಾತಿದೆ, ಒಂದು ಗೋವು ಬಾಲ ಆಡಿಸ್ಬೋದು, ಬಾಲ ಗೋವನ್ನ ಆಡ್ಸಕ್ಕೆ ಬರೋದಿಲ್ಲ ಅಂತ ಹೇಳೋದಿಲ್ಲ. ಒಂದು ಬಾಲ ಇದ್ದಾಗ ಕಾಲ ಎಲ್ಲ ಕಾಲ ಬಾಲ, ದೇವರು ಬಾಲ ಇದ್ದಾಗ ಲೆಕ್ಕ ದೇವರು ಆಡಿಸಿದಾಗ ಆಡಬೇಕೇ ಹೊರತು ಬಾಲ ಆಡಿಸಿದಾಗ ವಸ್ತು ಆಡೋದಿಲ್ಲ. ಸೊ ಯಾರು ದೇವರ ಆಡಿಸಿದಾಗ ಆಡಬೇಕೇ ಹೊರತು ದೇವ್ರನ್ನ ಆಡಿಸೋ ಶಕ್ತಿ ಯಾರಿಗೂ ಇಲ್ಲ. ಅದಕ್ಕೆ ಹರಿರೇವ ಪರಹ ಹರಿರೇವ ಗುರು ಹರಿರೇವ ಜಗತ್ ಪಿತೃರಾತ್ರಿ ಅಂತ ತಿಳ್ಕೊಂಡವರಿಗೆ ನೀವು ಕಾಲದ ಬಗ್ಗೆ ತಲೆ ಕೆಡಿಸಿಕೊಳ್ಳೋಕೆ ಹೋಗಬೇಕಾಗಿಲ್ಲ. ಅದನ್ನು ತಿಥಿ ನೋಡಬಾರ್ದು ಅಂತ ಅರ್ಥ ಅಲ್ಲ, ಬರುತ್ತೆ ತಿಥಿ ಎಲ್ಲ ನೋಡಬೇಕು, ಅದರ ಎಫೆಕ್ಟಿಗೆ ಯೋಚನೆ ಮಾಡಲಿಕ್ಕೆ ಹೋಗಬಾರ್ದು. ಅದನ್ನೇ ಲತರಿಸಿ ಇಟ್ಟಿ ಭಾಸ್ಕರಿ ಆಚಾರ ಹೇಳ್ತಾರೆ, ಯೋಚನೆ ಮಾಡಬೇಡಿ ಯಾವ ಶನಿ ಕಾಲ ಯಾವ್ಯಾವುದು ಅಡ್ಡಿ ಬರೋ ಜಾತಕ ಕಳ್ಕೊಂಡ್ಬಿಡ್ರಿ, ನಿಶ್ಚಿಂತೆಯಾಗಿ ಯೋಚನೆ ಮಾಡಬೇಡ್ರಿ. ದೇವರ ಧ್ಯಾನ ಮಾಡಿಕೊಟ್ಟಿದ್ರೆ ಎಲ್ಲವೂ ಕೂಡ ತದೇವ ಲಗ್ನಂ ಸುಧಿರಂ ತದೇವ ತಾರಾಬಲಂ ಚಂದ್ರಬಲಂ ತೇದೇವ, ಎಲ್ಲವೂ ನಮ್ಗೆ ಒಳ್ಳೇದಾಗಿದೆ. ಅದಕ್ಕೆ ಹೇಳಿ ತಿಥಿಯಷ್ಟ ಶ್ರೇಯಮಾಪ್ನೋತಿ, ತಿಥಿಯ ಬಗ್ಗೆ ತಿಳ್ಕೊಂಡ್ರೆ ಸಂಪತ್ತು ಬರುತ್ತೆ. ಒಂದೇ ತಾರೀಕು ತಿಳ್ಕೊಂಡ್ರೆ ಸಂಬಳ ಬರುತ್ತಲ್ಲ, ಹಾಗೆ ಒಂದೇ ತಾರೀಕೆಂದು ಕಾಲದಿಂದ ಬಲ ಮಹತ್ವ ಇದೆಯಲ್ಲ. ಈ ವಾರದ ಆಯುಷ್ಯ ವರ್ಧನ, ವಾರ ವಿಷಯ ತಿಳ್ಕೊಂಡ್ರೆ ಆಯುಷ್ಯ ಜಾಸ್ತಿ ಆಗುತ್ತೆ. ಗೊತ್ತಾಯ್ತು, ತಿಥಿಯಷ್ಟೇ ಶ್ರೇಯಮಾಪ್ನೋತಿ ವಾರದ ಆಯುಷ್ಯ ವರ್ಧನ. ನಕ್ಷತ್ರ ಹರತೆ ಪಾಪ, ನಕ್ಷತ್ರ ಯಾವುದು ಅಂತ ತಿಳ್ಕೊಂಡ್ರೆ ಇವತ್ತು ದಿವಸ ಪಾಪ ಪರಿಹಾರ ಆಗುತ್ತೆ. ಯೋಗ ರೋಗ ನಿವಾರಣ, ಇವತ್ತು ಯಾವ ಯೋಗ ಅಂತ ತಿಳ್ಕೊಂಡ್ರೆ ರೋಗ ಪರಿಹಾರ ಆಗುತ್ತೆ. ಎಷ್ಟು ಉಪ ಹೇಳ್ತಾರೆ, ಕರಣ ಕಾರ್ಯಸಿದ್ಧಿ ಇಷ್ಟ, ಇವತ್ತು ಯಾವ ಕರಣ ಅಂತ ತಿಳ್ಕೊಂಡ್ರೆ ಕಾರ್ಯಸಿದ್ಧಿ ಆಗುತ್ತೆ. ಪಂಚಾಂಗದ ಶ್ರವಣದ ಫಲ ಎಷ್ಟಿದ್ರೆ ಪಂಚ ಅಂಗಿ ಆದ ಪರಮಾತ್ಮನ ಶಕ್ತಿ ಎಷ್ಟಿರೋದು. ದೇವರ ಹೆಸರು ಹೇಳಿದರೆ ಸಾಕು, ದೇವರ ಹೆಸರು ಹೇಳಿದರೆ ಸಾಕು, ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ ಸಂತುಷ್ಟನಾಗಿ ಮುಕ್ತಿ ಕೊಟ್ಟು ವಿಕ್ಕಭಾರ ಬರೋಣ ಅಂತಿದ್ದ ಎಂದು ನಾವು ಕಾಲದ ಬಗ್ಗೆ ಯೋಚನೆ ಮಾಡದೇನೆ ವಿಶೇಷವಾಗಿ ಭಗವಂತನಿಗೆ ವಿಷ್ಣು ಸಹಸ್ರನಾಮದಲ್ಲಿ ಕಾಲಹ, ದೇವರ ಹೆಸರೇ ಕಾಲ ಅಂತ. ದೇವರಿಗೆ ಕಾಲ ಅಂದರೆ ಯಾಕೆ ಕಾಲಹ? ಸಂಕಲನಾತ್ ವಿಷ್ಣು, ಎಲ್ಲವನ್ನು ಕಲನೆ. ವಿಷ್ಣು ಸಹಸ್ರನಾಮದಲ್ಲಿ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಕಾಲಹ ಸಂಯಮತಾಮಹಂ ವಿಭೂತಿ ರೂಪ ಪರಮಾತ್ಮ. ಕಾಲವೇ ದೇವರಲ್ಲ, ಮತ್ತೆ ಕಾಲ ದೇವರ ಅಧೀನ ಅಂತ ಅರ್ಥ. ಕಲ ಕಾಮಧೇನವು ಅಂತೊಂದು ಅರ್ಥ ಇದೆ. ಕಲ ಕಾಮಧೇನವು ಅಂದರೆ ಕಾಮಧೇನುವಿನಂತೆ ಕೇಳಿದ್ದೆಲ್ಲ ದೇವರು ಕೊಡ್ತಾನಲ್ಲ, ಅದಕ್ಕೆ ಕಾಲ ಅಂತ. ಕಾಲ ದೇವರನ್ನ ಆ ರೀತಿ ಆರಾಧನೆ ಮಾಡಿದರೆ ಯಾವ ಭಯನೂ ಇರೋದಿಲ್ಲ, ಯಾವ ಆಪತ್ತು ಇರೋದಿಲ್ಲ. ಅಂಥ ಒಂದು ಪಂಚಾಂಗ ಶ್ರವಣ ಮಾಡಲು ಸಾಧ್ಯವಾಗೋದು ಕೇವಲ ಶ್ರೀಮದ್ ಆಚಾರ್ಯನನ್ನು ಗುರುಗಳು ಅಂತ ಒಪ್ಪಿ ಹರಿ ಸರ್ವತ್ವ ತಿಳ್ಕೊಂಡವರಿಗೆ ಮಾತ್ರ. ಆದ್ದರಿಂದಾಗಿನೇ ಅದು ಯುವಾದರ್ಥದಲ್ಲಿ ವಿಶೇಷವಾದಂಥ ಪಂಚಾಂಗ ಶ್ರವಣದ ಫಲ ಆಗುತ್ತೆ. ಅದರಿಂದ ಇಲ್ಲಿ ನಮ್ಮ ವ್ಯಾಸಮುದ್ರ ಸಂಶೋಧನಾ ಪ್ರತಿಷ್ಠಾನದಿಂದ ಮಾಡಲಿಕ್ಕೆ ಸಾಧ್ಯವಾಗಿದೆ. ಎಲ್ಲರಿಗೂ ಕೂಡ ವಿಕಾರಿ ನಾಮ ಸಂವತ್ಸರ ಯಾವುದು ವಿಕಾರ ಹುಟ್ಟು ಮಾಡದಂತೆ ಎಲ್ಲ ಶುಭ ಹುಟ್ಟು ಮಾಡಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಬಹಳ ಮುಖ್ಯವಾಗಿ ವಾಸುದೇವಮೂರ್ತಿ ದಂಪತಿಗಳು, ರುದ್ರಾಳ ದಂಪತಿಗಳು ಮತ್ತು ಮಳ್ಳೂರು ಶ್ರೀಧರ್ ಅವರು, ಮುಖ್ಯವಾಗಿ ನಾಗ ಗುರುದಾಸ ದಂಪತಿಗಳು, ಶ್ರೀಪತಿ ವೆಂಕಟೇಶ್ ಅವರು, ಗೋಪಿನಾಥ್ ಮಂದ್ರ, ತುಂಬ ಜನರು ಇದರಲ್ಲಿ ಸಹಕಾರ ಕೊಟ್ಟಿದ್ದಾರೆ. ಎಲ್ಲರಿಗೂ ದೇವರ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ನಮ್ಮ ಮುಂದಿನ ಪ್ರವಚನ ಹನುಮಂತ ಜಯಂತಿ ದಿವಸ ಹನುಮಂತ ದೇವರ ಬಗ್ಗೆ ಪ್ರವಚನ ಇರ್ತದೆ. ಮತ್ತೆ ಹರಿವಾಯುಗಳ ಮಹಿಮೆ ಕೇಳಿದರೆ ಕಾಲ ಏನೂ ಮಾಡೋದಿಲ್ಲ ಅಂತ ಹೇಳಿದ್ರಿಂದ ಹನುಮಂತನ ಮಹಿಮೆ ಕಾಲ ಬೀರಿತ್ತು ಅಂತ ರಾಮಾಯಣ ಹೇಳುತ್ತೆ. ಅದನ್ನು ಅವತ್ತಿನ ದಿವಸ ನೋಡೋಣ ಅಂತ ಹೇಳ್ತಾ ಇವತ್ತಿನ ಇನ್ನೊಬ್ಬರು ಇನ್ನೊಂದು ಸಲ ಎಲ್ಲರಿಗೂ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಸರ್ವೇಂದ್ರಿಯ ಪ್ರೇರಕೇನ ಪ್ರಾಣಪತಿ ನೇಮಿತ ಯದವೋಚ ಮಹಂತೇನ ಪ್ರಿಯತಾಂ ಕಮಲ ಆನಂದ ಸವರದೇ ದಾನವಾರಣ್ಯ ಪಾವನೆ